ಬರ್ತಾ ಇದ್ದಾರೆ
ಬರ್ಬೇಕಂತ.
ಸ್ವಾಮಿ ಬರ್ತಾ ಇರ್ತಾರೆ ಬರ್ಬೇಕಂತ.
ಬಂದೇ ಯಾರಾಗಲಿ
ಬರ್ತಾ ಇದ್ದಾರೆ ಬರ್ಬೇಕಂತ.
ಹೌದಾ, ಯಾರು ಹೇಳಿದ?
ತಮ್ಮ ಮುರಳಿ ಅವರು.
ಹಾಂ,
ಮುರಳಿ
ಮುರಳಿ ಹೇಳಿದ್ರ?
ಹಾಂ, ಈಗ ಬರೋ ಟೈಮ್ ಬರ್ತೀವಿ.
ಉತ್ತಮ ಗುರು ತಥಾ ರಾಘವೇಂದ್ರ ತಥಾ ಸರ್ವಾನ್ ಸದ್ಗುರು
ಪಂಚಾಮೃತ ಸಾರ ಗುರುಗಳ ಕರುಣದಿಂದಾಪನೆ ಕುಬೇರುವೆ ಪರಮವಲವರ್ ಭಕ್ತರಿದ ನಾದರದಿಕೆ ಶ್ರೀರಮಣೆ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಪವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಗೆ ಕರುಣಿಗೋದು ನಮಗೆ ಮಂಗಳ ಹರಿಕಥಾಮೃತ ಸಾರ ಇಡೀ ಹರಿದಾಸ ಸಾಹಿತ್ಯದ ಸಾರ ಸರ್ವಸ್ವವನ್ನು ಸಂಗ್ರಹ ಮಾಡಿ ತಿಳಿಸಿಕೊಡ್ತಕ್ಕಂತಹ ಪೂರ್ವವಾದ ಕೃತಿ ಹರಿದಾಸ ಸಾಹಿತ್ಯ ಕಂಡಂತಹ ಅತ್ಯಂತ ಬೃಹತ್ ಕೃತಿ ಹರಿಕಥಾಮೃತ ಸಾರ ಪುರಂದರದಾಸರದು ಕೀರ್ತನೆಗಳು ಉಗಾಭೋಗಗಳು ಸುಳಾದಿ ಅವರು ಪ್ರತ್ಯೇಕ ಗ್ರಂಥ ರಚನೆ ಮಾಡಿದಂತೆ ಉಲ್ಲೇಖ ಇಲ್ಲ ಇನ್ನು ಶ್ರೀಪಾದರಾಜರು ಭ್ರಮರಗೀತೆ ಇತ್ಯಾದಿಗಳನ್ನು ಬರೆದಿದ್ದಾರೆ ಚಿಕ್ಕ ಗ್ರಂಥಕೃತಿಗಳಲ್ಲ ದೇವರಾಮ ಸುಳಾದಿಗಳೊಂದಿಗೆ ಬರಬೇಕು ಶ್ರೀ ವ್ಯಾಸರಾಜರು ಸಹ ತೀರ್ಥಕೃತಿಯನ್ನು ಯಾವುದು ಕನ್ನಡದಲ್ಲಿ ರಚನೆ ಮಾಡಿದರು ಶ್ರೀ ವಾದಿರಾಜ ಸ್ವಾಮಿಗಳ ವೈಕುಂಠ ವರ್ಣನೆ ಸ್ವಪ್ನಪದ ಗುಂಡಕ್ರಿಯೆ ಮೊದಲಾದ ಮಗಳು ಲಕ್ಷ್ಮೀ ಶೋಭನ ಹಾಡು ಮೊದಲಾದ ಮಗಳು ದೀರ್ಘಕೃತಿಗಳಾದರೂ ಕೂಡ ಸುದೀರ್ಘವಾದಷ್ಟು ಹರಿಕಥಾಮೃತಸಾರಸ ದೀರ್ಘಕೃತಿಗಳೆಲ್ಲ ಗಾತ್ರದಲ್ಲಿ ಆಮೇಲೆ ವಿಜಯದಾಸರ ಸುಳಾದಿಗಳು ದೀರ್ಘವಾಗಿದ್ದರೂ ಕೂಡ ಸ್ವತಂತ್ರ ಗ್ರಂಥ ಯಾವುದನ್ನು ರಚನೆ ಮಾಡಿಲ್ಲ ಪ್ರತ್ಯೇಕವಾಗಿ ಆ ಹಿನ್ನೆಲೆಯಲ್ಲಿ ಇಡೀ ಹರಿದಾಸ ಸಾಹಿತ್ಯದಲ್ಲಿ ಒಂದು ಬೃಹತ್ ಕೃತಿ ಅಂತ ಹೇಳಿದರೆ ಅದು ಒಂದೇ ಒಂದು ಹರಿಕಥಾಮೃತ ಸಾರ ಅದರ ರಚನೆಗೋಸ್ಕರವಾಗಿ ಶ್ರೀ ಜಗನ್ನಾಥದಾಸರಿಗೆ ಗೋಪಾಲದಾಸರ ಮೂಲಕ 40 ವರ್ಷಗಳಷ್ಟು ಸುದೀರ್ಘ ಆಯುಷ್ಯವನ್ನು ಪಡಿಸಿದರು ಅಂತ ಹೇಳಿ ನಾವು ಅವರ ಚರಿತ್ರೆಯಲ್ಲಿ ಕೇಳಿದ್ದೆ ಕೊನೆ ಫಲಶ್ರುತಿ ಸಂಧಿಯನ್ನು ಹೇಳುತ್ತಾರೆ ವ್ಯಾಸತೀರ್ಥರ ಬಲವು ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವು ತಿಳಿಯಲು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಶ್ರೀ ಪ್ರಾಣೇಶ ಕರ್ಪಿಸಿ ವಾದಿರಾಜರ ಕೋಶ ಕುಕ್ಕುವ ಹರಿಕಥಾಮೃತ ಸಾರ ಪೇಳುವಲ್ಲಿ ಇದರಲ್ಲಿ ಶ್ರೀ ವ್ಯಾಸರಾಜರು ಮೊದಲಾದ ಜ್ಞಾನಿಗಳು ಶ್ರೀ ಪುರಂದರದಾಸರು ಮೊದಲಾದ ಹಿರಿಯ ಹರಿದಾಸರುಗಳೆಲ್ಲರೂ ಅನುಜ್ಞೆ ಮಾಡಿ ಬರೆಸಿದ ಕೃತಿ ಹರಿಕಥಾಮೃತ ಸಾರ ಅಂತ ಹೇಳಿ ಪ್ರಸಿದ್ಧಿ ಆದ್ದರಿಂದಾಗಿಯೇ ದಾಸಾಹಿತ್ಯ ಓದ್ತಕ್ಕಂಥ ಎಲ್ಲರಿಗೂ ಕೂಡ ಹರಿಕಥಾಮೃತ ಸಾರ ಅತ್ಯಂತ ಪ್ರಿಯವಾದ ಕೃತಿ ವ್ಯಾಸ ಸಾಹಿತ್ಯದವರಿಗೂ ಸಹ ಅದರಲ್ಲಿರ್ತಕ್ಕಂಥ ಅಮೂಲ್ಯ ವಿಷಯಗಳ ಸಂಗ್ರಹದಿಂದಾಗಿ ತುಂಬ ಮಾನ್ಯವಾಗಿರ್ತಕ್ಕಂಥ ಕೃತಿ ಹರಿಕಥಾಮೃತ ಸಾರ 32 ಸಂಧಿಗಳಲ್ಲಿ ನಾವು ತಿಳ್ಕೊಳ್ಬೇಕಾದ ಎಲ್ಲ ಪ್ರಮೇಯಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನೇರವಾಗಿ ಸರಳವಾಗಿ ಸೋದಾಹರಣವಾಗಿ ತಿಳಿಸಿಕೊಟ್ಟಿರತಕ್ಕಂಥ ಕೃತಿ ಹರಿಕಥಾಮೃತ ಸಾರ ಅಂಥ ಕೃತಿಯಲ್ಲಿ ಮೊದಲ ಸಂಧಿ ನಾಂದಿ ಸಂಧಿ ಅಥವಾ ಮಂಗಲಾಚರಣ ಸಂಧಿ ಅಂತ ಹೇಳಿ ಎರಡನೇ ಸಂಧಿಗೆ ಕರುಣಾಸಂಧಿ ಅಂತ ಹೇಳಿ ಕಳೆದ ಬಾರಿ ನಾಂದಿ ಸಂಧಿಯಾಗಿತ್ತು ಈ ಸಲ ಕರುಣಾಸಂಧಿಯಾಗಿತ್ತು ಅದರಲ್ಲಿ ಬರೀ 13 ಪದ್ಯಗಳಿದ್ದವು ಇದರಲ್ಲಿ ಉಲ್ಟಪಟ್ಟ 31 ಪದ್ಯಗಳಿವೆ 13 31 ಈ ಕಡೆಯ ಈ ಅರ್ಥದಲ್ಲಿ ಅದು 13 ಇದು 31 ಅಷ್ಟು ಕೃತಿಗಳನ್ನು ನಾವೀಗ ಒಟ್ಟು 44 ಪದ್ಯಗಳನ್ನು ನೋಡದಂತೆ ಆಗುತ್ತೆ ಒಟ್ಟಾಗಿ ಮೊದಲಿಗೆ ಪರಮಾತ್ಮನ ಕರುಣೆಯನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ದಾಸರು ಆತನ ಕರುಣೆ ನಮಗೆ ಬೇಕಾದದ್ದು ಮೋಕ್ಷಕ್ಕೋಸ್ಕರ ಕರುಣೆ ಪ್ರಸಾದ ಆ ಭಗವತ್ ಪ್ರಸಾದವೇ ಮೋಕ್ಷದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸಾರ ನಾರಾಯಣನ ಅತ್ಯರ್ಥ ಪ್ರಸಾದ ಅಂತ ಹೇಳಿದ್ದಾರೆ ಅಂತ ಅತ್ಯರ್ಥ ಪ್ರಸಾದಕ್ಕೆ ಪರಮಾತ್ಮನ ಕರುಣೆಯ ಸ್ವರೂಪ ತಿಳ್ಕೊಂಡ್ರೆ ಮಾತ್ರ ಕರುಣೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ದೇವರ ಕರುಣೆಯ ಸ್ವರೂಪ ಎಷ್ಟು ವಿರಾಟ್ ರೂಪ ಹೊಂದಿದೆ ಅನ್ನೋದನ್ನು 31 ಪದ್ಯಗಳಲ್ಲಿ ಬಗೆ ಬಗೆಯಲ್ಲಿ ಭಿನ್ನ ಭಿನ್ನ ದೃಷ್ಟಿಯಲ್ಲಿ ವಿಮರ್ಶೆ ಮಾಡಿ ದಾಸರು ಭಾರಿ ಮನಸ್ಸಿ ಮುಕ್ತಹರಿ ಸಂಗ್ರಹ ಮಾಡ್ತಾರೆ ಮೊದಲಿಗೆ ಶ್ರವಣದ ಮಹತ್ವದಿಂದ ಪ್ರಾರಂಭ ಮಾಡ್ತಾರೆ ಶ್ರವಣ ಮನಕ ಆನಂದ ವೀವುದು ಭವಚರಿತ ದುಃಖಗಳ ಕಡೆಯುವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಗುವುದು ಭುವನ ಪಾವನ ಮೆಲಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಹುಸುರರು ದಿನದಿನ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡುವುದು ಅಂದರೆ ಪರಮೋತ್ಸವ ಉತ್ಸವ ಅಂದರೆ ದೊಡ್ಡ ಹಬ್ಬ ಉತ್ಸವ ಅಂದರೆ ದೊಡ್ಡ ಯಜ್ಞ ಸವ ಅಂದರೆ ಯಜ್ಞ ಉತ್ಸವ ಉತ್ಕೃಷ್ಟವಾದ ಯಜ್ಞ ಯಾವುದೇ ಯಜ್ಞಕ್ಕಿಂತ ಶ್ರವಣ ದೊಡ್ಡ ಯಜ್ಞ ಅಂತ ಅರ್ಥ ನೆನಪಿರಬೇಕು ಸರ್ವ ಶ್ರೇಯಾಂತ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳ್ತಾರೆ ಯಾವುದೇ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಮಯ ಯಜ್ಞ ಭಾರಿ ಶ್ರೇಷ್ಠವಾದ ಅದರಲ್ಲೂ ಶ್ರವಣ ಅಂದರೆ ಬಹಳ ಶ್ರೇಷ್ಠವಾದ ಸಾಧನೆ ಉತ್ಸವ ಉತ್ಕೃಷ್ಟವಾದ ಸವ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಆ ದೃಷ್ಟಿಯಲ್ಲಿ ಶ್ರವಣದ ಮಹತ್ವ ತುಂಬ ದೊಡ್ಡದು ಅದನ್ನು ಒತ್ತಿ ಹೇಳ್ತಾ ಪರಮೋತ್ಸವದಿಕ್ಕೆ ಬಿಗೊಡ್ತಾ ಇರ್ಬೋದು ಹುಸುರರು ದಿನ ದಿನದಲ್ಲಿ ದಿನ ದಿನದಲ್ಲಿ ಜಾತಿ ಕೆಡ್ತಾರೆ ಅಂತ ಅದು ಬ್ರಹ್ಮಸೂತ್ರಗಳ ಅರ್ಥ. ಓಂ ಆವೃತ್ತಿ ಅಸಕೃತ ಉಪದೇಶ ಅಥವಾ ದಿನ ದಿನದ ಆವರ್ತನೆಯನ್ನು ಮಾಡೋಣ. ಭಿನ್ನ ಭಿನ್ನ ಗ್ರಂಥಗಳು ಭಿನ್ನ ಭಿನ್ನ ರೀತಿಯಲ್ಲಿ ಎಷ್ಟು ಆವರ್ತನೆ ಮಾಡ್ತೀವೋ ಅಷ್ಟು ಬಾರಿ ಹೊಸ ವಿಷಯ ತಿಳಿಯುತ್ತೆ ಎಂಬುದು ವಿಶೇಷ. ಅದೇ ನಾವು ಹೊಸ ಅದೇ ಪದಾರ್ಥ ದಿವಸ ನಾವು ಸಾರವನ್ನು ಊಟ ಮಾಡಿದರೂ ಕೂಡ ಪ್ರತಿ ದಿವಸ ಹೊಸದಾಗಿ ನಮಗೆ ಕಾಣುತ್ತೆ. ಕಾರಣ ಹಸಿವಿಯಾಗಿರೋದಕ್ಕೋಸ್ಕರ ಅದೇ ಹೊಸದಾಗಿ ನಮಗೆ ಕಾಣುತ್ತೆ. ಆದರೆ ಭಗವಂತನ ಕಥೆ ನಿಜವಾಗಲೂ ಹೊಸದಾಗಿರುತ್ತೆ. ಎರಡೆರಡು ಇದು ಹೊಸದಾಗಿ ಕಾಣೋದು ಹೊಸದಾಗಿ ಇರೋದು ದೇವರ ಮಹಿಮೆ. ಮಹಾಲಕ್ಷ್ಮಿಗೆ ಹೊಸದು ಅಂತ ಹೇಳಿದ ಮೇಲೆ ದೇವರ ಕಥೆಯಲ್ಲಿ ಯಾವ ಕಾಲಕ್ಕೂ ಒಂದು ಸಂಶಯ ಬರ್ಬೋದು. ಅದಕ್ಕೆ ಕೇಳಿದ್ದೇ ಕೇಳೋದು ಭಾರಿ ಬೋರ್ ಅಂದ್ರೆ ಅರ್ಥ ಇಲ್ಲ, ಬೋರ್ ಆಗೋದಿಲ್ಲ. ಅದು ಹೊಸ ಹೊಸದಾಗಿ ಅರ್ಥಗಳನ್ನು ಸ್ಫುರಿಸತಕ್ಕಂಥ ಮೂಲ ವಿಚಿತ್ರವಾದ ಶಕ್ತಿ ಶಾಸ್ತ್ರ ಕೇಳೋದ್ರಿಂದ ಭೂಸರರು ದಿನ ದಿನದಿ ಅಂತ ಹೇಳಿ ಮುಂದೆ ತಮ್ಮ ಮಾತು ಒಡೆ ಓಡಿ ನೀರು ಪ್ರಾಕೃತ ಇರಬಹುದು ಪುರುಷ ಇರಬಹುದು. ಆದರೆ ಬಾಂಬೊಡೆಯ ಕೆತ್ತನ ಪಾದ ಮಹಿಮಾ ಜಲದಿ ಕೊಕ್ಕದರಿಂದ ಮಾಡದವರೇ ಮಹೀಸುರರು. ಭಗವಂತನ ಮಹಿಮೆ ವರ್ಣನೆ ಮಾಡಕ್ಕೆ ಹೊರಟಾಗ ಅದನ್ನು ನಾವು ಎಷ್ಟು ಆಧಾರದಿಂದ ಕೇಳಬೇಕು ಅಂತ ಹೇಳ್ತಾರೆ. ವಿಷಯ ಭಾರಿ ದೊಡ್ಡದಾದಾಗ ಹೇಳ್ತಾರೆ ಯಾರು ಹೇಗೆ ಹೇಳ್ತಾರೆ ಅನ್ನೋದಕ್ಕಿಂತ ವಿಷಯದ ಗೌರವವೇ ಭಾರಿ ದೊಡ್ಡದು ಅಂತ. ಮುಂದೆ ದೇವರ ಮಹಿಮೆಗೆ ಅನೇಕ ಇವರ ಕಾರುಣ್ಯಕ್ಕೆ ಏನೆಂಬೆ ದೇವರ ಕಾರುಣ್ಯವನ್ನು ಯಾರ ಕಾರುಣ್ಯಕ್ಕೆ ಹೊರಿಸಕ್ಕೆ ಬರೋದಿಲ್ಲ. ಆದ್ದರಿಂದ ಕಾರುಣ್ಯಕ್ಕೆ ಏನೆಂಬೆ ಹೇಳೋದಕ್ಕೆ ಆಗೋದಿಲ್ಲ. ಸಂಸ್ಥವೇ ನಾಶ್ವಿ ಶಕ್ತ ಅಂದರು ಒಂದೆ ಕಾರುಣ್ಯಕ್ಕೆ ಏನೆಂಬೆ ಅಂದರು ಒಂದು. ದೇವರ ಕಾರುಣ್ಯ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಘನಮಹಿಮ ಗಾಂಗೇ ಅನ್ನುತ್ತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವವು ಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ಪರಮಾತ್ಮ ಭಕ್ತಪ್ರಿಯ ಭಕ್ತರು ಮಾಡ್ತಕ್ಕಂಥ ಸ್ತುತಿಗೆ ಮನೆ ಮನೆಗಳಲ್ಲಿ ಕೇಳ್ತಾ ಕೇಳ್ತಾ ಸಂಚಾರ ಮಾಡ್ತಾನೆ ಅಂದರೆ ಗಾಯನ ಕೇಳಿ ಬರ್ತಾನೆ ಮನೆ ಪರಮಾತ್ಮ ಅಂತ. ಗಾಯನವನ್ನು ಕೇಳಿ ಹತ್ತಿರ ಬರ್ತಾನೆ, ಬಂದು ಕೇಳ್ತಾನೆ. ಇದ್ದಲ್ಲೇ ಕೇಳೋದು ಬೇರೆ, ಬಂದು ಕೇಳೋದು ಬೇರೆ. ದೇವರು ಹುಡ್ಕೊಂಡು ಹೋಗೋ ಶಕ್ತಿ ನಮಗಿಲ್ಲ, ಅದನ್ನಾಗಿ ಬರಬೇಕು. ತಾನಾಗಿ ಬರ್ತಾನೆ, ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಬರ್ತಾನೆ. ಆಚಾರ್ಯ ಉಪಭಾಷ್ಯದಲ್ಲಿ ಬರೀತಾರೆ, ಕೇಳ್ತಲಿಕ್ಕೆ ಭಗವಂತ ತಾವಿಷ್ಯ ಬಂದುಬಿಡ್ತಾನೆ ಪ್ರಾರ್ಥನೆ ಕೇಳ್ತಿರಲಿಕ್ಕೆ. ಎಷ್ಟೋ ಜನ ಕಾಲಿಗೆ ಮೇಲೆ ಮಾಡಿದ್ರೆ ತಕ್ಕ ಬರೋದಿಲ್ಲ, ಎಳ್ಮೂ ಸತ್ತು ಮಾಡಿದ ಮೇಲೆ ಬಂದು ಸಿಟ್ಟಿಲು ಬಾಲ್ ತೆಗಿತಾರೆ, ನೋಡಿದರೆ ಬೆಂಕಿ ನೋಡಿದ ನೋಡ್ತಿರ್ತಾರೆ. ಆದರೆ ಭಗವಂತ ಹಾಗಲ್ಲ. ಗಗನಚರ ವಾಹನ ದಿಗೋ ಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ದೇವರ ಕರುಣೆಯ ಒಂದು ಸೀಮೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಮಲಗಿ ಪರಮಾದರದಿ ಪಾಡಲು ಕುಡಿತು ಕೇಳುವ ಕುಡಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋಹರಿ ಕಂಡವರನು ಅರೆಗಳಿಗೆ ಬಿಟ್ಟಗಲನು ರಮಾಧವನೊಲಿಸಲರಿಯದೆ ಪಾವನರು ಬಳಲುವರು ಹವನೊಡಲಿ. ಪರಮಾತ್ಮನ ಕಾರುಣ್ಯವನ್ನು ತುಂಬ ದೊಡ್ಡ ವ್ಯಕ್ತಿ ಇರಬಹುದು, ಕರುಣೆ ಮಾಡಲು ಭಾರಿ ಕಷ್ಟ ಅಂತ ಬಿಟ್ಟಿದ್ದೇವೆ ಹೇಳಿಬೇಡಿ. ನಮಗಿಂತ ಹೆಚ್ಚು ಆಧಾರ ದೇವರು ನಮ್ಮ ಮೇಲೆ ತೋರಿಸ್ತಾನೆ. ನಮ್ಮದು ಒಂದು ಹೆಜ್ಜೆ, ದೇವರದು ನೂರು ಹೆಜ್ಜೆ, ಸಾವಿರ ಹೆಜ್ಜೆ ಹತ್ರ ಬರ್ತಾನೆ ದೇವರು. ಆದ್ದರಿಂದ ದೇವರು ನಮ್ಮ ಮಾತನ್ನು ಕೇಳ್ತಾನೆ, ಭಾರಿ ವೇಗವಾಗಿ ಕೇಳ್ತಾನೆ, ಧಾವಿಸಿ ಬರ್ತಾನೆ. ನಾವು ಮಲಗಿದರೆ ನಿಲ್ಲಿ ಕೂಡೋದು, ಕೂತರೆ ನಿಲ್ಲೋದು, ನಿಂತರೆ ನಲಿಯೋದು, ನಲಿದರೆ ಒಲಿಯೋದು, ಪ್ರತಿ ಹಂತದಲ್ಲೂ ದೇವರು ನಮಗೆ ಮಾಡ್ತಕ್ಕಂಥ ಅನುಗ್ರಹವನ್ನು ಹೇಳ್ತಾ ಇವನು ಒರಿಸಲಕ್ಕರಿಯದೆ ಹೋದರೆ ಸುಲಭನೋ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಹವದೊಳಗೆ. ದೇವರಿಗೆ ಏನು ಕೊಡಬೇಕು ಅಂದರೆ ಮನವ ನಿಂತರೆ ತನ್ನ ನೀವನು ಮನಸ್ಸು ಕೊಟ್ಬಿಡಿ ಸಾಕಿ, ಏನು ಕೊಡೋದು ಬೇಡ, ಮನಸ್ಸು ಕೊಟ್ಟರೆ ಸಾಕು. ಮನಸ್ಸು ಯಾವಾಗ ಕೊಡ್ತಾರೋ ಭಕ್ತಿ ಸೇರ್ಕೊಂಡ್ಬಿಡುತ್ತೆ. ಆದರೆ ಸರಿಯು ಆಧಾರ ಅದಕ್ಕೆ ಪರಮಾದರದೆ ಕೇಳುವುದು ಅಂತೇಳಿ ಮನಸ್ಸು ಕೊಟ್ಟರೆ ಸಾಕು. ಮನಸ್ಸು ಕೊಡದೆ ಬರೀ ದೇಹ ಅಷ್ಟೇ ನಾವು ಕೊಟ್ಟು ದಂಡನೆ ಮಾಡಿದರೆ ಸ್ವರ್ಗಾದಿ ಭೋಗಗಳ ಸ್ವರ್ಗಾದಿ ಭೋಗಗಳನ್ನು ಕೊಡ್ತಾನೆ ಹೊರತು ತಾನು ತನ್ನನ್ನೇ ಕೊಡೋದಿಲ್ಲ. ಅಂದರೆ ದೇವರು ಫಲ ಕೊಡೋದು ನಿಶ್ಚಿತ, ಆದರೆ ಮನಸ್ಸನ್ನು ಕೊಟ್ಟರೆ ತನ್ನನ್ನೇ ಕೊಡ್ತಾನೆ. ಬೇರೆ ಏನು ಕೊಟ್ಟರು ಕೂಡ ಭೋಗಗಳನ್ನು ಕೊಡ್ತಾನೆ. ನಾವು ಬೇರೆ ಏನೋ ಕೊಟ್ಟಿದ್ರೆ ದೇವರೇನೋ ಬೇರೆ ಕೊಡ್ತಾನೆ ಹೊರತು ನಮಗೆ ಬೇಕಾದದ್ದನ್ನು ಕೊಡಬೇಕಾದರೆ ಅವನಿಗೆ ಬೇಕಾದನ್ನು ನಾವು ಕೊಡಬೇಕು. ಮನಸ್ಸು ಕೊಡಿ ಸಾಕು. ಮಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ಭಗವದ್ಗೀತೆಯ ನನ್ನಲ್ಲೇ ಮನಸ್ಸಾಕು ಅರ್ಜುನ ಅಂತ ಹೇಳಿದ್ದಾರೆ. ಆದ್ದರಿಂದ ಮನಸ್ಸಿಗೆ ಅಷ್ಟು ಪ್ರಾಧಾನ್ಯ ಕೊಟ್ಟಿದ್ದರಿಂದ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಸ್ಥಾನ ಮನಸ್ಸಿದೆ. ಇಂದ್ರಿಯಗಳು ಎಲ್ಲ ಇಂದ್ರಿಯಗಳು ಜ್ಞಾನೇಂದ್ರಿಯವೇ ಇರಬಹುದು, ಕರ್ಮೇಂದ್ರಿಯೇ ಇರಬಹುದು, ಮನಸ್ಸಿನ ಹತೋಟಿಯಲ್ಲಿರೋದ್ರಿಂದ ಮನಸ್ಸು ಸರಿಯಲ್ಲಿತ್ತು ಅಂದರೆ ನಿಶ್ಚಿಂತಿಯಾಗಿ ಮನುಷ್ಯ ಸಾಧನೆ ಮಾಡ್ತಾರೆ. ಉಪಾಸನೆ ಸರಿ ಇರಲಿ ಅಂತ ಹೇಳ್ತಾರೆ. ಉಪಾಸನೆ ತಪ್ಪಿದರೆ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸರಿಯಾದ ಉಪಾಸನೆ ಮಾಡಿದರೆ ಅರ್ಜುನಿಗೆ ಕೊಟ್ಟಾಗ ತನ್ನನ್ನೇ ಕೊಟ್ಟು ಬಿಡ್ತಾರೆ. ಸರಿಯಾಗಿ ಉಪಾಸನೆ ಮಾಡದೆ ಹೋದರೆ ದುರ್ಯೋಧನೆ ಕೊಡ್ತಾ ಸೈನ್ಯ ಕೊಟ್ಟು ನಾಶ ಮಾಡಿಬಿಡ್ತಾರೆ. ಇವತ್ತು ಸೈನ್ಯ ಕೊಡೋದು ನೂರಾರು ಜನ ಕೌರವರು, ಹನ್ನೊಂದು ಅಕ್ಷೋಹಿಣಿ ಸೈನ್ಯ, ಕೃಷ್ಣನ ಮಕ್ಕಳ 10 ಲಕ್ಷ ಸೈನ್ಯ, ಇಷ್ಟೆಲ್ಲ ಇದ್ದು ದುರ್ಯೋಧನ ಏನು ಮಾಡಿದ? ಅವೆಲ್ಲದರ ಸಮೇತ ಅನಿಸತ್ತ ಸಗೊಳಿಸು. ಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿಸ್. ಆದರೆ ಅರ್ಜುನ ಬೇರೆ ಕೇಳಿ ದೇವರನ್ನೊಂದೇ ಆರಿಸಿಕೊಂಡ. ಇದು ಒಳ್ಳೆ ವಿಚಿತ್ರವಾದ ಮಾತು. ದೇವರು ಒಂದೇ ಆರಿಸಿಕೊಂಡಿದ್ದಕ್ಕೆ ಅರ್ಜುನ ಗೆದ್ದ. ದೇವರು ಒಬ್ಬನ ಬಿಟ್ಟಿದ್ದಕ್ಕೆ ದುರ್ಯೋಧನೆ ಎಲ್ಲ ಸೋತ. ಇವತ್ತು ನಮಗೆ ಬೇಕಾಗಿರೋ ದೊಡ್ಡ ಅಂತ ಮೋಸ್ಟ್ ರಿಲೆವೆಂಟ್ ಇವತ್ತಿನ ದಿವಸ. ಆಧುನಿಕ ಜಗತ್ತಿನಲ್ಲಿ ದೇವರು ಬಿಟ್ಟು ಎಲ್ಲ ಆರಿಸ್ಕೋತಾರೆ. ಆದರೆ ಇಷ್ಟಿದ್ರೂ ಸೋಲು ತಪ್ಪಿದ್ದಲ್ಲ. ದೇವರು ಬಿಟ್ಟು ಎಲ್ಲ ಆರಿಸ್ಕೊಂಡ್ರು ಸೋಲ್ತಾರೆ. ದೇವರು ಒಬ್ಬರನ್ನೇ ಆರಿಸ್ಕೊಂಡೆ ಗೆದ್ದು ಬಿಡ್ತಾನೆ. ರಾಘವೇಂದ್ರ ಅವಳ ಬಗ್ಗೆ ಜನ ಅಷ್ಟು ಹೋಗ್ತಾರಲ್ಲ ಪ್ರವಾಹದಂತೆ. ಅವ್ರು ಯಾರು ಆರಿಸ್ಕೊಂಡಿದ್ದು ರಾಯರು ಗೊತ್ತಾ? ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್. ಆ ಶ್ಲೋಕ ಹೇಳ್ತಾರೆ, ಫಾಲೋ ಮಾಡೋದಿಲ್ಲ. ರಾಯರು ದೇವರನ್ನ ಆರಿಸ್ಕೊಂಡ ಮೇಲೆ ದೇವರನ್ನ ಆರಿಸ್ಕೋಬೇಕೋ ಇಲ್ಲೋ? ಅದೇ ಇಲ್ಲಿ ಪರಮ ಸತ್ಪುರುಷಾರ್ಥ ರೂಪನು ಹರಿಯೋ ಲೋಕಕ್ಕೆ ಎಂದು. ಇಷ್ಟು ದೇವರು ಮಾಡೋದೇನು? ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಎಲ್ಲವನ್ನೂ ಕೂಡ ತಾನೊಬ್ಬನೇ ಮಾಡ್ತಾನೆ. ಎಲ್ಲ ಕಾಲಕ್ಕೂ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ. ಒಂದೊಂದು ಎಲ್ಲರೂ ಒಂದೇ ಮಾಡಿದರೆ ಆಶ್ಚರ್ಯ ಆಗ್ಬಿಡುತ್ತೆ. ಅಪ್ಪ ಎಷ್ಟು ಕೆಲಸ ಒಬ್ಬರೇ ಮಾಡಿದ್ದಾರ? ಅಡುಗೆನೂ ಮಾಡಿ ಪದಾರ್ಥ ತಂದು ಅಡುಗೆನೂ ಮಾಡಿ ಬಡಿಸಿ ಕ್ಲೀನ್ ಮಾಡಿ ಹೋಗಿ ಆರೋಗ್ಯ ವಿಚಾರಿಸೋದು ಅಂದರೆ ಇವತ್ತು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲಸ. ಆದರೆ ದೇವರು ಒಂದು ದಿವಸ ಮಾಡಿದರೆ ಭಾರಿ ಪುಣ್ಯ. ದಾತ ಯಥಾಪೂರ್ವ ವಕಲ್ಪೇ, ಪ್ರತಿ ಕಲ್ಪದಲ್ಲೂ ಮಾಡ್ತಾನೆ ಪರಮಾತ್ಮ. ಪ್ರತಿ ಕ್ಷಣದಲ್ಲೂ ಕೂಡ ಸೃಷ್ಟಿಯಾದಿಗಳನ್ನು ಮಾಡಿ ಉದ್ಧಾರ ಮಾಡ್ತಾನೆ ಅಂದರೆ ಏನು ಕರುಣಾನಿಧಿ ಹರಿ ಮತ್ತೇನು ಭಕ್ತಾಧೀನೋ ಇನ್ನೇನು ಈತನ ಲೀಲೆ. ಏನು ಕರುಣಾನಿಧಿ, ಎಷ್ಟು ಭಕ್ತಾಧೀನ. ದೊಡ್ಡವರು ಆಗ್ತಿರ್ತಾ ಹೋಗ್ತಿಲ್ಲಕ್ಕೆ ಮಕ್ಕಳು ದೊಡ್ಡವರಾದ್ರೇ ಸ್ವೇಚ್ಛಾಚಾರಿಗಳಾಗಿಬಿಡ್ತಾರೆ. ಕಸರ ಅಂಥದ್ದು ಭಗ ಅಷ್ಟು ದೊಡ್ಡವನಾಗಿದ್ದರೆ ಭಕ್ತಾಧೀನ. ಇವರು ತಂದೆಯ ದಿನ ತಾಯಿಯ ದಿನ ಅಂತ ಹೇಳ್ಕೊಳ್ಳೋದಿಲ್ಲ. ನೋನೋ ಯಾರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಡಿಸೈಡ್ ಮಾಡಿಬಿಡ್ತಾರೆ. ಅಂಥದ್ದು ಪರಮಾತ್ಮ ಭಕ್ತರು ಹೇಳದೆ ಕೇಳ್ತೇನೆ. ಇದು ಭಕ್ತಾಧೀನ. ಎಷ್ಟು ದೃಷ್ಟಾಂತ ಸಿಗುತ್ತೋ ರಾಮಾಯಣ ಮಹಾಭಾರತಕ್ಕೆ ಹೋಗಿಬಿಟ್ರೆ ಭಕ್ತವತ್ಸಲ. ನಾವು ದೊಡ್ಡವ್ರ ಮಾತನ್ನು ನೀವು ಹೇಳಿದರೂ ನಾವು ಕೇಳೋದಿಲ್ಲ. ಪರಮಾತ್ಮ ಚಿಕ್ಕವನು ಹೇಳಿ ಕೇಳ್ತೇನೆ ಅಂತ ಹೇಳಿದ್ರು. ಹೇಳಿ ನೀವು ರಾಮದೇವರು ದೊಡ್ಡ ಮೀಟಿಂಗ್ ಮಾಡ್ತಾರೆ ವಿಭೀಷಣ ಬಂದ ತಕ್ಷಣ. ಸ್ವೀಕಾರ ಮಾಡಬೇಕೋ ಬಿಡಬೇಕೋ, ಯಾರು ಮಾತ್ರ ರಾಮನ ಕೇಳಬೇಕಾಗಿಲ್ಲ. ಅಂಥದ್ದು ಮೀಟಿಂಗ್ ಮಾಡ್ತಾರೆ, ಎಲ್ಲ ಅಭಿಪ್ರಾಯ ಹೇಳಿ ಅಂತ ಕೇಳ್ತಾರೆ. ಆಮೇಲೆ ಅವ್ರ ಮಾತನ್ನು ಕೇಳಿ ಆಮೇಲೆ ತನ್ನ ತೀರ್ಮಾನವನ್ನು ತಿಳಿಸ್ತಾರೆ. ಎಷ್ಟು ಕರುಣಾನಿಧಿ ಪರಮಾತ್ಮ. ಉಳಿದು ನಮಗೆ ಇನ್ಯಾವರೇ ಹೇಳೋದು, ನಮಗೆ ಯಾರು ಹೇಳಬೇಕಾಗಿಲ್ಲ. ಅಥವಾ ಉನ್ಮತ್ತ ಪ್ರವೃತ್ತಿಯಲ್ಲಿ, ಸಾಮಾನ್ಯ ಸ್ಥಿತಿಯಲ್ಲಿ ಉನ್ಮತ್ತ ಪ್ರವೃತ್ತಿ, ಸಕಲ ಗುಣಗಣ ಧಾಮ, ಅಷ್ಟು ಭಕ್ತ ಪರಾಹೀನ ದೇವರು ಅಂತ ಹೇಳ್ತಾ. ಇವೆಲ್ಲ ಕಾರುಣ್ಯದ ಬಗೆ ಬಗೆಯ ಮುಖಗಳು ಅಂತ ಹೇಳಿ. ಇನ್ನು ಸ್ಮರಣೆ ಮಾಡಿದರೆ ಸಾಕು, ಸ್ಮರಿಸುವವರ ಅಪರಾಧಗಣ ತಾ ಸ್ಮರಿಸ. ಸಕಲೇಷ್ಟಪ್ರದಾಯ, ದೇವರ ಸ್ಮರಣೆ ಬಂತೋ ನಮ್ಮ ಅಪರಾಧ ಸ್ಮರಣೆ ದೇವರು ಮಾಡೋದಿಲ್ಲ. ಇದು ದೇವರ ಹಿರಿಮೆ. ದೇವರ ಸ್ಮರಣೆ ಮಾಡ್ತಿರ್ಲಿಕ್ಕೆ ಪರಮಾತ್ಮ ಎಲ್ಲ ಪಾಪ ಕಡಿತಾರೆ. ಅದು ಆಚಾರ್ಯರ ಮಾತೆ ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಜನ್ಮ ಜನ್ಮದ ಪಾಪ ರಾಶಿಯನ್ನು ಪರಮಾತ್ಮ ನೆನಪು ಮಾಡಿಕೊತಿರ್ಲಿಕ್ಕೆ ನಾರಾಯಣ ಅಂತಲೇ ಸುಟ್ಟು ಬೂದಿ ಮಾಡಿ ಹಾಕಿಬಿಡ್ತಾನಂತೆ. ಅದನ್ನೇ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಸ್ಮರಣೆ ಮಾಡ್ತಿರ್ಲಿಕ್ಕೆ ಇನ್ಸ್ಟೆಂಟ್ ಮತ್ತೆ ಗ್ಯಾಪ್ ಬೇಡ. ಟ್ಯೂಬ್ಲೈಟ್ ಸ್ವಲ್ಪ ಗ್ಯಾಪ್ ಆದರೂ ಬೇಕು ಹಾಕಿದ ಮೇಲೆ. ಪರಮಾತ್ಮನ ಯಾವ ಗ್ಯಾಪ್ ಇಲ್ಲ, ಇಮ್ಮಿಡಿಯೇಟನ್ನು ಆಸೆ ಮಾಡ್ತಾರೆ. ಅದಕ್ಕಿಂತ ಇನ್ಸ್ಟೆಂಟ್ ಕ್ಯೂರ್ ಬಂದು ಮತ್ತೊಂದಿಲ್ಲ, ಎಲ್ಲ ವರ್ಣನೆ ಮಾಡ್ತಾರೆ. ಸದ್ಗುಣವ ಕದ್ದವ ರಘವ ಕದಿಯವನು ಅನಘನೆಂದೇರಿಸಿ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ನೀವು ಹೊರಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ಹೇಳಿದರು, ನೀರು ಕೊಡಿಯಪ್ಪ ಸಾಕು ದೇವರು, ಇನ್ನೇನು ಬೇಡ ಸಾಕು. ದ್ರವ್ಯಾಣಾಮ ಪ್ಯಾವಾವೇತು ಸಲೀಲೇನಾಪಿ ಪೂಜಿತ, ನೀರು ಕೊಡಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ. ನೀರು ಇಲ್ಲ ಅಂದರೆ ಬಿಟ್ಟುಬಿಡಿ, ಮನಸ್ಸಲ್ಲಿ ಕೊಟ್ಟೆ ಅಂದ್ಕೊಳ್ಳಿ ಸಾಕು, ಇನ್ನೇನು ಬೇಕಾದಕ್ಕಿಲ್ಲ. ಮೊದಲನೇದು ನೀರು, ಅದು ಮನಸ್ಸಿನಲ್ಲಿ ಮತ್ತೆ ಅದಕ್ಕೆ ಕೊಡ್ತಾನೆ ಅಂತ ಹೇಳಿದರೆ ಇದಕ್ಕಿಂತ ಕಾರಣ ಇಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಇದು ಕರುಣೆಯ ಪರಾಕಾಷ್ಠೆಯನ್ನು ದೇವರು ನಾವು ಹೊಂದಿದ್ದಾನೆ. ಇದನ್ನೆಲ್ಲ ತಿಳಿತಾ ತಿಳಿತಾ ಹೋದಂತೆ ನಮ್ಮಲ್ಲಿ ದೇವರಲ್ಲಿ ಭಕ್ತಿ ಯಾಕೋ ಬರದೆ. ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ನಿಜವಾದ ಅರ್ಥದಲ್ಲಿ ಹೆಚ್ಚು ನಮಗೆ ಶ್ರದ್ಧೆ ಜಾಸ್ತಿಯಾಗಿ ನಾವು ಭಯಪಟ್ಟಾಗ ದೂರ ಹೋಗ್ತೇವೆ. ನಾವು ಯಾವಾಗ ಕರುಣೆಯನ್ನು ಕೇಳ್ತೇವೆ ಹತ್ತಿರ ಹೋಗ್ತೇವೆ. ಈ ದೇವರ ಹತ್ತಿರ ಹೋಗ್ತಕ್ಕಂಥ ಎಷ್ಟು ಕಾರಣ ಇವೆ ನೋಡಿ ಎಂಬುದನ್ನು ತಿಳಿಸ್ಕೊಡ್ತಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡಿ, ನೆನೆಸ್ಕೊಂಡು ಕೊಟ್ಟುಬಿಟ್ಟ. ಅದು ಪ್ರತಿಯಾಗಿ ತಾನು ಮನಸ್ಸಿನಲ್ಲಿ ದೇವರು ಕೊಡೋದಿಲ್ಲ. ಸುಭನ್ ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು. ತಾನು ಮಾತ್ರ ನಿಜವಾಗಲೂ ಕೊಡ್ತಾರೆ, ಬರೀ ಮನಸ್ಸಿನಲ್ಲಿ ಕೊಡೋದಲ್ಲ, ನಿಜವಾಗಲೂ ಕೊಡ್ತಾನೆ. ಗಂಗಾ ಪ್ರವಾಹದಂತೆ ಕೊಡ್ತಾನೆ, ಗಂಗಾ ಪ್ರವಾಹದಂತೆ ಕೊಡ್ತಾನೆ ಅಂತ ಹೇಳಬೇಕಾದ್ರೆ ಎರಡು ಅಭಿಪ್ರಾಯ. ಒಂದು, ಎಷ್ಟು ರಾಶಿ ರಾಶಿ ಕೊಡ್ತಾರೆ ಅಂದರೆ ಗಂಗಾ ಪ್ರವಾಹ ನಿಲ್ಲಿಸಕ್ಕೆ ಅಲಕನಂದ ನೋಡಬೇಕು ಪ್ರವಾಹ ಆಗಿರುತ್ತೆ ಅಂತ ಹೇಳ್ಬೇಕಾರೆ. ನೋಡಿದ್ರೆ ತಲೆ ತಿರುಗ ಅಷ್ಟು ಫಾಸ್ಟಾಗಿ ಬರುತ್ತೆ. ಅಲ್ಲಿಂದ ನೀವು ಕೆಳಗೆ ಬಿಡುತ್ತೆ, ಎಷ್ಟು ಜೋರಾಗಿ ಬಿಡುತ್ತೆ ಅಂದರೆ ದ್ಯುನದಿ ನಿವಹ ಅಂತವಾಗ ಅರ್ಥ ಆಗಲ್ಲ. ಇನ್ನೊಂದು, ಗಂಗಾ ಪ್ರವಾಹ ಆದರೆ ಪವಿತ್ರ. ಎರಡೆರಡು ರಾಶಿ ರಾಶಿ ಕೊಡ್ತಾರೆ, ಪವಿತ್ರ ಕೊಡ್ತಾರೆ. ರಾಶಿ ಅನ್ನ ಮೈಲಿಗೆ ಏನು ಮಾಡಾಗಿದೆ, ಹಸಿವೆ ಆಗಿದೆ, ಒಂದು ಅವಳು ಮುಟ್ಟಾಗಿಲ್ಲ. ರಾಶಿ ಅನ್ನ ಇದೆ, ಇನ್ವ್ಯಾಲಿಡ್. ಪವಿತ್ರ ನಾನು ಇಷ್ಟೇ ಇಷ್ಟೇ ನೈವೇದ್ಯ ಇಷ್ಟೇ ಇಷ್ಟೇ ಇದೆ ರಾಶಿ ಇದೆ ಅದು ಅಶುಚಿ ಇದು ಇನ್ನಡಿಕ್ವೇಟ್. ಆದರೆ ದೇವರು ಹಾಗಲ್ಲ, ದ್ಯುನದಿ ನಿವಹಗಳಂತೆ ಕೊಟ್ಟು ತನ್ನವರನ್ನು ಸದಾ ಸಂತೈಸುವನು. ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆಂಚಿ. ಎಷ್ಟು ಒಳ್ಳೆಯ ಕಾವ್ಯ ಅದು. ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ. ಅಘವನ್ನು ಕದೀತಾನೆ, ಅನಘ ಅನ್ನಿಸ್ತಾನೆ. ಅಘ ಅಂದ್ರೆ ಪಾಪ. ಸದ್ಗುಣವ ಕದ್ದವರ ಅಘವ ಕದಿವನು, ಯಾರು ಸದ್ಗುಣಗಳನ್ನು ಕದೀತಾನೆ, ಕದಿಯೋದು ಅಂದರೆ ಹೇಳ್ತಾನೆ, ಅಳವಡಿಸ್ಕೊಳ್ಳು ತನ್ನಲ್ಲಿ ಸದ್ಗುಣಗಳನ್ನು ಅಳವಡಿಸ್ತಾರೆ. ಏನೇನೋ ಕಾಪಿ ಮಾಡ್ತೇವೆ ಅಂತೆ, ಸಜ್ಜನನ್ನು ಯಾಕೆ ಕಾಪಿ ಮಾಡೋದಿಲ್ಲ ಅಂತ ಕೇಳುತ್ತೆ. ಸಜ್ಜನನ್ನು ಕಾಪಿ ಮಾಡಬಹುದಲ್ಲ, ಹುಡುಗ ಕಾಪಿ ಮಾಡಿದರೆ ಭವಿಷ್ಯ ಎಲ್ಲ ಗೆಟ್ ಔಟ್ ಅಂತಾರೆ. ಇಲ್ಲಿ ಕಾಪಿ ಮಾಡದೆ ಹೋದರೆ ಗೆಟ್ ಔಟ್ ಅಂತಾರೆ. ಅದು ಬದಿ ಸಜ್ಜನ ನೋಡಿ ಕಲೀರಿ ಅಂತ ಹೇಳ್ತಾರೆ. ಸತ್ಯ ಧರ್ಮ ರಥ ಆಯ್ತು ರಾಯರು, ಅದನ್ನು ಕಲಿಬೇಕೋ ಬೇಡ ಇಲ್ಲ. ರಾಯರಿ ಹರಿಕೆ ಹೊತ್ತಿದ್ದೇನೆ ಮೋಸ ಮಾಡ್ತಾರೆ, ಮತ್ತೆ ರಾಯರಿಗೆ ಮೋಸ ಮತ್ತೆ ರಾಯರಿ ಹರಿಕೆ ಹೊತ್ತು ಮೋಸ ಮಾಡಿಬಿಟ್ರೆ ಏನು ಸತ್ಯ ಧರ್ಮ ರಥ ಆಯ್ತು ಕೇಳಿದ್ದೀವಿ. ಅದಕ್ಕೆ ದೊಡ್ಡವರನ್ನು ಕಾಪಿ ಮಾಡಿದರೆ ಕದ್ದಂತೆ ಲೆಕ್ಕ. ಸದ್ಗುಣವ ಕದ್ದವರ ಅಘವ ಕದಿವನು, ಪಾಪಗಳನ್ನು ಕದ್ದುಬಿಡ್ತಾನೆ. ಇಷ್ಟೆಲ್ಲ ಪಾಪ ಪರಮಾತ್ಮ ಕದೀತಾನಲ್ಲ, ಎಷ್ಟು ಪಾಪದ ರಾಶಿಯನ್ನು ತುಂಬಿದೆಯೋ ಏನೋ. ರಾಶಿ ರಾಶಿ ಪಾಪ ಪಾಪ ಪರಮಾತ್ಮ ಇಟ್ಕೊಂಡಿರ್ತಾನೆ, ಫಾರ್ ಸೇಲ್ ಇದ್ದಾಗೆ ಇಟ್ಕೊಂಡಿರ್ತಾನೆ ಪರಮಾತ್ಮ. ಅದು ಎರಡು ರೀತಿ ಅಂತೆ. ಒಂದು ಅನಘನೆಂದೆನಿಸಿ, ಅವನಿಗೆ ಮಾತ್ರ ಅಘ ಇಲ್ಲ. ಮತ್ತು ಮುಸುರೆ ತಳ್ತಾರೆ ಕೈ ಮುಸುರೆ ಆಗುತ್ತೆ, ಕೆಟ್ಟದ್ದು ನೋಡ್ತಾರೆ ಕೈ ಕೆಟ್ಟದಾಗುತ್ತೆ. ಆದರೆ ದೇವರು ಪಾಪ ಕದೀತಾರೆ, ಅವನಿಗೆ ಪಾಪ ಬರೋದಿಲ್ಲ. ಇದು ದೇವರ ವೈಶಿಷ್ಟ್ಯ. ದೇವರು ಪಾಪವನ್ನು ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಕೈಗೆ ರಕ್ತ ಹತ್ತತ್ತೆ, ಏನು ಮಾಡೋಕ್ಕಾಗೋದಿಲ್ಲ, ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ದೇವರು ಮಾತ್ರ ಅನಘ. ದೇವರಿಗೆ ಯಾವ ರೀತಿಯಾದ ದೋಷದ ಹೆಸರು ಕೂಡ ಇಲ್ಲ. ಎಷ್ಟು ಪಾಪಗಳನ್ನು ಕದ್ದರೂ ಕೂಡ ದೇವರಲ್ಲಿ ಪಾಪದ ರಾಶಿ ಇಲ್ಲ. ಯೋಚನೆ ಮಾಡಬೇಕು. ಇಲ್ಲಿ ಹೋದರೆ ದೇವರ ಪಾಪನಾಶಕ ಶಕ್ತಿ ಪಾಪ ಸೇರಿ ಸೇರಿ ಸೆರೆ ಕೊಂಡು ಸ್ಟಾಪ್ ಆಗಿಬಿಡ್ತಾ ಇತ್ತು, ಅದಿಲ್ಲ, ಸ್ಟಾಗ್ನೆಟ್ ಆಗ್ತಿತ್ತು, ಆಗೋದಿಲ್ಲ. ಈಗ ಅನಘನೆಂದೇ ದೇವರು ಅನಘನಾಗಿದ್ದಾನೆ ಅಂದರೆ ನಿರ್ದೋಷನಾದ್ದರಿಂದ ಅವನಿಗೆ ಪಾಪದಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೂರ್ಯ ಎಷ್ಟು ಕತ್ತಲೆ ಕಡಿತಾನಲ್ಲ, ಕತ್ತಲೆ ಸೂರ್ಯ ಹತ್ರ ಕೊಡುತ್ತಾ ನಾಶ ಮಾಡಿಬಿಡ್ತಾನೆ. ಸೂರ್ಯ ಕತ್ತಲೆ ನಾಶ ಮಾಡ್ತಾನಲ್ಲ, ತಾನು ಕಪ್ಪಾಗದೆ ಸೂರ್ಯ ಕತ್ತಲೆ ಕಡಿತಾನೆ. ಸೂರ್ಯ ಕಪ್ಪಾಗೋದಿಲ್ಲ, ಕತ್ತಲೆ ಕಡಿತಾನೆ. ಪರಮಾತ್ಮ ಪಾಪ ತಗೊಳ್ಳೋದಿಲ್ಲ, ಪಾಪ ನಾಶ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನೇ ಪಾಪದ ಲೇಪ ಇಲ್ಲ. ಈ ಪ್ರಶ್ನೆ ನಿಮಗೆ ತುಂಬ ನೆಲವೆಂಟ್. ದೇವರಲ್ಲಿ ನಿರ್ದೋಷ ಬಿಡಿ ಪಾಪ, ಈ ಪಾಪಗಳ ಪಾಪ ತಗೊಂಡು 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 ಪಾಪ ಬಂತ ಅಂತ ಕೇಳಿದ್ರೆ ಇಲ್ಲ. ಒಳ್ಳೆ ಶುದ್ಧವಾದ ನೀರು, ಕೊಳೆ ಬಟ್ಟೆ ಅದಿದ ಬಟ್ಟೆ ನೀರೆಲ್ಲ ಕೊಳಕಾಯಿತು, ಉಪಯೋಗಿಸಲು ಬರೋದಿಲ್ಲ. ದೇವರು ಹಾಗಾಗ್ತಾನೆ ಅಂದ್ರೆ ಸಾಧ್ಯವೇ ಇಲ್ಲ. ಅನಘ ನೆಂದೆನಿಸಿ, ಆಗ ನಮಗೆ ದೇವರ ವೈಭವ ಗೊತ್ತಾಗ. ಅನಘ ಯಾಕಾಗ್ತಾನೆ ಅಂದರೆ ಮೂರು ಕಾರಣಕ್ಕಾಗ್ತಾನೆ. ಒಂದು ಕಾರಣ, ಪರಮಾತ್ಮನ ಲೇಪನೇ ಇಲ್ಲ. ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ, ಲೇಪನೇ ಇಲ್ಲ. ಆಕಾಶಕ್ಕೆ ಲೇಪ ಇದೆಯಾ? ಇವತ್ತು ಪುಣ್ಯಕ್ಕೆ ಏನೇನೋ ಆಕಾಶ ತೊಳೆಯೋ ಕೆಲಸ ಯಾರೂ ಮಾಡಿಲ್ಲ. ಇನ್ನೂ ಕೂಡ ಯಾರು ಬಂದು ಹೋದ್ರೆ ಆಕಾಶ ಎಲ್ಲ ತೊಳಿತಾ ಕೊಡೋದಿಲ್ಲ. ಆಕಾಶಕ್ಕೆ ಲೇಪನೇ ಇಲ್ಲ ಫಸ್ಟ್. ಇನ್ನು ಎರಡನೇ, ಪರಮಾತ್ಮನಿಗೆ ಒಂದು ಲೇಪ ಇಲ್ಲ, ಎರಡನೇದು ಅದನ್ನು ಬ್ಲಾಸ್ಟ್ ಮಾಡ್ತಾರೆ ಅಂದರೆ ಇರೋ ಚಾನ್ಸೇ ಇಲ್ಲ, ಮೂರನೇದು ಅದನ್ನು ಅಯೋಗ್ಯರಿಗೆ ಕೊಡ್ತಾ ಬರ್ತಾರೆ. ಇನ್ನೊಂದು ಶಬ್ದ ಆಗ್ತಿದೆ, ಪರಮಾತ್ಮ ಅಯೋಗ್ಯರಿಗೆ ಕೊಡ್ತಾ ಬರ್ತಾರೆ ಅಂತ ಪಾಪವನ್ನು ನೆನಪಿರಬೇಕು. ಕೆಲವು ಬೇಡವಾದ್ರನ್ನು ಕೊಡ್ತಾರೆ ತೊಗೊಂಡೋಗಿ ಅಂತ ಕೊಡ ಹಾಗೆ ಪಾಪರಾಶಿಗಳನ್ನು ಅಯೋಗ್ಯರು ಹೆಂಚಿಬಿಡ್ತಾರೆ. ಸಜ್ಜದಿನಂತೆ ಶಿಫ್ಟ್ ಮಾಡಿಬಿಡ್ತಾರೆ, ಸೈಫರ್ ನೆಟ್ ಎಳೆದಾಗ ಹಾಕಿಬಿಡ್ತಾನೆ. ಅದಕ್ಕೇನೆ ದಾಸರು ಹೇಳಿದ್ದು, ನಿಂದಕರಿರಬೇಕು, ನಮ್ಮನ್ನು ಯಾರು ಬೈತಾರಲ್ಲ ನಮ್ಮ ಪಾಪರ ಅವರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಪರಮಾತ್ಮ. ಅದು ಹುಷಾರಾಗಿರ್ಬೇಕು. ನಮ್ಮನ್ನು ಮಾತಿದ್ದೇವೆ, ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ. ಅದನ್ನೇ ದಾಸರು ನಿಂದಕರಿರಬೇಕು ಅಂತೇಳಿ, ಹಂದಿ ಇದ್ದರೆ ಕೇಳಿ ಹಾಗೆ ಶುದ್ಧವೋ ಹಾಗೆ ನಿಂದಕರಿರಬೇಕು. ಈ ನಿಂದಕರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ನಿಂದೆ ಮಾಡೋದು ತಪ್ಪು ಅಂತ ಹೇಳಿಲ್ಲ, ವಿನಾಕಾರಣ ನಿಂದೆ ಮಾಡಿದ್ರೆ ತಪ್ಪು ಅಂತ. ದೋಷನೇ ಇಲ್ಲ, ದೋಷ ಆರೋಪ ಮಾಡೋದು ಅಥವಾ ಚಿಕ್ಕ ದೋಷ ಇದೆ ದೊಡ್ಡ ಮ್ಯಾಗ್ನಿಫೈ ಮಾಡಿ ಹೇಳೋದು, ಯಾವುದೋ ದೋಷ ಇರಲವೆಂಟ ದೋಷ ಹೇಳೋದು, ಇವೆಲ್ಲ ಮಹಾಪಾಪಗಳು, ಎಂದು ಅದು ಕೆಲಸ ಮಾಡಬಾರದು ಅನ್ನೋದಕ್ಕೆ ಸದ್ಗುಣವ ಕದ್ದವ ರಘವ ಕದೀವನು ಅನಘನೆಂದೆನಿಸಿ. ನಾವು ಸಜ್ಜನ ಗುಣನ ಕದ್ದರೆ ನಮ್ಮ ಪಾಪ ದೇವರು ಕದೀತಾನೆ. ದೇವರು ಕದೀತಾನೆ ಕಳ್ಳ ಆಯ್ತಲ್ಲ, ಹೌದು ಅಂತಲೇ ಹೇಳಿದ್ರು. ದೇವರು ಬರೀ ಕಳ್ಳಲ್ಲ, ಭಾರಿ ಕಳ್ಳ ಅಂತ ಹೇಳಿ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ. ಕೆಲವರು ಕಳ್ಳರು ಲೋಕಲ್ ಪೇಪರ್ಲ್ಲಿ ಬರುತ್ತೆ, ಕೆಲವರು ಫೋಟೋ, ಕೆಲವು ಕಳ್ಳರ ಫೋಟೋ ಆ ಜೋರ್ನಲ್ಲಿ ಫೋಟೋ ಪೇಪರಲ್ಲಿ ಬರುತ್ತೆ, ಕೆಲವರು ಸ್ಟೇಟ್ ಪೇಪರಲ್ಲಿ ಬರುತ್ತೆ, ಕೆಲವರು ನ್ಯಾಷನಲ್ ಪೇಪರ್, ಕೆಲವರು ಇಂಟರ್ನ್ಯಾಷನಲ್ ಪೇಪರ್. ಪರಮಾತ್ಮ ಒಂದು ಯೂನಿವರ್ಸಲ್, ನ್ಯಾಷನಲ್, ಯಾವಾಗಲೂ ಕಳ್ಳ ಕಳ್ಳ ರೆಕಾರ್ಡ್ ಆಗಿದೆ. ಪ್ರಸಿದ್ಧ ಚೋರ ಪ್ರಸಿದ್ಧ ಸ್ತ್ರೀಲೋಕ್ಯಾವ, ಯಾತಕ್ಕೆ ಗೊತ್ತಾ ಇಂಥ ಕಳ್ಳ ಜಗತ್ತಿನಲ್ಲಿ ಯಾರೋ ಇಲ್ಲ, ಭಾರಿ ಕಳ್ಳ. ಯಾಕೆ? ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತಿ ಅಶೇಷಂ ಸ್ಮೃತ ಮಾತ್ರ ಏವ. ನಾರಾಯಣ ಅಂದ್ರೆ ಸಾಕು, ಪಾಪ ಹೋಯ್ತು ಅಂತಾನೆ ಅರ್ಥ. ಎಷ್ಟು ಫಾಸ್ಟಾಗಿ ತೆಗಿತಾನೆ ಅಂದರೆ ವಿಚಾರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಭಾರಿ ಪ್ರಸಿದ್ಧ ಚೋರ. ಮತ್ತು ಕಳ್ಳರು ಯಾವಾಗಲೂ ನಮಗೆ ಬೇಕಾದ ಕಡ್ಡಿತಾರೆ, ಕಸ ಹಾಕಿ ಯಾರು ಕದ್ಕೊಂಡು ಹೋಗೋದಿಲ್ಲ, ಒಳಗೆ ಬಂದು ಕದ್ಕೊಂಡು ಹೋಗ್ತಾರೆ. ದೇವ್ರ ಹಾಗೆ ನಮ್ಮ ಬೇಡವಾದ ಕಡ್ಡಿತಾರೆ, ಬೇಕಾದ ಕಡ್ಡಿಯಲ್ಲ ಪರಮಾತ್ಮ, ಬೇಡವಾದ ಮಾತ್ರ ಕಡ್ಡಿತಾರೆ. ಎಷ್ಟೋ ಜನ ಕದೀಲಿ ಅಂತ ಹೊರಗೆ ಹಾಕಿದ್ರೆ ಒಳಗೆ ಹಾಕಿ ಹೋಗಿರ್ತಾರೆ, ಬಿಡೋದಿಲ್ಲ ಅದು ಅನ್ವಾಂಟೆಡ್ ಒಳಗೆ ಹಾಕಿಬಿಡ್ತಾರೆ, ಬೇಕಾದ್ದು ಒಯ್ತಾರೆ, ದೇವರು ಬೇಡವಾದ ಮಾತ್ರ ಒಯ್ತಾರೆ. ಕೆಲವು ಎಷ್ಟೇ ಬೇಕಾದ್ದು ಒಯ್ಬೇಕಾದ್ರೂ ಕೂಡ ಎಲ್ಲ ಒಯ್ಲಕ್ಕಾಗೋದಿಲ್ಲ, ಯಾರೋ ಬಂದು ಬಿಡ್ತಾರೆ ಅಂತ ತಿಳ್ಕೊಂಡು ನೋಟಿನ ರಾಶಿ ಬಿಡಿಸ್ಕೊಂಡು ಹೋಗಿರ್ತಾರೆ. ಎಷ್ಟೋ ಸಾರ್ ನೋಟಿನ ರಾಶಿನೇ ಹಿಂದೆ ಮಠದಲ್ಲಿ ಕಳ್ತನ ಆದಾಗ ಬಂಗಾರದ ಕೂಡ ಹಾಗೆ ಬಿಟ್ಟು ಹೋಗಿದ್ರು ಕಳ್ಳರೆಲ್ಲ ಕೂಡ. ಅವಸರ ಭಯ ಗೊತ್ತಾಗ ಕದಿಲಕ್ಕಾಗೋದಿಲ್ಲ, ಕಂಪ್ಲೀಟ್ ಯಾವ ಕಳ್ಳನೂ ಕದಿಯಿಲ್ಲ, ದೇವರು ಹಾಗಲ್ಲ, ಎಲ್ಲ ಪಾಪ ಒಟ್ಟಿಗೆ ತರ್ತ ಹಾಕಿಬಿಡ್ತಾರೆ. ಅಶೇಷಂ ಸ್ಮೃತ ಮಾತ್ರ ಏನು ಅಂದರೆ ದೇವರು ಕಳ್ಳ, ವಿಚಿತ್ರ ಕಳ್ಳ. ಎಂಥ ಕಳ್ಳ ಅಂದರೆ ಪೂಜ್ಯನಾದ ಕಳ್ಳ, ಕಳ್ಳ ನಿಂದ್ಯನಾಗ್ತಾನೆ, ದೇವರು ಪೂಜ್ಯನಾಗಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಈ ಕಳ್ಳತನದಲ್ಲೂ ಪೂಜ್ಯತೆ ಇದೆ. ಏಕೆ ಪಾಪದ ರಾಶಿಯಿಂದ ಕದಿಯೋದು ಅಂದರೆ ಅದಕ್ಕಿಂತ ವಿಶಿಷ್ಟವಾದಂಥ ಇನ್ನೇನಿದೆ, ಅದು ದೇವರ ಕರುಣೆ ಅಂತ ಮುಂದೆ ತಿಳಿಸಿ ಇನ್ನು ಭಕ್ತವತ್ಸಲ ಅಂತ ಹೇಳೋದಕ್ಕೆ ಹಿಂದಿರ್ತಾನೆ ಅಂತ ಹೇಳೋದಕ್ಕೆ ಹಿಂದೆ ಮುಂದೆಡ ಬಲದೆ ಒಡಹೊರ ಹಿಂದೆ ದೇಶನು ತನ್ನವರನು ಎಂದೆಂದೂ ಸಲಹುವನು ಆಗಸದವರು ಎತ್ತ ನೋಡಿದರು ಹಿಂದೆ ಮುಂದೆ ಎಡ ಬಲ ಎಲ್ಲ ಕಡೆ ದೇವರು ಕಾಪಾಡ್ತಾರೆ. ಅದಕ್ಕೆ ಯದುಪತ್ಯಾಚಾರ್ಯರು ಮನೆಯಿಂದ ಹೊರಗೆ ಹೋಗಬೇಕಾದರೆ ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವೆಯೋ ರಸ್ತಾಂ ಸಚರೋ ರಾಮ ಲಕ್ಷ್ಮಣ, ಮುಂದೆದಲ್ಲಿ ನರಸಿಂಹ ಹಿಂದೆ ಶ್ರೀಕೃಷ್ಣ ಎಡಬರದ ರಾಮ ಲಕ್ಷ್ಮಣ ರೂಪದ ಶ್ರೀಹರಿ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾರೆ. ಲಕ್ಷ್ಮಣ ಶ್ರೀಹರಿಯ ಅಂದರೆ ಒಳ ಪರಮ ಸಂಕಷ್ಟ ರೂಪದ ಸನ್ನಿಧಾನ ಇದೆ ಅಂತ, ರಾಮ ಲಕ್ಷ್ಮಣ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಹಿಂದೆ ಮುಂದೆ ಎಲ್ಲ ಕಡೆ ದೇವರು ನಮ್ಮನ್ನು ಕಾಪಾಡ್ತಾರೆ. ಇವತ್ತು ನಮಗೆ ಅದು ಬೇಕಾಗಿದೆ, ಹಿಂದೆ ಮುಂದೆ ಎಡಬಲದೆ ಒಳ ಹೊರಗೆ ಮೇಲೆ ಒಳ ಹೊರಗೆ ಅಂತ ಮೇಲೆ ಕಡೆ ಎಲ್ಲ ಬಂದು ಇದ್ದಾರೆ. ಈಗ ಮೇಲಿಂದ ಬಾಂಬ್ ಹಾಕಿದರೆ ಸೈಡಲ್ಲಿಲ್ಲ, ಮೇಲಿಂದ ಬಿದ್ದ ಪರಿಚಿತಿ ಆಗುತ್ತೆ, ಮೇಲಿಂದ ಕಾಪಾಡಬೇಕು, ತಪ್ಪದು ಕುಸ್ತು ಬಿದ್ದು ಬಿಟ್ಟರೆ ಕೆಳಗಿಂದ ಕಾಪಾಡಬೇಕು, ತರನಿಂದ ಆದರೆ ಎಡಬಲ ಆಗಬೇಕು ಅಂತೇಳಿ ಎಲ್ಲ ಆಲ್ರೌಂಡ್ ರಕ್ಷಣೆ ಪರಮಾತ್ಮನ ಹೊತ್ತು ಯಾರೂ ಕೊಡೋದಿಲ್ಲ ಅನ್ನೋದನ್ನ ದಾಸರು ವರ್ಣನೆ ಮಾಡಿ ಇನ್ನೂ ದೃಷ್ಟಾಂತ ಕೊಟ್ಟು ಒಡದಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಒಂದನೆ ಕ್ಷಣ ಬಿಡದೆ ಬೆಂಬಲನಾಗಿ ಪತ್ತಾಹೀನನೆಂದೆನಿಸಿ ತಡೆವ ದುರಿತ ಉಗಗಳ ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವಸು ವಿಶೇಷ ಸನ್ಮಹಿಮ. ಒಡಲ ನೆಡಲಿನಂತೆ ಪರಮಾತ್ಮ ಇರ್ತಾನೆ, ನಮ್ಮ ಒಡಲು ಅಂದರೆ ದೇಹ ಇದೆ, ದೇಹದ ನೆರಡು ನಮ್ಮನ್ನು ಹಿಂಬಾಲಿಸಿ ಬರೋ ಹಾಗೆ ದೇವರ ಮೇಲೆ ಯಾವಾಗಲೂ ಇರ್ತಾರೆ. ಎಷ್ಟು ಶ್ರೇಷ್ಠವಾದ ದೃಷ್ಟಾಂತ, ಆ ದೃಷ್ಟಾಂತ ನಮ್ಮ ಜೊತೆಗೆ ಇದ್ದು ಬಿಟ್ಟರೆ ದೇವರು ಎಲ್ಲಿದ್ದಾನೆ ಹುಡುಕ ಪ್ರಸಾದ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಅದು ಉಪನಿಷತ್ತಿನ ಮಾತು ಸಯುಜ ಸಖಾಯ, ಸಯುಜ ಸಯುಕ್ತದ ಜೊತೆಗಿರೋನು ಅಂತ, ಯಾವಾಗಲೂ ಜೊತೆಗಿರ್ತಾನೆ ಪರಮಾತ್ಮ. ಆದರೆ ನೆರಳು ಜೊತೆಗಿರುತ್ತೆ ಹೊರತು ತಮ್ಮನ್ನು ಕಾಪಾಡೋದಿಲ್ಲ, ದೇವರು ಜೊತೆಗಿದ್ದು ಕಾಪಾಡ್ತಾನೆ. ಬೆಂಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತ ಉಖಗಳ ಕಾಮದ ಕೊಡುವ ಸಕಲಿಷ್ಟಗಳ, ನೆರಳು ಸಕಲಿಷ್ಟ ಕೊಡುತ್ತಾ ಏನೂ ಇಲ್ಲ, ದೇವರು ನೆರಳಿನಂತೆ ಇರ್ತಾನೆ, ಸಕಲಿಷ್ಟಗಳನ್ನು ಕೊಡ್ತಾನೆ, ಸಕಲ ಅರಿಷ್ಟಗಳನ್ನು ಪರಿಹಾರ ಮಾಡ್ತಾನೆ. ನಡೆವ ನಮ್ಮಂದದಲ್ಲಿ ನಮ್ಮ ಸುವಿಶೇಷ ಸನ್ಮಹಿಮ, ನಮ್ಮಂದದಲ್ಲಿ ನಡೆವ ನಮಗೇನು ಬೇಕೋ ಅದನ್ನು ಕೊಟ್ಟು ನಿಮ್ಮಂತೆ ಇರ್ತೇನೆ ನಿಮ್ಮಂತೆ ಇರ್ತೇನೆ ಅಂತ ದೇವರು ಅನುಗ್ರಹ ಮಾಡ್ತಾನಂತೆ. ಇದು ಆತನ ಕರುಣದ ಮತ್ತೊಂದು ಮುಖ. ಮುಂದೆ ಹೇಳ್ತಾರೆ, ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು ಬಹು ಕಠಿಣ ನೀವ ಶಿಷ್ಟೇಷ್ಠನೆಂದರೆ ಧನವರತ್ನ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವನ ಭವ ಕಟ್ಟು ಬಿಡಿಸುವನು ಸಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಣ. ಇದು ಮುಂದಿನ ಮಾತು. ಎಂಥವನು ದೇವರು? ಬಿಟ್ಟವರ ಕಟ್ಟುವನು, ಕಟ್ಟುವರ ಬಿಚ್ಚುವನು. ಇದೇ ದೇವರ ವೈಶಿಷ್ಟ್ಯ. ಒಗಟು ಅಂದರೆ ಒಗಟು, ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು. ಮತ್ತೆ ಬಂಧಕೋ ಭವಪಾಶೇನ, ಬಿಟ್ಟವರನ್ನ ಭವಪಾಶದಿಂದ ಕಟ್ತಾನೆ. ಅದೇ ರೀತಿ ಕಟ್ಟುವರ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ಅವನು ಕಟ್ಟಿದ ಅಂದರೆ ಯಾರು ಬಿಡಿಸಕ್ಕೆ ಬರೋದಿಲ್ಲ, ಅವನು ಬಿಚ್ಚಿದಾಗ ಯಾರು ಮತ್ತೆ ಕಟ್ಟಕ್ಕೆ ಬರೋದಿಲ್ಲ, ಆ ರೀತಿ ಬಿಡಿಸ್ತಾನೆ, ಆ ರೀತಿ ಕಟ್ತಾನೆ. ಬಿಟ್ಟವರ ಏನು ಬಿಡೋದು ಅಂದ್ರೆ ಏನು? ಇದು ಒಗಟಿದು. ಬಿಡೋದು ಅಂದ್ರೆ ಏನು? ಬಿಟ್ಟುಬಿಟ್ಟೆ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಏನು ಬಿಟ್ಟುಬಿಟ್ಟೆ ಅಂತ ಹೇಳಿದರೆ ಆಚಾರ್ಯರು ಇತರೆ ಪಕ್ಷದ ಮಾತುಗಳನ್ನೆಲ್ಲ ಕೂಡ ದೇವರು ಬಿಡೋದು ನಾಲ್ಕು ಟೈಪ್ ಬಿಡಬೇಕಾದ್ರೆ ದೇವರು ದೇವ್ರು ಇದ್ದಾನೆ ಅಂತ ತಿಳ್ಕೊಳ್ಳೇ ಇಲ್ಲ, ಬಿಟ್ಟಾಗಾಯ್ತಾರೆ. ದೇವರ ಅಸ್ತಿತ್ವನೇ ಕ್ವಶ್ಚನ್ ಮಾಡ್ತಾನೆ ಒಂದು ಬಿಟ್ಟ. ಎರಡನೇದಾಗಿ ದೇವರ ಗುಣಗಣಗಳನ್ನು ಬಿಟ್ಟ. ದೇವರು ಇರ್ಬೋದ್ರಿ, ಗುಣಗಳಿಲ್ಲ. ಸೆಕೆಂಡ್, ಗುಣಗಳನ್ನು ಬಿಟ್ಟ. ಎರಡನೇದಾಯ್ತು. ಮೂರನೇದಾಗಿ ದೇವರು ಇರಬಹುದು, ಅವನಲ್ಲಿ ಸ್ವಾತಂತ್ರ್ಯ ಆದಿಗಳಿಲ್ಲ, ಜಗನ್ ಮಿಥ್ಯ ಇತ್ಯಾದಿ ಬಿಡ್ತಾನಲ್ಲ, ಜೊತೆಗೆ ದೇವರ ಭಕ್ತರ ದ್ವೇಷವನ್ನು ಮಾಡ್ತಾನಲ್ಲ, ಅದು ಮತ್ತೆ ಬಿಟ್ಟಾಗ ಲೆಕ್ಕ. ದೇವರು ದ್ವೇಷ ಮಾಡೋ ದೇವರನ್ನು ಬಿಟ್ಟಾಗ ಲೆಕ್ಕ. ಅದಕ್ಕೇನೆ ಹೇಳಿದ್ದು, ನಮ್ಮ ದ್ರೌಪದಿಯನ್ನು ನೀವು ಕೈಬಿಟ್ಟಿದ್ರೆ ನಿಮ್ಮನ್ನು ನಾನು ಬಿಡ್ತೇನೆ, ಭೀಷ್ಮರ ನಿಮ್ಮ ಹತ್ರ ನಾನು ಬರೋದಿಲ್ಲ, ದ್ರೋಣರ ನಿಮ್ಮನೆ ನಾನು ಬರೋದಿಲ್ಲ. ಈಗ ದ್ರೌಪದಿಯನ್ನು ಬಿಟ್ಟವರು ನೀವು, ತನ್ನ ಭಕ್ತರನ್ನು ಬಿಟ್ಟರು ದೇವರು ನಮ್ಮನ್ನು ಬಿಡ್ತಾನೆ ಅಂತ. ದೇವರನ್ನು ಬಿಡಬಾರದು, ದೇವರ ಭಕ್ತರನ್ನು ಬಿಡಬಾರದು. ಆದ್ದರಿಂದ ಬಿಡೋದು ಅಂದರೆ ಮೂರನೇ ಬಿಡೋದು. ನಾಲ್ಕನೇ ಬಿಡೋದು ಅಂದರೆ ಏನು? ಇದನ್ನೆಲ್ಲ ವ್ಯಾಸರಾಜರು ಒಂದು ಸುಳಾದಿಯ ಜೊತೆಯಲ್ಲಿ ಹೇಳ್ತಾರೆ, ಒಂದು ತಾಳದಲ್ಲಿ ಹೇಳ್ತಾರೆ. ಆದ್ಯಾಪರಾಧ ಮಿಥ್ಯಾಜ್ಞಾನ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ನಿಷಿದ್ಧ ಅವಿಹಿತ ಆಚರಣ, ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ ನಾಲ್ಕಿಟ್ಟುಕೊಂಡು ಐತರೇಯ ಭಾಷ್ಯದ ಅಷ್ಟು ಮಾತುಗಳನ್ನು ನಾಲ್ಕು ಲೈನಲ್ಲಿ ಹೇಳ್ಬಿಡ್ತಾರೆ. ಇದು ಹರಿದಾಸ ಸಾಹಿತ್ಯದ ಒಂದು ಸಂಗ್ರಹ ಕೌಶಲ. ಆದ್ಯಾಪರಾಧ ಮಿಥ್ಯಾಜ್ಞಾನ, ದೇವರನ್ನೇ ಮಿಥ್ಯಾ ಅಂತ ತಿಳ್ಕೊಳ್ಳು ಅಥವಾ ನಾವು ತಪ್ಪು ತಪ್ಪು ತಿಳ್ಕೊಳ್ಳು, ಜಗತ್ತನ್ನು ಮಿಥ್ಯಾ ಅಂತ ತಿಳ್ಕೊಳ್ಳು, ಎಲ್ಲ ಆದ್ಯಾಪರಾಧ ಮೊದಲನೇ ಅಪರಾಧ. ದ್ವಿತೀಯ ಹರಿಯ ವಿಸ್ಮರಣ, ಎರಡನೇದು ದೇವರನ್ನು ಮರೆಯೋದು. ಬಿಟ್ಟಾಗಾಯ್ತಲ್ಲ ಏನ್ರಿ, ಬಿಟ್ಟುಬಿಟ್ರೆ ಯಾರೋ ಹೋಗಿ ಫಂಕ್ಷನ್ಗೆ ಹೋಗ್ತಾರೆ ನಮ್ಮನ್ನು ಬಿಟ್ಟುಬಿಟ್ರಲ್ಲ ಅಂತಾರೆ, ಯಾಕೆ ನಮ್ಗೆ ಕರೆದೇ ಇಲ್ಲ, ಬಿಟ್ಟುಬಿಟ್ಟಾಗಾಯ್ತಾ ಇಲ್ಲ ಅನ್ನು ಬಿಡೋದು ಅಂದರೆ ವಿಸ್ಮರಣ, ವಿಸ್ಮೃತಿಯನ್ನು ಬಿಟ್ಟಾಗಲೇ. ತೃತೀಯ ನಿಷಿದ್ಧ ಅವಿಹಿತ ಆಚರಣ, ತಿರುಳಿ ಬೆಳ್ಳಿ ತಿಂತ ದೇವರು ಬಿಟ್ಟಾಗಲೆಕ್ಕ, ನಮಗೆ ಬೇಡವಾದನ್ನು ಮಾಡ್ತಾರೆ ಅಂದರೆ ಬಿಟ್ಟರು ಅಂತ, ಬೇಕಾದನ್ನು ಮಾಡಿದರೆ ಹಿಡಿದ್ರು, ಬೇಡವಾದ ಮೇಲೆ ಬಿಟ್ಟರು. ಅದಕ್ಕೆ ನಿಷಿದ್ಧ ಆಚರಣ, ಅವಿಹಿತ ಆಚರಣ. ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ, ಅಯೋಗ್ಯರಿಗೆ ಉಪದೇಶ ಮಾಡೋದು ನಾಲ್ಕನೇ ರೀತಿ ಬಿಟ್ಟಾಗಲೆಕ್ಕ, ಅಯೋಗ್ಯರಿಗೆ ದೇವರ ವಿಷಯ ಹೇಳಬಾರದು. ತತ್ವವೇಷು ನಿಗೂಹಿತವು ಅನಾವಿಷ್ಕುರುವನ್ನ ಅನ್ವಯ ಬ್ರಹ್ಮಸೂತ್ರ, ಅಯೋಗ್ಯರಿಗೆ ದೇವರ ಬಗ್ಗೆ ಹೇಳಿದರೆ ಬಿಟ್ಟಾಗಲೆಕ್ಕ. ಮನೆಯಲ್ಲಿ ಎಲ್ಲ ಎಲ್ಲ ಆಕರಿದೆ ಅಂತ ಹೇಳ್ಕೊಟ್ಟ, ಬಿಟ್ಟಾಗಲಿಲ್ಲ. ಈಗ ಕಳ್ಳರು ಕರೆದ, ಇಟ್ಟಿದ ಗೊತ್ತ ದುಡ್ಡು ಅಲ್ಲೆಲ್ಲ ಇಲ್ಲಿಟ್ಟಿದ್ದಾರೆ ನೋಡಿ ಅಂತ ಹೇಳಿದ, ಬಿಟ್ಟಾಗಲ್ಲ. ಅಯೋಗ್ಯನಿಗೆ ವಿಷಯ ತಿಳಿಸಿಬಿಟ್ರೆ ಬಿಟ್ಟಾಗಲಿಲ್ಲ. ಅದಕ್ಕೆ ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ, ಈ ನಾಲ್ಕನ್ನು ಮಾಡಿದ ದೇವರು ಬಿಟ್ಟಾಗ. ಅವರನ್ನ ಬಿಟ್ಟವರ ಭವ ಭಾಷದಿಂದಲಿ ಕಟ್ಟುವರು. ದಾಸರು ದಾಸ ಸಾಹಿತ್ಯಕ್ಕೆ ವಿವರಣೆ ಯಾತಕ್ಕೆ ಬೇಕು ಅನ್ನೋದಕ್ಕೆ ಅರ್ಥ ಇತ್ತು. ಬರೀ ಬಿಟ್ಟವರ ಬಿಟ್ಟವರು ಓದ್ಕೊಂಡು ಏನು ಅರ್ಥ ಆಗ್ತಿರಲಿಲ್ಲ. ಐತರೇಯ ಭಾಷ್ಯ ವ್ಯಾಸರಾಜರ ಆ ಸುಳಾದಿಯ ಭಾಗ ಓದಿದಾಗ ಬಿಡೋದು ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಬಿಟ್ಟವರ ಭವ ಭಾಷದಿಂದಲಿ ಕಟ್ಟುವರು, ತನ್ನನ್ನು ಬಿಟ್ಟದ್ದಕ್ಕೆ ಕಟ್ಟಿ ಹಾಕ್ತಾನೆ ಪರಮಾತ್ಮ. ಆದರೆ ಕಟ್ಟಿದರೆ ಬಿಡಿಸ್ತಾರೆ. ನೀವು ಹಾಗೆಲ್ಲ ಹೇಳ್ತೀರಿ, ದುರ್ಯೋಧನ ಕಟ್ಟಲಕ್ಕೆ ಹೋದ, ಏನು ಬಿಡಿಸ್ತಾ ದುರ್ಯೋಧನ ನನ್ನ ಪಾಪ. ದುರ್ಯೋಧನ ಏಳು ಒಳ್ಳೆ ಬುಕ್ಕಿನ ಸರಪಳಿ ಹಾಕಿ ಕಟ್ಟಲಕ್ಕೆ ಹೋದ, ಕೃಷ್ಣ ಬಿಡಿಸಿದನು ಅವನನ್ನು ಅಂತ ಪ್ರಶ್ನೆ ಮಾಡಿದರೆ ಆ ಅದೇ ತಪ್ಪಾಗಿತ್ತು. ದುರ್ಯೋಧನ ಪಾಶದಿಂದ ಕಟ್ಟಲಕ್ಕೆ ಹೋದ, ಕೃಷ್ಣ ಬಿಡಿಸಲಿಲ್ಲ. ಆದರೆ ಬೇರೆ ಪಾಶೆ ಉಪಯೋಗಿಸಿದ್ರೆ ಸಿಕ್ತಿದ್ದ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವ, ಅನುಭವ ಕಟ್ಟು ಬಿಡಿಸುವ, ಭಕ್ತಿಯ ಹಗ್ಗ ಉಪಯೋಗಿಸಿದ್ರೆ ಕೃಷ್ಣ ಸಿಕ್ತಿದ್ದ. ಅವನು ಭಕ್ತಿಯ ಹಗ್ಗ ಉಪಯೋಗಿಸಲಿಲ್ಲ, ಅದಕ್ಕೆ ಕೃಷ್ಣ ಸಿಗಲಿಲ್ಲ ಅಂತ ಎಕ್ಸಾಂಪಲ್ ಬೇಕಲ್ಲ. ಅದಕ್ಕೆ ಭಕ್ತಿಯ ಪಾಶದ ಎಕ್ಸಾಂಪಲ್ ಬೇಕಂದರೆ ಯಶೋಧೆ ಕಟ್ಟಿರಲಿಲ್ಲ, ಅವ ಸಿಗಲಿಲ್ಲ ಕೃಷ್ಣ. ಎಷ್ಟು ದುರ್ಯೋಧನ, ಅವನ ತಮ್ಮಂದಿರು, ಅವನ ಸೈನ್ಯ ಎಲ್ಲ ಪ್ರಯತ್ನ ಪಟ್ಟರು ಕೃಷ್ಣ ಸಿಗಲಿಲ್ಲ. ಯಶೋಧೆ ಹೆಂಗಸು ಒಬ್ಬಳು ಕಟ್ಟಿದ್ರೆ ಕೃಷ್ಣ ಸಿಕ್ಬಿಟ್ಟ. ಅದೇನು ಪಾಶೆ ಅಲ್ಲ, ಒಂದು ಏಕವತ್ಸಕ ಏಕವತ್ಸ ಪಾಶಕ ಅಂತಾರೆ. ಒಂದು ಕರು ಕೊಟ್ಟ ಹಾಕಿ ಕೃಷ್ಣ ಸಿಕ್ಬಿಟ್ಟನಂತೆ. ಹೆಂಗಸರು ಭಾರಿ ಖುಷಿ ಪಡಬಹುದು. ದುರ್ಯೋಧನ ಗಂಡಸು ಕಟ್ಟಿದ್ರೆ ಸಿಗಲಿಲ್ಲ, ಯಶೋಧೆ ಹೆಂಗಸು ಕಟ್ಟಿದ್ದು ಸಿಕ್ಕ. ಇದು ಭಾರಿ ಹೇಳ್ಬಿಟ್ರೆ ಗಂಡಸರು ಇನ್ನೊಂದು ಮುಂಜೆ ಹೋಗ್ತಾರೆ, ನೀವೇ ದೇವ್ರ ಪೂಜೆ ಮಾಡ್ಕೊಂಡು ಬಿಟ್ಬಿಡ್ತಾರೆ ಅಷ್ಟೇ. ನಿಮಗೆ ಸಿಗ್ತಾನೆ, ನಮಗೆ ಸಿಗಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಭಜಿತೆ ಆಗುತ್ತೆ. ಇಲ್ಲಿ ಗಂಡಸರು ಹೆಂಗಸರು ಮುಖ್ಯ ಅಲ್ಲ ಪರಮಾತ್ಮನಿಗೆ. ಸದ್ಭಕ್ತಿ ಪಾಶ ಮುಖ್ಯ. ಸದ್ಭಕ್ತಿ ಪಾಶದಲ್ಲಿ ಕಟ್ಟಿದರೆ ಗಂಡಸರು ಹೆಂಗಸರು ಪ್ರಾಣಿಗಳು ಕಟ್ಟಿದ್ರು ಸಹ, ಗಜೇಂದ್ರ ಕಟ್ಟಲಿಲ್ಲ ಪ್ರಾಣಿ. ಒಂದು ಹಿಂಬರತ್ತ ಭಾಗವತ ಪುರಾಣದಲ್ಲಿ ಒಂದು ಹಲ್ಲಿ, ದೊಡ್ಡ ಹಲ್ಲಿ, ಓತಿಕೇತ, ಓತಿಕೇತ ಕಟ್ಟಿದ ಪರಮಾತ್ಮ ಬಿಡಿಸಿಬಿಡ್ತಾನೆ. ಓತಿಕೇತದ ಉದ್ಧಾರದ ಕಥೆ ಅದು. ಅಂದರೆ ಮನುಷ್ಯನೇ ಮನುಷ್ಯನೇ ಆಗಬೇಕು ಅಂತಿಲ್ಲ, ಗಂಡು ಹೆಣ್ಣು ಆಗಬೇಕು ಅಂತಿಲ್ಲ, ಯಾರು ಭಕ್ತಿ ಮಾಡಿದ್ರೆ ಇವರು ಒಲಿತಾನೆ. ಅಭಯಂ ಸರ್ವಭೂತೇಭ್ಯ ದದಾಮ್ಯೇತ ದ್ರತಂ ಮಮ, ಭಗವಂತನ ಮಾತದು. ಯಾರು ಭಕ್ತಿಯಿಂದ ಕಟ್ತಾರೋ ಬಿಡಿಸಿಬಿಡ್ತೇನೆ ಅಂತ ಹೇಳೋದ್ರಿಂದ ಆಗುತ್ತೆ. ಸದ್ಭಕ್ತಿ ಏನು? ಸದ್ಭಕ್ತಿ ಅಂದರೆ ಬರೀ ಭಕ್ತಿ ಅಂದರೆ ಅರ್ಥ. ಸದ್ಭಕ್ತಿ ಅಂದರೆ ಏನು? ಸದಿತಿ ಪ್ರಾಣ, ಪ್ರಾಣದೇವರು ವಾಯುದೇವರು ಅವರು ಹೇಳಿದ್ದಾರಲ್ಲ ಆ ಭಕ್ತಿ ಇರಬೇಕು. ಇವತ್ತು ಭಕ್ತರು ಏನು ಗೊತ್ತಾ, ಕಣ್ಣೀರು ಸುರಿಸಿಬಿಟ್ರೆ ಭಕ್ತರು ಜೋರಾಗಿ ಕಣ್ಣೀರು ಸುರಿಸ್ತಾರೆ, ಮಾಡಬಾರ್ದು ಮಾಡ್ತೇನೆ, ಜೋರಾಗಿ ಹಾಡೋದು, ಏಕಾದಶಿ ಈರುಳ್ಳಿ ಉಪ್ಪಿಡ್ತಿದ್ದು ಕುಂಬಡು, ಇದು ಅಂತ ಲಕ್ಷಣ ಇವೆಲ್ಲ. ಇದು ಸದ್ಭಕ್ತಿ ಅಲ್ಲ. ಸತ್ತಿತಿ ಪ್ರಾಣ, ಪ್ರಾಣದೇವರು ಹೇಳಿದ ಭಕ್ತಿ ಯಾವುದು ಗೊತ್ತಾ? ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರೀತಿ ಪ್ರೋಕ್ತ. ಶ್ರೀಗಳವರು ಬಂದಿದ್ದಾರೆ. ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರವಚನ ಸ್ವಲ್ಪ ಮುಂದುವರಿಸ್ತೇನೆ. ಪರಮಾತ್ಮನನ್ನ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವಕಟ್ಟು ಬಿಡಿಸುವನು, ಸಿಟ್ಟಿನವ ನಿಮನಲ್ಲ, ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಳಲ್ಲಿ. ಪರಮಾತ್ಮ ಕಾಮದ ಸಕಲ ಸೌಖ್ಯಗಳನ್ನು ಕೂಡ ಇಹ ಪರಗಳಲ್ಲಿ ಕೊಟ್ಟು ಕಾಪಾಡ್ತಾನೆ. ಭಕ್ತಿ ಪಾಶದಿಂದ ಕಟ್ಟಿದ್ದೆ ಯಶೋಧೆ ಹಾಗೆ ಕಟ್ಟಿದ್ದಕ್ಕೆ ಲೋಕಮಾನ್ಯಳಾದಂಥ ಮಹಿಳೆಯಾದ್ದು ಯಶೋಧೆ. ದುರ್ಯೋಧನ ಬೇರೆ ರೀತಿ ಕಟ್ಟೋದಕ್ಕೆ ಹೋಗಿದ್ದಕ್ಕೆ ಲೋಕ ನಿಂದನಾದ ವ್ಯಕ್ತಿಯಾದ, ಶಾಶ್ವತವಾದ ಅಂಧಂತ ಮಸ್ಸಿಗೆ ಬೀಳ್ತಾನೆ. ನೆನಪಿರಬೇಕು, ದುರ್ಯೋಧನ ಅಂಧಂತ ಮಸ್ಸಿಗೆ ಬಿದ್ದ. ಯಶೋಧೆ ಮುಕ್ತಿ ಹೋಗ್ತಕ್ಕಂಥವರಲ್ಲಿ ವಿಶೇಷ ರೀತಿಯ ಹಿರಿಮೆಯನ್ನು ಸಂಪಾದನೆ ಮಾಡಿದೆ. ಆದ್ದರಿಂದ ದೇವರನ್ನು ಭಕ್ತಿ ಪಾಶದಿಂದ ಕಟ್ಟಬೇಕೆ ಹೊರತು ಬೇರೆ ಅಲ್ಲ. ಇದರೆಲ್ಲ ಆಚಾರ್ಯರ ಮಾತುಗಳು. ಭಕ್ತ್ಯಾ ಪ್ರಾಣಂ ವಶೇ ನೀತ್ವ ಜಿತ ಪ್ರಾಣೋ ಭವತ್ಯುತ. ಹರಿವಾಯುಗಳನ್ನು ಗೆಲ್ಲೋದು ಅಂದರೆ ಭಕ್ತಿಯಿಂದ ಗೆಲ್ಲದೆ ಹೊರತು ಬೇರೆ ಅಲ್ಲ. ಸೋತ್ತವರನ್ನು ಯಾರನ್ನು ಗೆಲ್ಲಬೇಕಾದರೂ ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕೆ ಹೊರತು ಹಠದಿಂದ ಗೆಲ್ಲಕ್ಕೆ ಬರೋದಿಲ್ಲ. ದುರ್ಯೋಧನ ರೀತಿ ಮಾಡಿ 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 ಸತ್ತ. ಪಾಂಡವರೆಲ್ಲ ಭಕ್ತಿ ಮಾಡಿ ಮಾಡಿ ಗೆದ್ದರು. ಅದಕ್ಕೆ ಸದ್ಭಕ್ತಿ ಆಗಲಿ. ಸದ್ಭಕ್ತಿ ಅಂದರೆ ಇವತ್ತು ಭಕ್ತಿ ಪಂತ ಎಷ್ಟಿವೆ ಗೊತ್ತಾ? ಉತ್ತರ ಭಾರತಕ್ಕೆ ಹೋದರೂ ಭಯಂಕರ ಭಕ್ತಿ ಮಾಡೋ ದಿನ ಸಿಗ್ತಾರೆ. ಮರಾಠ ಸಂತರ ಕಥೆ ಕೇಳಿಬಿಟ್ಟು ವಿಚಿತ್ರ ಭಕ್ತಿ ಮಾಡ್ತಾರೆ. ಅದು ಭಕ್ತಿ ಅಲ್ಲ, ಸದ್ಭಕ್ತಿ ಆಗಬೇಕು. ಸತ್ ಅಂದರೆ ಪ್ರಾಣದೇವರು, ಅವರು ಹೇಳಿದ ಭಕ್ತಿ ಆಗಬೇಕು. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವದೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಭಕ್ತಿ ನ ಚಾನ್ಯ. ಅಂಥ ಭಕ್ತಿ ಮಾಡಿದರೆ ದೇವರು ಸಿಗ್ತಾನೆ ಹೊರತು ಮೂಢಭಕ್ತಿಗೆ ದೇವರು ಸಿಗೋದಿಲ್ಲ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವತ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಧಿಕಾರ ಇರುವಂಥ. ಇಂಥ ಭಕ್ತಿ ಇರಬೇಕೆ ಹೊರತು ಬೇರೆ ಭಕ್ತಿಗೆ ಅರ್ಥ ಇಲ್ಲ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ, ಸಿಟ್ಟಿನವನಿವನಲ್ಲ, ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಳ. ಇಷ್ಟು ಹೇಳಿ ಮುಂದಿನ ಪದ್ಯದಲ್ಲಿ ಕಣ್ಣಿಗೆವೆಯಂಥದಲ್ಲಿ ಕೈ ಮೈ ತಿಣ್ಣಿಗೊದಬುವ ತೆರದಿ ಪಲ್ಗಳು ಪಣ್ಣು ಫಲಗಳೇ ನಗಿದು ಜಿಹ್ವೆಗೆ ರಸವ ನೀವಂತೆ ಪುಣ್ಯ ಫಲವೀವಂದದಲ್ಲಿ ನುಡಿ ವೆಣ್ಣಿ ನಾಣ್ಮಾಂಡದಲ್ಲಿ ಲಕ್ಷ್ಮಣ ನಣ್ಣ ನೊದಗುವ ಭಕ್ತರವಸರ ಕಮರಗಣ ಸಹಿತ. ಎಷ್ಟು ಒಳ್ಳೆ ಪದ್ಯಗಳಿವೆಲ್ಲ. ಕಣ್ಣಿಗೆವೆಯಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳೇ ನಗಿದು ಜಿಹ್ವೆಗೆ ರಸವ ನೀವಂತೆ ಪುಣ್ಯ ಫಲವೀವಂದದಲ್ಲಿ. ನಾಲ್ಕು ದೃಷ್ಟಾಂತ ಕೊಡ್ತಾರೆ ದಾಸ. ನಾಲ್ಕು ಒಳ್ಳೆ ದೃಷ್ಟಾಂತಗಳಿಂದ ದೇವರು ನಮಗೆ ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಎಷ್ಟು ನಿಜವಾದ ಹರಿದಾಸ ಸಾಹಿತ್ಯ. ಸಂಸ್ಕೃತದಲ್ಲಿದ್ದರೆ ಒಳ್ಳೆ ಟಿಪ್ಪಣಿ ಸಾಹಿತ್ಯವಾಗಿ ಮಾನ್ಯವಾಗುತ್ತೆ. ಅದು ಕರ್ಣ ಅಂತಾನೆ ಬಿಟ್ಟುಬಿಡ್ತಾರೆ ಅಷ್ಟೇ ಹೊರತು ಎಷ್ಟು ವಿಷಯಗಳು ಉಪಪಾದನೆಯನ್ನು ಮಾಡ್ತಾರೆ ದಾಸರು ಅನ್ನೋದು ನಿದರ್ಶನ. ಅವೆಲ್ಲ ವಿಷ್ಣು ಸಹಸ್ಯಾದಿಗಳಲ್ಲೇ ಬಂದಿರೋ ವಾಕ್ಯಗಳನ್ನು ದಾಸರು ಇಡ್ತಾರೆ. ಕಣ್ಣಿಗೆ ರೆಪ್ಪೆ ಹೇಗಿದೆ ನೋಡಿ, ಹೇಗೆ ಕಾಪಾಡುತ್ತೆ ಕಣ್ಣಿಗೆ, ಏನಾದ್ರು ಬೀಳ್ತಿರುತ್ತೆ ನಮಗಿಂತ ಮುಂಚೆ ರೆಪ್ಪ ಉಚ್ಚಿಬಿಡ್ತಾರೆ ಕಣ್ಣನ್ನು. ಇದರ ಕಣ್ಣು ಎಲ್ಲ ಕಣ್ಣು ಎಂದೋ ಹೋಗಿಬಿಡ್ತಾ ಇದೆ. ಕೈ ಮೈ ತಿಣ್ಣಿಗೊದಗುವ ತೆರದಿ, ಕೈ ಎಲ್ಲೋ ತಿನ್ನಿಸಾಗುತ್ತೆ, ತಕ್ಷಣ ಕೈ ಬಂದು ಹೆಲ್ಪ್ ಮಾಡುತ್ತೆ. ಪಲ್ಲುಗಳು ಪಣ್ಣು ಫಲಗಳ ನಗದು ಜಿಹ್ವೆಗೆ ರಸವ ನೀವಂತೆ. ಹಲ್ಲುಗಳು ಹಣ್ಣು ಫಲ ಎಲ್ಲ ಹಲ್ಲು ಚೆನ್ನಾಗಿ ಅಗದು ಬಿಟ್ಟು ರಸ ಕೊಟ್ಬಿಡುತ್ತೆ, ತಾವು ತಿನ್ನೋದಿಲ್ಲ ಪಾಪ, ಎಲ್ಲ ಒಳ ಕೊಟ್ಬಿಡುತ್ತೆ. ಇನ್ನೊಂದು ಪುಣ್ಯ ಫಲವೀವಂದದಲ್ಲಿ ಪುಣ್ಯ ಫಲ. ನಾಲ್ಕು ದೃಷ್ಟಾಂತ ಇಟ್ಕೊಂಡು ಇದೆಲ್ಲ ಯಾರು ಮಾಡ್ತಾರೆ, ದೃಷ್ಟಾಂತ ಬೇಕಲ್ಲ. ಲಕ್ಷ್ಮಣನ ಅಣ್ಣನೊದಗುವನು, ಲಕ್ಷ್ಮಣನ ಅಣ್ಣ ರಾಮನ ಬರದೆ ಲಕ್ಷ್ಮಣನ ಅಣ್ಣ ಅಂತ ಕರೀತಾರೆ. ಅದಕ್ಕೆ ಲಕ್ಷ್ಮಣನಿಗೆ ಹಾಗೆ ಮಾಡಿದ್ದಾರೆ ರಾಮದೇವರು. ಲಕ್ಷ್ಮಣ ಪ್ರಾಣ ಕಳ್ಕೊಂಡು ಬೀಳೋ ಸನ್ನಿವೇಶ ಬಂದು ಹೋಗಿತ್ತು. ರಾವಣ ಬಾಣ ಹೊಡೆದಿದ್ದ, ರಾಮದೇವರು ಕಿತ್ತುತ್ತಾರೆ, ಕೈ ಇಡ್ತಾರೆ, ಲಕ್ಷ್ಮಣ ಪೂರ್ತಿ ಇದಾಗಿ ಇನ್ನೊಮ್ಮೆ ಬಿಡ್ತಾನೆ ಲಕ್ಷ್ಮಣ. ಆಗ ಹನುಮಂತೇವರಿಗೆ ಸಂಜೀವನ ತರಿಸ್ತಾರೆ. ಒಂದು ತಾನೇ ಮಾಡಿದ್ದು, ಇದು ವಾಯುದೇವರ ಮೂಲಕ ಮಾಡಿಸಿದ್ದು. ಲಕ್ಷ್ಮಣ ಪ್ರಾಣದಾತ ಆಚೆ ಬಿಡಿದು ಕೊಡ್ತಾರೆ. ಲಕ್ಷ್ಮಣನ ಅಣ್ಣ ಆ ಪದದಲ್ಲಿ ಉತ್ತರ ಸಿಗಬೇಕು. ಲಕ್ಷ್ಮಣನ ಅಣ್ಣ ನೊದಗುವ ಭಕ್ತರವಸರಕ್ಕೆ ಅಮರಗಣ ಸಹಿತ. ಈಗೆಲ್ಲ ಪರಮಾತ್ಮ ಬರ್ತಾನೆ. ರಾಮರೂಪದ ಕರ್ಣೆಯನ್ನು ತಿಳಿದು ಲಕ್ಷ್ಮಣನ ಅಣ್ಣ ಅಂತ ಹೇಳಿದಾಗ ರಾಮರೂಪದ ಕರ್ಣೆಯ ಸಾಕ್ಷಿ ಅಂತ ಹೇಳಿ ಇಡೀ ರಾಮಾಯಣ ದರ್ಶನ. ಅದಕ್ಕೆ ಅದೆಲ್ಲ ಹೇಳೋದು ಗೊತ್ತಿಲ್ಲ. ಪ್ರಸಕ್ತಿ ಇದು ರಾಮದೇವರ ಹೆಸರು ಹೇಳುವಂತೆ ಸರಿಯಾಗಿ ಸ್ವಾಮಿಗಳು ಬಂದಿದ್ದಾರೆ. ರಾಮದೇವರ ಆರಾಧನೆ ಮಾಡ್ತಕ್ಕಂಥ ಮಠ ಸತ್ಯತೀರ್ಥರ ಮಠ. ಅದಕ್ಕೆ ಸರಿಯಾಗಿ ಕೂತ್ಕೊಂಡು ಬಂದಿದೆ ರಾಮದೇವರ ಹೆಸರು. ಸೀತಾರಾಮ ಲಕ್ಷ್ಮಣ ಅದು ಅತ್ಯಂತ ರಾಮದೇವರಲ್ಲ, ಸಾಕ್ಷಾತ್ ಶ್ರೀಮದಾಚಾರ್ಯರು ಕೊಟ್ಟಂಥ ರಾಮದೇವರು. ಅದು ಯಾರಿಗೆ ಕೊಟ್ಟ? ಸತ್ಯತೀರ್ಥರಿಗೆ ಕೊಟ್ಟಂಥದ್ದು. ಸತ್ಯತೀರ್ಥರು ಯಾರು ಅಂದರೆ ಯಶೋಧೆ ಭಕ್ತಿ ಪಾಶದಿಂದ ಕೃಷ್ಣನ್ ಕಟ್ಟಿದ್ರೆ ಸತ್ಯತೀರ್ಥರು ಭಕ್ತಿ ಪಾಶದ ಆಚಾರ್ಯರು ಕಟ್ಟಿದವರು. ಆಚಾರ ಮುಂದೆ ಬದುಕಿ ಹೋಗ್ತಾ ಇದ್ದಾರೆ. ತಾವು ಫಾಲೋ ಮಾಡಿದ್ರಂತೆ ಇಡೀ ದಿವಸ ಮಾಡ್ತಾರೆ. ಅರುಣಿ ಭವತ್ತೀನೇ ಹಾಗೂ ಆಚಾರ್ಯರೇ ಅಂತ ಕೂಗಿದ್ರು, ಹಿಂದೆ ಮುಂದೆ ಇಲ್ಲ. ತಕ್ಷಣ ಆಚಾರ್ಯ ಹೀಗಂದ್ರಂತೆ, ಪಾಣಿನ ಶಮಿನೇನ ಸುನುನ್ನಹ ಸೀದಾ ವಾಪಸ್ ಬಂದು ಬದಿಯಲ್ಲಿ ಕೂತ್ಕೊಂಡ್ಬಿಟ್ಟು. ಅಂದರೆ ನಿಜವಾಗಲೂ ಹತ್ತು ಶಿಷ್ಯವೃಂದದಲ್ಲಿ ಆಚಾರ್ಯ ಹಿಂದೆ ಹೋಗಿ ಪ್ರಯತ್ನ ಪಟ್ಟವರು ಅಂದರೆ ಸತ್ಯತೀರ್ಥ. ಯಾಕೆ ಭಕ್ತಿ ಇತ್ತು ಅಂದರೆ ಯಸ್ತ್ರಿವಾರ ವಿತರಾಸುತ ಶಾಖಾ ಐತರೇಯ ಶ್ರುತಿಯನ್ನು ಮೂರು ಸತ್ಯ ಆಚಾರ್ಯರಿಂದ ಕೇಳಿದ್ರಂತೆ. ಅದಕ್ಕೋಸ್ಕರ ಭಕ್ತಿಯಿಂದ ಬಿಡಲಿಕ್ಕಾಗಲಿಲ್ಲ, ತಾವು ಹರಲಕ್ಕೆ ಕೊಡ್ತು. ಆಗ ಆಚಾರ್ಯರು ಬಂದರು, ಎರಡು ಚಾನ್ಸ್ ಕೊಟ್ಟರು ಅವರಿಗೆ. ಒಂದು ಬ್ರಹ್ಮಸೂತ್ರ ಭಾಷ್ಯದ ಮೊದಲ ಕಾಪಿ ತಯಾರಿ ಮಾಡಿ ಸತ್ಯತೀರ್ಥ ಆಚಾರ್ಯರಿಂದ ಹೋಗಿದ್ದಕ್ಕೆ ಫಲಶ್ರುತಿ. ಫಸ್ಟ್ ಅದನ್ನು ಸ್ಕೈಪ್ ಅವ್ರು ಹೇಳಿದವರು ಆಚಾರ್ಯರು ಬರ್ಕೊಂಡಿದ್ದಕ್ಕೆ ಸತ್ಯತೀರ್ಥನಿಗೆ ಅಷ್ಟ ಬರುತ್ತೆ. ಅವ್ರು ಪುಣ್ಯ ವರ್ಣನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸುಭದ್ರವಿದ್ಯದಲ್ಲಿ. ಒಂದು ಅಕ್ಷರ ಬರೆದ್ರೆ ನಿನ್ನೆ ಹೇಳಿದ್ದೇನೆ, ಅಕ್ಷರ ಬರೆದ್ರೆ ಗಂಗಾ ತೀರದೊಳಗೆ ವಿಷ್ಣು ದೇವಸ್ಥಾನ ಕಟ್ಟಿಸಿದ ಪುಣ್ಯ ಬರ್ತದೆ ಅಂತ. ಇಡೀ ಬ್ರಹ್ಮಸೂತ್ರ ಭಾಷ್ಯದ ಮೊದಲ ಪ್ರತಿ ಬರೆದ್ರಲ್ಲ, ಎಷ್ಟು ಪುಣ್ಯ ಬಂತು ಸತ್ಯತೀರ್ಥ ಅಂತ. ಮಹಾನುಭಾವರ ವಿಶಿಷ್ಟವಾದ ಪೀಠ ಅಂದರೆ ಭಂಡಾರಿಕೇರಿ ಮಠ. ಶ್ರೀಪಾದಂಗಳವರು ಇಲ್ಲಿಗೆ ಆಗಮಿಸಿದ್ದಾರೆ, ಅವ್ರ ಬಗ್ಗೆ ಹೆಚ್ಚಳ ಕಾರಣ ಇಲ್ಲ. ಸತ್ಯತೀರ್ಥರು ಹೇಗೆ ಆಚಾರ್ಯರನ್ನು ಹಿಂದೆ ಹಿಂಬಾಲಿಸಿದರೋ, ಆಚಾರ್ಯರ ಗ್ರಂಥಗಳನ್ನು ಹಾಗೆ ಕಟ್ಟಿ ಅರ್ಥ ಹೇಳ್ತಕ್ಕಂಥ ಶಕ್ತಿ ವಿದ್ಯಾತೀರ್ಥ ಶ್ರೀಪಾದಂಗಳವರಿಗೆ ಇರೋದು ಜಗತ್ತಿಯ ಗೊತ್ತಾಗಿನೇ ಭಕ್ತಿಪಾಶದಲ್ಲಿ ಕಟ್ಟಿದವರು. ಆ ಹಿನ್ನೆಲೆಯಲ್ಲಿ ಅವರು ಬಂದಿದ್ದು ಸಾರ್ಥಕವಾದಂಥ ಕೆಲಸ ಆಗಿದೆ. ಇನ್ನೂ ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಇದೇ ಹರಿಕಥಾಂಸಾರದ ಪ್ರವಚನ, ಇದೇ ಕರುಣಾಸಂಧಿಯ ಪ್ರವಚನ. 1992 ಆ ಹಾಲಲ್ಲಿ ಪ್ರವಚನ ಆಗಿತ್ತು, 92. ಆಗ ಮಂಗಳಕ್ಕಲ್ಲ, ಇಡೀ ಪ್ರವಚನ ಮಾಡಲಿಕ್ಕೆ ದಿವಸ ಯಾರು ಬರ್ತಿದ್ರು ಗೊತ್ತಾ? ಅನುಗ್ರಹ ಮಾಡಲಿಕ್ಕೆ ವಿದ್ಯಾಮಾನ್ಯ ಶ್ರೀಪಾದಗಳು ಪ್ರತಿನಿತ್ಯದಲ್ಲೂ ಬರ್ತಾರೆ. ಅದೇ ಕರುಣಾಸಂಧಿ ಈಗ ಇವತ್ತೇ 18 ನಡೀತಾ ಇದೆ. ಅದಕ್ಕೆ ಯಾರು ಬಂದಿದ್ದಾರೆ ಅಂದರೆ ಅವರ ಶಿಷ್ಯರು ಅದೇ ಪೀಠದಲ್ಲಿರ್ತಕ್ಕಂಥ ಸ್ವಾಮಿಗಳು ಬಂದಿದ್ದಾರೆ ಅಂದರೆ ಮತ್ತೊಮ್ಮೆ ವಿದ್ಯಾಮಾನ್ಯ ತೀರ್ಥರು ಇಲ್ಲಿ ಬಂದು ಕೂತಾಗಿದೆ. ಇದು ಒಂದು ವಿಚಿತ್ರವಾದ ಯೋಗಾಯೋಗ ಅಂತಾರಲ್ಲ, ದೇವರು ಮಾಡಿದ ಯೋಗಾಯೋಗ ಅಲ್ಲ, ಸುಯೋಗ ಅಂತ ಕರಿಬೇಕು ನಾವಿದನ್ನು. ದೊಡ್ಡ ಸುಯೋಗ ನಮಗೆ ಬಂದಿದೆ ಶ್ರೀಗಳವರಿಗೆ. ಅವ್ರ ಕಾರ್ಯಕ್ರಮ ಅವರದೇ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೇರೆ ಕಡೆ, ಇಲ್ಲಿ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ತಮ್ಮ ಕಾರ್ಯವನ್ನು ಸ್ವಲ್ಪ ಮೊಟಕುಗೊಳಿಸಿ ಇಲ್ಲಿ ಬಂದಿದ್ದಾರೆ. ತಕ್ಷಣ ವಾಪಸ್ ಹೋಗಬೇಕಾಗಿದೆ, ಅದಕ್ಕೆ ಹೆಚ್ಚಳೋದಕ್ಕೆ ಹೋಗೋದಿಲ್ಲ. ಅಂತ ಪರಮಪೂಜ್ಯ ಶ್ರೀಪಾದದ ಏನು ಅನುಕೂಲ ಆಯಿತು ಅಂತ ಕೇಳಿದರೆ ಈ ಪ್ರವಚನ ಮಾಲಿಕೆ. ಶ್ರೀ ರಾಘವೇಂದ್ರ ಅವರು ದುಬಾಯಿಂದ ಅಲ್ಲಿಂದ ಬಂದು ಹೇಳಿಸ್ತಾ ಇದ್ದಾರೆ, ಇಲ್ಲಿಂದ ಹೇಳಿಸ್ತಾ ಇದ್ದಾರೆ, ಅಲ್ಲಿಂದ ಬಂದು ಹೇಳಿಸ್ಬಿಟ್ಟು ಮತ್ತೆ ಹೊರಟು ವಾಪಸ್ ಹೊರಟಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಪ್ರವಚನ ಸೇವೆ ಹರಿವಾಯಿಗಳಿಗೆ ಅತ್ಯಂತ ಪ್ರಿಯಕರವಾಗಿದೆ ಅಂತ ಹೇಳೋದಕ್ಕೆ ಸ್ವಾಮಿಗಳ ಆಗಮನ ಶ್ರೇಷ್ಠವಾದ ರೀತಿ ನಿದರ್ಶನವಾಗಿದೆ ಅಂತ ಹೇಳ್ತಾ ಈಗ ಅನುಗ್ರಹ ವಚನ. ದೊಡ್ಡ ಅಧಿಕ ಮಾಸದ ಕಾಲಕ್ಕೆ ಆಶ್ರಮದಲ್ಲೇ ಅಧಿಕ ವರ್ಣದಲ್ಲೇ ಅಧಿಕ ಬ್ರಾಹ್ಮಣ್ಯ, ಆಶ್ರಮದಲ್ಲೇ ಅಧಿಕ ಸನ್ಯಾಸ ಅಂತ ಅಧಿಕ ಮಾಸದಲ್ಲಿ ಅತ್ಯಧಿಕವಾಗಿ ಅದು ಆಚಾರ್ಯ ಪೀಠ ಭಾರಿ ಅಧಿಕ. ಅದರಲ್ಲಿ ಬಂದಿರತಕ್ಕಂಥ ಪರಮಪೂಜ್ಯ ಶ್ರೀಪಾದಗಳು ಆಗಮಿಸಿರೋ ನಮ್ಮ ದೊಡ್ಡ ಭಾಗ್ಯ. ಶ್ರೀ ಜಗನ್ನಾಥದಾಸರ ಹರಿಕಥಾನುಸಾರಾದಿ ಗ್ರಂಥಗಳನ್ನು ಶ್ರೀಪಾದಗಳವರು ಅದ್ಭುತ ರೀತಿಯಲ್ಲಿ ಪ್ರವಚನ ಮಾಡ್ತಾರೆ. ಅವರ ವಿಶೇಷವಾದ ಸ್ವಾಗತವನ್ನು ನನ್ನ ವೈಯಕ್ತಿಕವಾಗಿ ರಾಘವೇಂದ್ರವರ ಪರವಾಗಿ ತಮ್ಮೆಲ್ಲರ ಪರವಾಗಿ ಬಯಸ್ತಾ ಅನುಗ್ರಹ ವಚನ ನೀಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಶ್ರೀಪಾದಂಗಳವರು ಅನುಗ್ರಹ ವಚನ ನೀಡಿ.
ವಾಪ್ತಿತ ಸಜ್ಜನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪೆ ದೆಮೆಗೆ ಮಂಗಳವ. ದಾಸರು ಜಗನ್ನಾಥದಾಸರು 32 ಸಂಧಿಯಲ್ಲಿ ಭಗವಂತನ ಕಥಾಮೃತವನ್ನು ಸರ್ವ ಮೂಲದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಇತಿ ಭಾರತದಲ್ಲಿ ಬಂದಿರತಕ್ಕಂತಹದ್ದು ಎಲ್ಲವುದನ್ನೂ ಕೂಡ ಸಾರ ಸರ್ವಸ್ವವನ್ನು ಸಂಗ್ರಹಿಸಿ ಕನ್ನಡ ಭಾಷೆಯಲ್ಲಿ ಪದ್ಯವನ್ನು ಭಾವಿನಿ ಷಟ್ಪದದಿಂದ ಅಲ್ಲಿ ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ, ಪರಮ ಉಪಕಾರ ಮಾಡಿದ್ದಾರೆ. ಆ ನರಸಿಂಹನನ್ನು ಮೊದಲು ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರೇಯಾಂಶಿ ಬಹುವಿಘ್ನಾನಿ, ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದರೆ ತೊಂದರೆಗಳು ಜಾಸ್ತಿ. ಅದು ಸಹ ಕಲಿಯುಗದಲ್ಲಿ, ಅದು ಸಹ ಅಧಿಕ ಮಾಸದಲ್ಲಿ ಭಗವತ್ಕಥಾ ಶ್ರವಣ ಅತ್ಯಂತ ಶ್ರೇಯಸ್ಕರವಾದದ್ದು. ಅದಕ್ಕೆ ವಿಘ್ನಗಳು, ನಾವು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ನಾನಾ ರೂಪದಲ್ಲಿ ನಮಗೆ ತೊಂದರೆ ಕೊಡ್ತವೆ. ಆ ವಿಘ್ನವನ್ನು ದೂರಕ್ಕೆ ಇಟ್ಟವನು ನರಸಿಂಹ. ಆ ನರಸಿಂಹನನ್ನು ಸ್ತೋತ್ರ ಮಾಡಿದ್ದಾರೆ. ದಾಸರ ಉಪಾಸ್ಯ ಮೂರ್ತಿಯು ನರಸಿಂಹನೇ. ನರಸಿಂಹನ ಸ್ತೋತ್ರ ಮಾಡುವಾಗ ಇಲ್ಲಿ ವಿಶೇಷಣ ಎಲ್ಲ ವಿವರಣೆ ಸೋಸಿಲ್ಲ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತ ಒಂದು ಮಾತು ಬಂದಿದೆ. ಇದರ ಮೇಲ್ನೋಟದ ಅರ್ಥ ಏನು? ನೀರಜ ಅಂದರೆ ಪದ್ಮ, ಅದರಿಂದ ಭವಾನ್ ಉತ್ಪನ್ನನಾದವನು ಬ್ರಹ್ಮ, ಅವನ ಅಂಡ ಅಂದರೆ ಬ್ರಹ್ಮಾಂಡ, ಅದರ ಉದಯ ಅಂದರೆ ಸೃಷ್ಟಿ ಮತ್ತು ಸ್ಥಿತಿ ಅಂದರೆ ಪಾಲನೆಗೆ ಕಾರಣನಾದವನು ಅಂತ ಅನ್ನಿಸ್ತಾ ಇದೆ. ಇದು ಎಲ್ಲ ರೂಪಗಳಿಗೂ ಸಂಬಂಧಪಟ್ಟದ್ದಾಗತ್ತೆ. ಪರ್ಟಿಕ್ಯುಲರ್ಲಾಗಿ ಅಂದರೆ ನಿರ್ದಿಷ್ಟವಾಗಿ ನರಸಿಂಹ ರೂಪಕ್ಕೆ ಸಂಬಂಧಪಟ್ಟ ವಿಶೇಷಣ ಹೇಗಾಗ್ತದೆ ಅಂತ ವಿಚಾರ. ಎಲ್ಲ ರೂಪಗಳಲ್ಲಿ ಕೂಡ ಶಕ್ತಿ ರೂಪ, ಆ ರೂಪದಲ್ಲಿ ಅವನು ಮಾಡದಿದ್ರು ಕೂಡ ಶಕ್ತಿ ರೂಪದಿಂದ ಇದೆ, ಯಾವುದೋ ಒಂದು ವಿಶಿಷ್ಟ ರೂಪದಲ್ಲಿ ಮಾಡ್ತಾನೆ. ಆದರೆ ಪ್ರತಿಯೊಂದು ರೂಪಗಳಲ್ಲಿಯೂ ಕೂಡ ಶಕ್ತಿ ರೂಪದಿಂದ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ, ಮತ್ತೆ ಸಂಹಾರ ಮಾಡುವ ಶಕ್ತಿ ಎಲ್ಲವೂ ಇದೆ. ಎಲ್ಲ ರೂಪಗಳು ಎಲ್ಲ ಗುಣಗಳು ಇದೆ. ಆದರೆ ಒಂದೊಂದು ರೂಪದಲ್ಲಿ ಅದನ್ನು ಪ್ರಕಟಪಡಿಸ್ತಾನೆ ಅಷ್ಟೆ. ಎಲ್ಲ ರೂಪದಲ್ಲಿ ಪ್ರಕಟಪಡಿಸಿದ್ರು ಕೂಡ ಪ್ರಕಟಪಡಿಸ್ತಾನೆ. ಹಾಗಾಗಿ ಈ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಎಂಬುದು ಎಲ್ಲ ರೂಪಗಳಿಗೂ ಅನ್ವಯ ಆಗ್ತಕ್ಕಂಥದ್ದು. ಎಸ್ಪೆಷಲ್ ಅಂದರೆ ನಿರ್ದಿಷ್ಟವಾಗಿ ನರಸಿಂಹನಿಗೆ ಸಂಬಂಧಪಟ್ಟ ಏನು ವಿಶೇಷಣ ಇದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನೋಡಿ, ಈ ಸಂಸ್ಕೃತ ಸುಧಾಂತ ಪಂಡಿತರವರು ಈ ಕನ್ನಡದಲ್ಲಿ ಶಬ್ದ ಹಾಕಿದರೆ ಈ ಶಬ್ದ ಸೇರಿದ್ರೆ ಇಷ್ಟು ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಸಂಸ್ಕೃತದಲ್ಲಿ ಹಾಕಿದ್ರಿಂದ ಹಾಗೆ ಸಂಸ್ಕೃತ ವೈಭವೇ ಹಾಗೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಪ್ರಾಕ್ಟಿಕಲ್ ಆಗಿ ನರಸಿಂಹನಿಗೆ ಸಂಬಂಧಪಟ್ಟ ವಿಶೇಷಣೆ. ಹೇಗೆ? ನೀರಜ ಅಂದರೆ ನಾವು ಮೊದಲು ಕಮಲ ಅಂತ ಅರ್ಥ ಮಾಡಿದ್ದೀವಿ ಸಾಮಾನ್ಯ. ನೀರಜ ಅಂದರೆ ಚತುರ್ಮುಖ ಬ್ರಹ್ಮನಿಗೂ ನೀರಜ ಅಂತ ಹೆಸರು. ಕಾರಣ ಅದ್ಭ್ಯಃ ಸಂಭೂತ ಹಿರಣ್ಯಗರ್ಭ ಇತ್ಯಷ್ಟು. ನೀರು ಉಪಲಕ್ಷಿತವಾದ ತತ್ವಗಳಿಂದ ಬ್ರಹ್ಮದೇವರು ಹುಟ್ಟಿದರು. ಅಬ್ಜೋ ಬ್ರಹ್ಮ, ನೀರಿನಿಂದ ಹುಟ್ಟಿದ ನೀರು ಉಪಲಕ್ಷಿತ ತತ್ವದಿಂದ ಬ್ರಹ್ಮದೇವರ ದೇಹ ನಿರ್ಮಾಣ ಆಗಿದೆ. ಹಾಗೆ ನೀರಿನಿಂದ ಹುಟ್ಟಿದವರು ಯಾರು? ಚತುರ್ಮುಖ, ಅಬ್ಜೋ ಬ್ರಹ್ಮ ಅಂತ ಆಚಾರ್ಯ ಹೇಳ್ತಾರೆ. ಹಾಗೆ ನೀರಿನಿಂದ ಹುಟ್ಟಿದವನು ಚತುರ್ಮುಖ. ಅವನಿಂದ ಭವ ಅಂದರೆ ಉತ್ಪನ್ನವಾದ, ಅಂಡ ಅಂದರೆ ಪಿಂಡಾಂಡ ದೇಹ. ಚತುರ್ಮುಖನಿಂದ ಭವ ಅಂದರೆ ನೀರಜ ಅಂದರೆ ಚತುರ್ಮುಖ, ಅವನಿಂದ ಭವ ಅಂದರೆ ಉತ್ಪನ್ನವಾದದ್ದು, ಅಂಡ ಅಂದರೆ ಪಿಂಡಾಂಡ ದೇಹ. ಚತುರ್ಮುಖನಿಂದ ನಿರ್ಮಾಣಗೊಂಡ ದೇಹ ಉಳ್ಳವನು ಅಂತ ಅರ್ಥ. ಯಾರು? ನಾವೆಲ್ಲರೂ ಆಗ್ತೇವೆ. ನಾವೆಲ್ಲರೂ ಕೂಡ ನಮ್ಮನ್ನು ಸೃಷ್ಟಿ ಮಾಡಿದವನು ಅಂದರೆ ಪರಮಾತ್ಮನ ಪ್ರೇರಣೆಯಿಂದ, ಪರಮಾತ್ಮನ ಅನುಗ್ರಹದಿಂದ ನಮ್ಮೆಲ್ಲರ ದೇಹವನ್ನು ಕೂಡ ಚತುರ್ಮುಖ ಬ್ರಹ್ಮದೇವರೇ ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ ನೀರಜ ಭವ ಅಂಡ ಅಂದರೆ ಚತುರ್ಮುಖನಿಂದ ನಿರ್ಮಾಣಗೊಂಡ ದೇಹ ಉಳ್ಳವರನ್ನು ನಾವೆಲ್ಲರೂ ಆಗ್ತಾರೆ, ಎಲ್ಲ ಜೀವರಾಶಿಗಳು. ಹಾಗೆ ಅರ್ಥ ಇಟ್ಕೊಂಡ್ಬಿಟ್ರೆ ಅದು ನರಸಿಂಹನಿಗೆ ಸಂಬಂಧಪಟ್ಟ ವಿಶೇಷಣ ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಚತುರ್ಮುಖರಿಂದ ಸ್ಪೆಷಲ್ ಆಗಿ ದೇಹವನ್ನು ಪಡೆದವನು ಸ್ಪೆಷಲ್ ಆಗಿ ವಿಶೇಷವಾಗಿ. ಯಾಕೆಂದರೆ ಹಿರಣ್ಯಕಶಿಪು ಇದ್ದಾನಲ್ಲ, ತಪಸ್ಸು ಮಾಡಿದ. ಎಷ್ಟು ಘೋರ ತಪಸ್ಸು ಮಾಡಿದಂದರೆ ಅವನ ಮೈಯೆಲ್ಲ ಹುತ್ತ ಬೆಳೀತು. ಹುತ್ತ ಬೆಳೆದು ತಪಸ್ಸು ಮಾಡಿದ್ದಾನೆ, ಇರುವೆಗಳೆಲ್ಲ ಅವನ ದೇಹದ ರಕ್ತ ಮಾಂಸ ಎಲ್ಲ ತಿಂದ್ಬಿಟ್ಟಿದ್ದಾನೆ. ಅಸ್ಥಿಗತ ಪ್ರಾಣನಾಗಿ ಅಸ್ಥಿ ಪಂಜರಲ್ಲಿದ್ದು ತಪಸ್ಸು ಮಾಡಿದ. ಚತುರ್ಮುಖ ಬ್ರಹ್ಮದೇವರು ಬಂದು ನೋಡ್ತಾರೆ, ಇವನೇನು ದೇಹವೇ ಇಲ್ಲ, ಎಲ್ಲ ಹೋಗಿದೆ, ಕೇವಲ ಅಸ್ಥಿಗತ ಪ್ರಾಣನಾಗಿ ತಪಸ್ಸು ಮಾಡಿದ್ದೆ ನೋಡಿ, ಏನಪ್ಪ ನಿನ್ನ ಮನಸ್ಸಿನ ಸ್ಥೈರ್ಯ, ಇಂಥ ತಪಸ್ಸು ಯಾರೂ ಮಾಡಿಲ್ಲ ಅಂತ ಮೆಚ್ಚಿಕೊಂಡು ಏನು ಮಾಡಿದ್ರು? ಮೊದಲು ತಮ್ಮ ಕಮಂಡಲು ನೀರಿನಿಂದ ರೋಕ್ಷಣೆ ಮಾಡಿದ್ರಂತೆ ಅವನ ಅಸ್ಥಿ ಪಂಜರಕ್ಕೆ. ಆಗ ಒಳ್ಳೆ ಬಂಗಾರ ಕಲರ್ ಬಣ್ಣದ ಒಳ್ಳೆ ಗಟ್ಟಿಮುಟ್ಟಾದಂಥ ದೇಹವನ್ನು ಪಡೆದು ಮತ್ತೆ ಹಿರಣ್ಯಕಶಿಪು ಆ ದೇಹವನ್ನು ಪಡೆದ. ಹಾಗಾಗಿ ನೀರಜ ಚತುರ್ಮುಖನಿಂದ ಭವ ಕಮಂಡಲು ನೀರಿನ ಪ್ರೋಕ್ಷಣೆಯಿಂದ ಹೊಸದಾಗಿ ನಿರ್ಮಾಣಗೊಂಡ ಅಂಡ ಪಿಂಡ ಅಂಡವನು ಯಾರು? ಹಿರಣ್ಯಕಶಿಪು. ಅವನಿಂದ ಉದಯ, ಉದಯ ಅಂದ್ರೆ ಸೃಷ್ಟಿಯಾದವನು ಯಾರು? ಪ್ರಹ್ಲಾದ. ಅವನ ಸ್ಥಿತಿಗೆ ಕಾರಣನಾದವನೇ, ಕಂಬದಿಂದ ಎದ್ದು ಬಂದು ಅವನ ರಕ್ಷಣೆ ಮಾಡಿದವನು ಅಂತ. ಹೀಗೆ ನೀರಜ ಭಗವಾನ್ ಉದಯ ಸ್ಥಿತಿ ಕಾರಣ. ಕರುಣಾ ಸಂಧಿಯಲ್ಲಿ ಒಂದು ಮಾತು ಇದೆ, ಒಂದು ಏನು ಮಾತು ಹೇಳೋದು, ಭಗವತ್ ಕಥಾಶ್ರವಣದ ಮಹಿಮೆಯ ಫಲವನ್ನು ಹೇಳ್ತಾ ಏನು ಹೇಳಿದೆ ಅಂದರೆ, ಒಂದು ಮಾತು ಬಂದಿದೆ ಅಲ್ಲಿ, ಭುವನ ಪಾವನ ವೆನಿಪ ಲಕುಮೀಧವನ ಮಂಗಳ ಕಥೆಯ ಕಿವಿಗಿಟ್ಟಾಲಿಪದು ದಿನದನಿಗೆ ಭೂಸುರವು. ಮೇಲ್ನೋಟಕ್ಕೆ ಭುವನವನ್ನು ಪಾವನಗೊಳಿಸುವಂತಹ ಲಕ್ಷ್ಮೀಪತಿಯ ಕಥೆಯನ್ನು ಭೂಸುರರು ಬ್ರಾಹ್ಮಣರು ದಿನನಿತ್ಯದಲ್ಲಿ ಬಹಳ ಶ್ರದ್ಧೆಯಿಂದ ಕೇಳಬೇಕು ಅಂತ ಅರ್ಥ. ಆದರೆ ಈ ಒಂದು ವಿಶೇಷಣದಿಂದ ಒಂದು ಸೂಚನೆ ಮಾಡ್ತಾರೆ, ದೇವರ ಕಥೆಯನ್ನು ಕೇಳಿದವರು ಯಾವ ರೀತಿಯ ಯಾರು ಉದ್ಧಾರ ಆಗಿದ್ದಾರೆ, ಯಾವ ರೀತಿಯನ್ನು ಕಥೆಯನ್ನು ಕೇಳಿದವರು ಯಾರು ಉದ್ಧಾರ ಆದರು ಅದನ್ನು ಸೂಚ್ಯವಾಗಿ ತಿಳಿಸ್ಲಿಕ್ಕೋಸ್ಕರವೇ ದಾಸವರ್ಯರು ಭುವನ ಪಾವನ ವಿನಿಪ ಲಕ್ಷ್ಮೀದಮನ. ಲಕ್ಷ್ಮೀದಮನಿಗೆ ಭುವನ ಪಾವನಿಪ ಅಂದ್ರೆ ಅಷ್ಟನ್ನು ಯಾಕಿದ್ದರೆ ಸಾವಿರಾರು ವಿಶೇಷಗಳು ಇದೆ, ಆದರೆ ಭುವನ ಪಾವನ ವಿನಿಪ ಎಂಬ ವಿಶೇಷಣವನ್ನೇ ಲಕ್ಷ್ಮೀಪತಿಗೆ ಹಾಕ್ತಾರೆ. ಇದರಲ್ಲಿ ಏನು ಸೂಚನೆ ಆಯಿತು ಅಂದರೆ, ಆ ಪರಮಾತ್ಮನ ಕಥೆಯನ್ನು ಕೇಳಿ ಯಾವ ರೀತಿಯಾಗಿ ಕೇಳಿ ಯಾರು ಉದ್ಧಾರ ಆಗಿದ್ದಾರೆ ಎಂಬುದನ್ನು ಸೂಚನೆ ಮಾಡಲಿಕ್ಕೋಸ್ಕರವೇ ಬೇರೆ ಯಾವ ವಿಶೇಷಣವನ್ನು ಹಾಕಿದೆ ದಾಸವರ್ಯರು, ಭುವನ ಪಾವನ ವೇನಿಪ ಎಂಬ ವಿಶೇಷಣ ಹಾಕಿದ್ದಾರೆ. ಏನು ಇದರಿಂದ ಸೂಚಿತ ಆಯಿತು ಅಂದರೆ, ಮೇಲ್ನೋಟಕ್ಕೆ ಭುವನ ಪಾವನ, ಭುವನವನ್ನು ಪವಿತ್ರಕರಿಸುವನು ಅಂತ ಒಂದೇ ಅರ್ಥ. ಆದರೆ ಯಾರು ದೇವರ ಕಥೆಯನ್ನು ಕೇಳಿ ಉದ್ಧಾರ ಆಗಿದ್ದಾರೆ ಎಂಬ ಒಂದು ಇದು ಘಟನೆಯನ್ನು, ಈ ಪ್ರಮೇಯವನ್ನು ಇದು ಸೂಚನೆ ಮಾಡುತ್ತೆ. ಭುವನ ಸಂಸ್ಕೃತದಲ್ಲಿ ಭುವನಪ ಯಾರು, ಭುವನವನ್ನು ಪವಿತ್ರ ಭುವನಕ್ಕೆ ಪತಿ ಯಾರು, ಅಂಬರೀಷ ಮಹಾರಾಜ ಭುವನಕ್ಕೆ ಒಡೆಯ. ಯಾಕೆಂದರೆ ಅಖಂಡ ಭೂಮಂಡಲವನ್ನು ಆಳಿದ ಅಂಬರೀಷ ಮಹಾರಾಜ, ಪ್ರತಿಯೊಂದರಲ್ಲಿಯೂ ಕೂಡ ಅವನಿಗೆ ನಶ್ವರ ಎಂಬ ಭಾವನೆ ಇತ್ತು. ಹಾಗಾದರೆ ಭುವನವನ್ನು ಆಳಿದ ರಾಜ ಅಂದರೆ ಅಖಂಡ ಭೂಮಂಡಲವನ್ನು ಆಳಿದವನು, ಅಖಂಡ ಭೂಲೋಕವನ್ನು ಆಳಿದವನು ದೇವರ ಅನುಗ್ರಹದಿಂದ ರಾಜರಾಜೇಶ್ವರ ರೂಪದ ಸನ್ನಿಧಾನ ವಶಾತ್ ಭಾಗವತರು ಹೇಳುವಂತೆ ಯಾರು, ಅಂಬರೀಷ ಮಹಾರಾಜ ಅವನು ಭುವನಪ. ಅಷ್ಟೇ ಅಲ್ಲ, ಅವನ ಅಖಂಡ ಭೂಮಿಯನ್ನು ಆಳಿರ್ಬೋದು, ಅದು ದೊಡ್ಡಸ್ತಿಗೆ ಅಲ್ಲ. ಅವನು ಇನ್ನೊಂದು ಏನು ಮಾಡಿದ ಅಂದರೆ ಭುವನಪ, ಸಂಸ್ಕೃತದಲ್ಲಿ ಭುವನ ಎಂಬುದಕ್ಕೆ ಲೋಕ, ಪ ಅಂದರೆ ಪಾಲನೆ ಮಾಡಿದವನು ಒಂದರ್ಥ, ಆದರೆ ಸಂಸ್ಕೃತದಲ್ಲಿ ಭುವನ ಎಂಬುದಕ್ಕೆ ಇನ್ನೊಂದು ಅರ್ಥ ಇದೆ. ಜೀವನಂ ಭುವನಂ ವನಂ, ನೀರು ಅಂತ ಅರ್ಥ. ಭುವನ ಅಂದರೆ ನೀರು, ಪ ಅಂದರೆ ಪಿಬತೀತಿ ಪಹ, ನೀರನ್ನು ಕುಡಿದವನು. ಯಾಕೆ ನೀರು ಕುಡಿದ, ಎಲ್ಲರೂ ನೀರು ಕುಡಿತಾರೆ, ಅಂಬರೀಷ ಮಹಾಜನ ಎಸ್ಪೆಷಲ್. ಯಾಕೆಂದರೆ ದ್ವಾದಶಿ ದಿವಸ ಇವರು ಬಂದರು ಪಾರಣಕ್ಕೋಸ್ಕರ, ಪಾರಣಗತಿ ಉಲ್ಲಂಘನೆ ಆಗ್ತಾ ಇದೆ, ಅವ್ರನ್ನ ಕಾಯ್ತಾ ಕೂತ್ಕೊಂಡ, ಅವ್ರನ್ನ ಮೀರಿ ಊಟ ಮಾಡಿದ್ರೆ ಅದು ಅಪಚಾರ. ಊಟ ಪಾರಣ ಮಾಡಿಲ್ಲ ಅಂದರೆ, ದ್ವಾದಶಿ ತಿಥಿಯನ್ನು ಉಲ್ಲಂಘನೆ ಮಾಡಿ ಪಾರಣ ಮಾಡಿದ್ರೆ ದ್ವಾದಶ ದ್ವಾದಶಿ ಹಂತಿ. ಯಾಕಂದರೆ 12 ಏಕಾದಶಿ ವ್ರತ ಮಾಡಿದ ಫಲ ಹೊರಟು ಹೋಗುತ್ತೆ. ಸಕಾಲದಲ್ಲಿ ಮಾಡಬೇಕು, ಏನು ಮಾಡಬೇಕು, ಆವಾಗ ಅವನು ಏನು ಮಾಡಿದ, ಜಲಪಾರಣ ಮಾಡಿದ. ಹಾಗಾಗಿ ದ್ವಾದಶಿ ತಿಥಿ ವೃತ್ತಕ್ಕೆ, ಏಕಾದಶಿ ವೃತ್ತಕ್ಕೆ, ದ್ವಾದಶಿ ವೃತ್ತಕ್ಕೆ ಭಂಗ ಬರಬಾರದು ಎಂಬುದಾಗಿ ಅಷ್ಟು ವೈಷ್ಣವ ನಿಷ್ಠೆಯಿಂದ ಭುವನಂ ನೀರನ್ನು ಪಾನ ಮಾಡಿದನು, ಜಲಪಾರಣ ಮಾಡಿದಂತಹ ಕಟ್ಟುನಿಟ್ಟಾಗಿ ಏಕಾದಶಿ ವೃತ್ತವನ್ನು ಮಾಡಿದಂತಹ ಅಂಬರೀಷ ಮಹಾರಾಜ ಅವನು ಏನು ಮಾಡಿದ, ಭುವನಪ. ಇನ್ನೊಂದರ್ಥ, ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯಿ, ಅವನು ಏನು ಮಾಡ್ತಾ ಇದ್ದಂದ್ರೆ ಯಾವಾಗಲೂ ಕಿವಿಯಲ್ಲಿ ಹರಿಕಥೆಯನ್ನು ಕೇಳ್ತಾ ಇದ್ದ. ಏಕಾದಶಿ ವೃತ ನಿಷ್ಠೆಯನ್ನು ಕೊಂಡು ಭುವನ ಪಾವನ ಮಾಡ್ತಾ ಇದ್ದ. ಏಕಾದಶಿ ವೃತ್ತಿ ತಿಥಿ ದ್ವಾದಶಿ ತಿಥಿ ಉಲ್ಲಂಘನೆ ಆಗಬಾರದು ಅಂತ ಜಲಪಾರಣ ಮಾಡಿದವನು, ಅಷ್ಟು ವೈಷ್ಣವ ವೃತ ದೀಕ್ಷೆ ಉಳ್ಳವನು. ಅವನು ಏನು ಮಾಡ್ತಾ ಇದ್ದ ಅಂದರೆ ತನ್ನ ಕಿವಿಯಿಂದ ಯಾವಾಗಲೂ ಹರಿಕಥೆಯನ್ನು ಆಲಿಸ್ತಾ ಇದ್ದ. ಅದು ಭುವನವೇ. ತವ ಕಥಾಮೃತಂ ತತ್ವ ಜೀವನಂ, ಗೋಪಿಕಾಸ್ತ್ರಿ ಹೇಳ್ತಾರೆ, ನಿನ್ನ ಕಥಾಮೃತ ಉಂಟಲ್ವಾ, ಅದು ಸಂಸಾರ ತಾಪದಿಂದ ಬೆಂದವರಿಗೆ ತಾಪವನ್ನು ನೀಗಿಸುವ ನೀರು ಅಂತ. ಜೀವನ ಅಂದ್ರೆ ನೀರು ಅಂತ ಅರ್ಥ. ಭುವನ ಅಂದ್ರೇನು, ಸಂಸಾರ ತಾಪವನ್ನು ನೀಗಿಸುವ ಭಗವಂತನ ಕಥಾ ಜಲ, ಅದು ಭುವನ. ಅದನ್ನು ಪಾನ ಮಾಡಿದವನು ಯಾರು, ಅಂಬರೀಷ ಮಾಜ. ಆದರೆ ಏಕಾದಶಿ ವೃತ ನಿಷ್ಠೆಯನ್ನು ನಿಷ್ಠೆಯಿಂದ ಮಾಡಿ ಭಾಗವತ ಕಥೆಯನ್ನು ಆಲಿಸಿದಂತಹ ಭುವನಪ ಅಂಬರೀಷ ಮಹಾರಾಜನನ್ನ ಅವನ ಸುದರ್ಶನ ಚಕ್ರದಿಂದ ಅವರಕ್ಷಣೆ ರಕ್ಷಣೆ ಮಾಡಿದ ಲಕ್ಷ್ಮೀಪತಿಯ ಮಂಗಳ ಕಥೆಯನ್ನು ನೀವು ಕೇಳ್ರಿ ನೋಡಿ. ಇತಿಹಾಸ ಉಂಟು. ಏಕಾದಶಿ ವೃತ ನಿಷ್ಠೆಯಿಂದ ಮಾಡಿ ಭಾಗವತ ಕಥಾ ಶ್ರವಣ ಮಾಡಿದ ಅಂಬರೀಷ ಮಹಾರಾಜನನ್ನ ಭಗವಂತ ಸುದರ್ಶನ ಚಕ್ರದಿಂದ ಆ ಯಾವ ದೂರ್ವಾಸರು ನಿರ್ಮಾಣ ಮಾಡಿದಂತಹ ಕೃತ್ಯೆಯಿಂದ ರಕ್ಷಣೆ ಮಾಡಿದ. ಹಾಗೆ ನಾವು ಕೂಡ ಏಕಾದಶಿ ವೃತ ನಿಷ್ಠೆಯಿಂದ ಭಾಗವತ ಕಥಾ ಹರಿಕಥಾಮೃತ ಸಾರವನ್ನು ಪಾನ ಮಾಡ್ತಾ ಇದ್ರೆ ಆ ಯಾವ ಭುವನಪ ಅಂಬರೀಷ ಮಹಾಜನನ್ನು ರಕ್ಷಣೆ ಮಾಡಿದಂತಹ ಲಕ್ಷ್ಮೀದವ ನಮ್ಮನ್ನೂ ರಕ್ಷಣೆ ಮಾಡ್ತಾನೆ. ಸೂಚನೆ ಮಾಡಲಿಕ್ಕೋಸ್ಕರ ದಾಸರು ಭುವನಪ ಅವನ ಭುವನಪ ಭುವನವನ್ನು ಅಥವಾ ನೀರನ್ನು ಪಾನ ಮಾಡಿ ಏಕಾದಶಿ ವೃತ ನಿಷ್ಠೆಯನ್ನು ಹೊಂದಿದವನ ಅವನ ಅವರಕ್ಷಣೆ ರಕ್ಷಣೆ ಮಾಡಿದವನು ಪರಮಾತ್ಮ. ಅವನ ಕಥೆಯನ್ನು ಚೆನ್ನಾಗಿ ಆಲಿಸಿರಿ, ನಿಮಗೂ ಆಗಾಗತ್ತೆ ಅಂತ ಅಭಿಪ್ರಾಯ ದಾಸವರ್ಯರು ಈ ವಿಶೇಷಣ ಹಾಕಿದ್ದಾರೆ. ರಾಘವೇಂದ್ರ ರಾಯರು ದುಬಾಯಿಂದ ಬಂದು ಈ ಯಾವ ಭರತಖಂಡದಲ್ಲಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪುರುಷೋತ್ತಮನ ಪ್ರೀತಿಗೋಸ್ಕರ ಸಮರ್ಥ ವಿದ್ವಾಂಸರಾಗಿರ್ತಕ್ಕಂತಹ ಆ ಯಾವ ನಮ್ಮ ಪ್ರಭಂಜನಾಚಾರ್ಯರಿಂದ ಹರಿಕಥಾಮೃತ ಸಾರವನ್ನು 11 ದಿನಗಳ ಕಾಲ ಏಕಾದಶಿ ವಿಶೇಷವಾಗಿ ಹೇಳಿಸಿದ್ದಾರೆ, ದೊಡ್ಡ ಜ್ಞಾನಸತ್ರ ಮಾಡಿದ್ದಾರೆ ಅವರಿಗೆ, ಅವರ ಪರಿವಾರದವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ. ಹಾಗೆ ನಮ್ಮ ಪ್ರಭಂಜನಾಚಾರ್ಯರು ಇಂತಹ ಜ್ಞಾನಸತ್ರವನ್ನು ಮಾಡಿದ್ದಾರೆ, ಅವರಿಗೂ ವಿಶೇಷವಾಗಿ ಮಧ್ವಾಂತರಿಕದ ವೇದಿವ್ಯಾಸ ರಾಮಚಂದ್ರ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಭಗವತ್ಪರ ಶ್ರವಣ ಮಾಡಿದ ಎಲ್ಲ ಭಗವದ್ಭಕ್ತರಿಗೂ ಭುವನ ಪಾವನಿಕ ಲಕ್ಷ್ಮೀ ದಮನ ಮಂಗಳ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ.
ಕಣ್ಣಿಗೆವೆಯಂತದರಿ ಕೈ ಮೈ ತೆಳ್ಳಿ ಒದಗುವ ತೆರದಿ ಫಲ್ಗಳು ಪಣ್ಣು ಫಲಗಳೆಡೆಗೆ ನುಜಿಸುವೆಗೆ ರಸವಲೀವಂತೆ ಪುಣ್ಯ ಫಲವೀವಂತದಲ್ಲಿ ದುಡಿ ವೆಣ್ಣಿ ನಾಣ್ ಮಾಂಡದಳು ಲಕ್ಷ್ಮಣ ನಣ್ಣ ನೊದಗುವರು ಭಕುತರವಸರ ಕಪರಗಳ ಸಹಿತ ಕಣ್ಣಿಗೆ ರೆಪ್ಪೆಯಂತೆ ಕೈ ಮೈ ತಿಂಡಿಗೆ ಬರುವಂತೆ ಫಲ್ಗಳು ಪಣ್ಣು ಫಲಗಳಾಗಿ ರಸವಲೀವಂತೆ ಪುಣ್ಯ ಫಲವೀವಂತದಲ್ಲಿ ನಾಲ್ಕು ದೃಷ್ಟಾಂತ ಒಂದೊಂದು ಹೊಸ ಹೊಸ ಅರ್ಥ ಹೇಳ್ತಕ್ಕಂಥ ಕಣ್ಣಿಗೆ ರೆಪ್ಪೆ ಜೊತೆಗಿದ್ದೇ ಕಾಪಾಡುತ್ತೆ ಅದು ಒಂದು ದೃಷ್ಟಾಂತ. ಈ ಕೈ ಮೈ ತಿಂಡಿ ಇಲ್ಲಿಂದನೋ ಬರುತ್ತೆ ಅದು ಎರಡನೇ ದೃಷ್ಟಾಂತ. ಈ ಹಲ್ಲುಗಳು ಒಳಗಿದ್ದು ಕಾಪಾಡ ಒಳಗಿದ್ದು ಹೆಲ್ಪ್ ಮಾಡ ಹೊರಗಿರೋದೊಂದು ಒಳಗಿರೋದೊಂದು ಎಲ್ಲಿಂದೋ ಬರೋದೊಂದು ಪುಣ್ಯ ಫಲವೀವಂದದಲ್ಲಿ ಪುಣ್ಯ ಕಣ್ಣಿಗೆ ಕಾಣದೆ ಹೆಲ್ಪ್ ಮಾಡುತ್ತೆ. ಸೊ ನಾಲ್ಕು ವಿಷಯ ಹೇಳ್ತಾರೆ ದಾಸ ದೇವರು ನಮಗೆ ರೆಪ್ಪೆಯಂತೆ ಯಾವಾಗಲೂ ದಾಸುಪರ್ಣ ಸಯುಜಾ ಸಖಾಯ ಜೊತೆಗಿದ್ದು ಕಾಪಾಡ್ತಾನೆ ಮೊದಲನೇದು. ಎರಡನೇದು ಗಜೇಂದ್ರ ಮೊದಲಾದವರಿಗೆ ಎಲ್ಲಿಂದ ವೈಕುಂಠದ ಬಂದು ಕಾಪಾಡಿದ್ರಲ್ಲ ಹಾಗೆ ಕೈ ಬರಹ ಪರಮಾತ್ಮ ಕಾಪಾಡ್ತಾನೆ. ಮತ್ತೆ ನಮಗೆ ಗೊತ್ತೇ ಒಳಗೇ ಇದ್ದು ಪರಮಾತ್ಮ ಅಂತರ್ಯಾಮಿಯಾಗಿ ದೇಹದೊಳಗಿದ್ದು ಬಿಂಬರೂಪನಾಗಿದ್ದು ರಕ್ಷಣೆ ಮಾಡ್ತಾನೆ ಅದು ದೃಷ್ಟಾಂತವಾಗಿ ಹಲ್ಲುಗಳ ದೃಷ್ಟಾಂತ ಕೊಡು. ಮೂರನೇದಾಗಿ ಪರಮಾತ್ಮ ಎಲ್ಲ ಕಡೆ ಇದ್ದು ಕೂಡ ತನ್ನ ಕಣ್ಣಿ ಮಾತ್ರ ಕಾಣೋದಿಲ್ಲ ಪುಣ್ಯ ನಮ್ಮ ಪುಣ್ಯ ಅಂತೇವೆ, ಪುಣ್ಯ ಕಣ್ಣಿ ಕಾಣುತ್ತ ನಮಗೀಗ. ಕಾಣದ ಪುಣ್ಯ ನಮ್ಮನ್ನು ಹ್ಯಾಕ್ ಕಾಪಾಡುತ್ತೋ, ಕಾಣದಂತೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಓಂ ತದವ್ಯಕ್ತಮಾಹ ಈ ಓ, ಇವರ ಅವ್ಯಕ್ತನಾಗಿ ದೇವರು ಕಾಪಾಡ್ತಾನೆ. ನಾಲ್ಕು ಅಂಶ ಹೇಳಿದ್ರಿಂದ ದೇವರು ಹೇಗೆ ಕಾಪಾಡ್ತೇನೆ ಅನ್ನೋದಕ್ಕೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು. ನಾವು ಇದ್ದೇವೆ ಈಗ ಜೊತೆಗಿದ್ದು ಕಾಪಾಡ್ತಿದ್ದೇನೆ ಅಂತ ಇದ್ದೇವೆ ಬರ್ತೇವೆ, ಇದರಲ್ಲೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ದೇಹದಲ್ಲಿ ಡಾಕ್ಟರ್ ಬಗ್ಗೆ ನೋಡಿ, ನಿಮಗೆ ಒಂದು ಹೆಚ್ಚು ಕಡಿಮೆ ಆದರೂ ಗೋಡು ಪೂರ್ತಿ ಕತೆ ಮುಗಿತವ್ರು. ಇದ್ದಕ್ಕಿದ್ದ ಯಾರೋ ಹೋದ್ರಂತೆ ಪಾಪ, ಎಲ್ಲ ವಾಸಿಯಾಗಿಬಿಟ್ಟಿದೆ. ಇನ್ನೇನು ಡಿಸ್ಚಾರ್ಜ್ ಮಾಡಬೇಕು ಎಡಗಡ್ಡೆ ಅಂತ ಹೋಗ್ತಾರೆ. ಅವ್ರು ಡಿಸ್ಚಾರ್ಜ್ ಆಗಲಿಲ್ಲ, ಅವ್ರ ಬಾಡಿ ಡಿಸ್ಚಾರ್ಜ್ ಆಯಿತು. ಯಾತಕ್ಕೆ ಅಂದರೆ ಸಡನ್ ಹಿಮೋಗ್ಲೋಬಿನ್ ಡ್ರಾಪ್ ಆಯಿತು. ಯಾರ ಕೈಯಲ್ಲಿದೆ ಅದು? ನಾವು ಏನು ಮಾಡೋಕ್ಕಾಗಿದ್ದೆ ಡಾಕ್ಟರ್ ಮತ್ತೆ ಆಗಿದ್ದೆ ಡಾಕ್ಟರ್ಗೆ. ಎಷ್ಟು ಆಶ್ಚರ್ಯ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವತ್ತು ನಮಗೆ ಡ್ರಾಪ್ ಆಗಿಲ್ಲ ಅಂದರೆ ದೇವರು ಡ್ರಾಪ್ ಮಾಡಿಲ್ಲ ಅಂತ ಅರ್ಥ. ಅದಾಗಿಲ್ಲ ಅಲ್ಲ, ದೇವರು ಡ್ರಾಪ್ ಮಾಡಿಲ್ಲ, ಅದಕ್ಕೆ ನಡೀತಾ ಇದೆ. ಪ್ರತಿಯೊಂದು ರಕ್ಷ ಪರಿಚರಣೆ ಆಗಬೇಕಲ್ಲ, ಎಷ್ಟು ಯಾರು ಮಾಡಿಸ್ತಾರೆ ಅದನ್ನು? ಹರಿವಾಯುಗಳು ಮಾಡಿಸ್ತಾರೆ, ಯಾರು ಮಾಡಿಸೋ ಶಕ್ತಿ ಇಲ್ಲ. ಹಾಗಿದ್ದರೆ ಯಾರು ಸಹ ಮಾಡೋ ಶಕ್ತಿ ಇದ್ದರೆ ಯಾರು ಸಾಯ್ತಾನೆ ಇದ್ದಿಲ್ಲ, ಮಾಡಿಸ್ತಾನೆ ಇದ್ರು ಜನ ಬದುಕ್ತಾನೆ ಇದ್ದರು. ಆ ಶಕ್ತಿ ದೇವರದ್ದು ಮಾತ್ರ ಆಗಿರೋದ್ರಿಂದಾಗಿಯೇ ಪ್ರತಿಕ್ಷಣದಲ್ಲಿ ಕಾಪಾಡುತ್ತೆ, ಒಳಗಿದ್ದು ಕಾಪಾಡುತ್ತೆ. ಹಲ್ಲುಗಳು ಬಂದಿವತ್ತು ನಮಗೆ ಕೈ ಕೊಟ್ಟಿದ್ದಾರೆ ಪರಮಾತ್ಮ. ಕೈ ಮೈತಿಂಡಿ ಬರುತ್ತೆ ಅಲ್ಲ, ಕೈಯೊಳಗಿದ್ದ ಭಗವದ್ ರೂಪ ಇಲ್ಲಿ ಬರುತ್ತೆ ಅಂತ. ಕೈಯೊಳಗಿರತಕ್ಕಂಥ ಭಗವದ್ ರೂಪ ಇಲ್ಲಿಯ ನೋವನ್ನು ಪರಿಹಾರ ಮಾಡುತ್ತೆ. ಕೈಯೊಳಗೆ ದೇವರ ಸನ್ನಿಧಾನ ಇದೆ, ಬೆರಳೊಳ ದೇವರ ಸನ್ನಿಧಾನ ಇದೆ, ಕಣಕಣದಲ್ಲಿ ದೇವರ ಸನ್ನಿಧಾನ ಇದೆ, ಒಳಗೆ ಹಲ್ಲುಗಳಲ್ಲಿ ದೇವರ ಸನ್ನಿಧಾನ ಇದೆ. ಎಷ್ಟು ವಿಚಾರ ಹಣ್ಣುಗಳಲ್ಲಿದೆ, ರಸನ ಹಲ್ಲು ತಗೊಳ್ಳದೆ ಪರಮಾತ್ಮ ನ ಪ್ರಯೋಜನವತ್ವ ತಾನು ಸ್ವೀಕಾರ ಮಾಡೋದಿಲ್ಲ. ಈಶ್ವರ ಪ್ರವೃತ್ತೇ ಸರ್ವತ್ರ ಸ್ವಪ್ರಯೋಜನಹೀನತ್ವ, ಬರೀ ಒಳಗೆ ಕೊಡ್ತಾರೆ ಹಲ್ಲು ಹಾಗೆ ಉಳ್ಕೊಂಡಿರುತ್ತೆ. ಇದೆಲ್ಲ ನೋಡಿದರೆ ದೇವರ ರಕ್ಷಣೆ ಎಷ್ಟು ವಿಧವಾದದ್ದು ಅಂತ. ನುಡಿ ವೆಣ್ಣೆ ನಾಂಡಾಂಡದೊಳು, ನುಡಿ ವೆಣ್ಣಿನ ಆಂಡಾಂಡದೊಳು. ಈಗಾಗಲೇ ಕೇಳಿ ನೀರಜ ಭವಾಂಡೋದಯ, ಬ್ರಹ್ಮಾಂಡ ಅನ್ನಕ್ಕೆ ನೀರಜ ಭವಾಂಡ ಅಂತ ಕರೆದು, ಇಲ್ಲಿ ಬ್ರಹ್ಮಾಂಡ ಅನ್ನಕ್ಕೆ ನುಡಿ ವೆಣ್ಣಿನ ಆಂಡಮಾಂಡ ಅಂತ ಕರೆದು. ನುಡಿ ವೆಣ್ಣಿನ ಆಂಡಮಾಂಡ, ನುಡಿ ಅಂದರೆ ಮಾತು, ನುಡಿ ವೆಣ್ಣು ಅಂದರೆ ಅಭಿಮಾನಿ ದೇವತೆ, ಮಾತಿನ ಅಭಿಮಾನ ದೇವತೆ ಸರಸ್ವತಿ ದೇವಿ. ಅವರ ಆಂಡ್ಮ ಅಂದರೆ ಗಂಡ, ಅಂಡ ಅಂದರೆ ಬ್ರಹ್ಮಾಂಡ, ನುಡಿ ವೆಣ್ಣಿನ ಆಂಡ್ಮ ಅಂದರೆ ಬ್ರಹ್ಮ, ಬ್ರಹ್ಮಾಂಡ. ಹರಿಕಥಾ ಪ್ರಸಾದ ಹೊಸ ಎಷ್ಟೋ ಪದಗಳನ್ನು ಕೊಟ್ಟದ್ದು. ರುದ್ರದೇವರ ಬಗ್ಗೆ ಮುಂದೆ ಹೇಳ್ತಾರೆ, ಚಳಿವೆಟ್ಟಳಿಯ ತಮಿಳು ಬಂದ ಕಡೆ ಚಳಿವೆಟ್ಟಳಿಯ ಅನ್ನೋದು, ಚಳಿವೆಟ್ಟ ಯಾರು ಚಳಿವೆಟ್ಟಳಿಯ ಗೊತ್ತೇ ಆಗುತ್ತೆ. ಹೇಳ್ತಾರೆ ಚಳಿ ಬೆಟ್ಟ ಅಳಿಯ, ಚಳಿ ಬೆಟ್ಟ ಹಿಮಾಲಯ ಪರ್ವತ, ಅದರ ಅಳಿಯ ರುದ್ರದೇವರು, ಚಳಿ ಬೆಟ್ಟಳಿಯ. ಇಂತ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ದಾಸರು ಹೊಸ ಹೊಸ ರೀತಿಯಲ್ಲಿ ಪದಗಳನ್ನು ಕಾಯಿನ್ ಮಾಡ್ತಾ ಕನ್ನಡ ಭಾಷೆಯಲ್ಲಿ ಎಷ್ಟು ಬೆಳೆಸಿದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಅದಕ್ಕೊಂದು ನಿದರ್ಶನ ನಂದಿವಾಹನ ರಾತ್ರಿ ಎಂಬುದಾಯಿತು. ಏನು ನಂದಿವಾಹನ ರಾತ್ರಿ, ಯಾವ ರಾತ್ರಿ ಇದು ನಂದಿವಾಹನ ರಾತ್ರಿ ಅಂತ ಕೇಳಿ, ನಂದಿವಾಹನ ಶಿವ ಶಿವರಾತ್ರಿ. ಈ ರೀತಿ ಪದಗಳನ್ನು ಉಪಯೋಗಿಸ್ತಾ ಸಂಸ್ಕೃತ ಭಾಷೆಯನ್ನು ಯಾವ ರೀತಿ ಬಳಸಕ್ಕೆ ಬರುತ್ತೆ, ಕನ್ನಡದಲ್ಲಿ ಅದನ್ನು ಸೇರಿಸಕ್ಕೆ ಬರುತ್ತೆ ಅಂತ ತೋರಿಸ್ಕೊಡ್ತಾ. ಇಲ್ಲೂ ಹಾಗೆ ನುಡಿವೆಣ್ಣಿ ನಾಣ್ ಮಾಂಡದೋಳು ಲಕ್ಷ್ಮಣ ನಣ್ಣನ್ ಒದಗುವನು ಭಕ್ತರವಸರ ಕವರ ಗಣ ಸಹಿತ ಅವಸರಕ್ಕೆ ಅವರ ಅಗತ್ಯಕ್ಕೆ ಅಂತ. ಅವಸರ ಅಂದರೆ ಪ್ರಸಂಗ, ಅಗತ್ಯ, ಅವರ ನೆಸ್ಥಿತಿ ಯಾವಾಗಿರುತ್ತೋ ದೇವರು ಅನುಗ್ರಹ ಮಾಡಿಬಿಡ್ತಾನೆ. ಆದ್ದರಿಂದ ದೇವರ ರಕ್ಷಣೆಯ ರೀತಿ ಕೆಲವರು ಇರ್ತಾರೆ, ಎಷ್ಟೋದ್ರೆ ಹೇಳ್ತಾರೆ ಪಾಪ ನಾವು ಕಾರಿಟ್ಟಿದ್ವಿ ಮಾರಿಬಿಟ್ವಿ ಅಂತ ಹೇಳ್ತಾರೆ. ಯಾತಕ್ಕೆ ಡ್ರೈವರ್ ಬೇಡವಾದ ಬರ್ತಾರೆ ಬೇಕಾದ ಬರೋದಿಲ್ಲ. ಎಷ್ಟೋದ್ರೆ ರಿಟೈರ್ಡ್ ಪರ್ಸನ್ಸಿಗೆ ಗೊತ್ತು, ಡ್ರೈವರ್ ಇಟ್ಕೊಂಡಿರ್ತಾರೆ, ಏನೇ ಕೆಲಸ ಅಲ್ಲೇ ಕೂತಿರ್ತಾರೆ ಕೆಲಸ ಇಲ್ಲದಾಗ, ಬೇಡದ ದಿವಸ ನಾಪತ್ತೆ ಅಡ್ರೆಸ್ ಇಲ್ಲದ ಹೋಗ್ಬಿಡ್ತಾರೆ. ಅಂದರೆ ಅಗತ್ಯ ಬಂದಾಗ ಬರೋದಿಲ್ಲ, ಅವರು ಬೇರೆ ಹೊತ್ತ ಬರ್ತಾರೆ ಅಂತೇಳಿ. ಪರಮಾತ್ಮ ಹಾಗಲ್ಲ, ಅವಸರ ಗಮನಗಳ ಸಹಿತ ಯಾವಾಗ ಕೇಳಿದ್ರು ಬರ್ತಾರೆ. ಒಬ್ಬನೇ ಬರೋದು ಅವರಗಳ ಸಹಿತ, ದೇವರು ಬಂದ ರಾಜ ಒಬ್ಬನೇ ಬರ್ತಾನ? ಹಿಂದೆ ಪರಿವಾರ ಸಮೇತ ಬರ್ತಾರೆ. ದೇವರು ಪರಿವಾರ ಯಾರು? ಅಮರಗಣ, ದೇವತಾ ವೃಂದದ ಸಮೇತ ಬರ್ತಾರೆ. ದೇವತಾ ಮಂಡಲ ಅಖಂಡ ಮಂಡನ, ಇಷ್ಟು ಭರವಸೆ ಕೊಟ್ಟಾಗ ನಮಗೆ ದೇವರ ಕರುಣೆಯ ಮುಖ ಎಷ್ಟು ವಿಚಿತ್ರ ರೀತಿಯಲ್ಲಿ. ಹಿಂದೆ ಮುಂದೆ ಎಡಬಲದೆ ಒಳಹೊರ ಹಿಂದಿ ದೇಶ ಅಂತ ಹೇಳಿದ್ರೆ ವಿವರಣೆ ಇದೆ, ಬಂತು ಒಳಗೆ ಹೊರಗೆ ಹಿಂದೆ ಮುಂದೆ ಹೇಗೆ ಸಾಧ್ಯ ಅನ್ನೋದನ್ನು ಹೇಳ್ತಾರೆ. ಇದೆಲ್ಲ ತಿಳಿದಾಗ ನಮ್ಮನ್ನು ದೇವರು ಎಲ್ಲೋ ಕಾಪಾಡೋದಿಲ್ಲ, ಯಾವಾಗಲೂ ಕಾಪಾಡ್ತಾನೆ, ಎಲ್ಲೋ ಕಾಪಾಡೋದಿಲ್ಲ, ಎಲ್ಲೆಲ್ಲೂ ಕಾಪಾಡ್ತಾನೆ. ಹೊರಗೆ ಒಳಗೆ ಅಲ್ಲ, ಹೊರಗೂ ಒಳಗೂ ಕಾಪಾಡ್ತಾನೆ, ಬರೀ ಕಾಪಾಡೋದಿಲ್ಲ, ಸಂಪೂರ್ಣ ಕಾಪಾಡ್ತಾನೆ. ಟೋಟಲ್ ಪ್ರೊಟೆಕ್ಷನ್, ಬೇರೆ ಯಾರು ಟೋಟಲ್ ಪ್ರೊಟೆಕ್ಷನ್ ಅಲ್ಲ, ಯಾಕಂದರೆ ಅವರಿಗೆ ಪ್ರೊಟೆಕ್ಷನ್ ಬೇಕಲ್ಲ ಈ ಮಧ್ಯೆ. ಪರಮಾತ್ಮಂದು ಟೋಟಲ್ ಪ್ರೊಟೆಕ್ಷನ್. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ದೇವರ ಮಹಿಮೆ ಊಹಾತೀತವಾದದ್ದು. ಅಷ್ಟು ಹೇಳಿ ಮತ್ತೆ ಮುಂದುವರೆಸ್ತಾರೆ, ಕೊಟ್ಟುದನ್ನು ಇವೆಲ್ಲ ಮೊದಲೇ ಹೇಳಿದಂತೆ ಒಂದು ಸ್ವಾರಸ್ಯ, ಒಂದು ಪದ್ಯ ಒಂದು ದಿವಸ ಮುಗಿಯೋದಿಲ್ಲ ಇವೆಲ್ಲ ಕೂಡ, ಇವತ್ತು ಮುಗಿಸಲೇಬೇಕು, ಇಡೀ ಸಂಧಿನೇ ಮುಗಿಸ್ಬೇಕಾದ್ದರಿಂದ ಮುಂದೆ ಹೋಗಬೇಕಾಗ್ತೇನೆ. ಮುಂದೆ ಹೇಳ್ತಾರೆ, ಕೊಟ್ಟುದನ್ನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನೊಡು ಹೊರಿಸಿದವರೊಡು ಸಿಟ್ಟು ಮಾಡಿದ ನೇನು ಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ ಉರಿದ ರಹಿತರನು. ಮುಂದಿನ ಪ್ರತಿ ಪರಮಾತ್ಮ ಯಾರು? ಕೊಟ್ಟುದನು ಕೈಗೊಂಬ ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳ ಅಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನೊಡು ಹೊರಿಸಿದವರೊಡು ಸಿಟ್ಟು ಮಾಡಿದ ನೀನು ಹರಿ, ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ, ಮುರಿದ ರಹಿತರನ್ನು. ಹೀಗೆ ಅದರ ಅರ್ಥ. ದೇವರು ಎಷ್ಟವನು ಅಂದರೆ ಅದೀದು ಬಿಟ್ಟುಬಿಡಿ, ಕೊಟ್ಟದನು ಕೈಬೊಂಬ, ಏನು ಕೊಡ್ತಿರೋ ತಗೊಳ್ತಾನೆ ಅಂತ ಇಲ್ಲೋ, ಅದಕ್ಕೆ ಒಂದು ಸೇರಿಸ್ಕೋಬೇಕು. ನಿಷಿದ್ಧ ಪದಾರ್ಥ ಕೊಡಬಾರ್ದು, ಅದನ್ನು ಸೇರಿಸ್ಕೊಂಡಿರ್ಬೇಕು. ಆಚಾರ್ಯ ಹೇಳಿದ್ದ, ಕೊಟ್ಟದನು ಕೈಬೊಂಬ, ಏನೇನು ಕೊಟ್ಟರೆ ತಗೊಳ್ಳೋದಿಲ್ಲ. ನಿಷಿದ್ಧ ಪದಾರ್ಥ ಬಿಟ್ಟು ಯೋಗ್ಯ ಪದಾರ್ಥ ಕೊಟ್ಟರೆ ಊಟ ಕೂತಿರ್ತಾರೆ ಮಠದಲ್ಲಿ. ಏನಾರು ಬಡಿಸಿ ಅಂತ, ಏನಾರು ಬಡಿಸಿ ಏನಾರ್ಥ ಅದಕ್ಕೆ? ಇಲ್ಲಿ ಗ್ಯಾರಂಟಿ ಅಯೋಗ್ಯ ಮಾಡೋದಿಲ್ಲ, ಒಳ್ಳೇದು ಬಿಡಿಸ್ತಾರೆ ಅಂತ ಅರ್ಥ. ಆ ರೀತಿಯಲ್ಲಿ ಕೊಟ್ಟದನು ಕೈಬೊಂಬ ಅರೆಕ್ಷಣ ಸುಧಾಮ ಸಾಕ್ಷಿ. ಅದಕ್ಕೆ ಬರೀ ಅವಲಕ್ಕಿ ಒಪ್ಪಿಡಿ ಅವಲಕ್ಕಿ ತಗೊಂಡ್ರೆ ಕೊಟ್ಟದನ್ನು ಕೈಗೊಂಬ ಆಗಲಿಲ್ಲ. ಅರೆಕ್ಷಣ ಬಿಟ್ಟಗಲ ತನ್ನವರ, ಇವತ್ತು ಹೇಳ್ತಾರೆ ಎಷ್ಟೊತ್ತು ಸೆಕ್ಯೂರಿಟಿ ಎಷ್ಟೊತ್ತು ಬೇಕು ನಿಮಗೆ ಅಂತ ಕೇಳ್ತಾರೆ. ಕೇಳಿದ್ದಕ್ಕ ರೇಟ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ದೇವರಾಗಲ್ಲ, ಅರೆಕ್ಷಣ ಬಿಟ್ಟಗಲ ತನ್ನವರ. ವರ್ಕಿಂಗ್ ಅವರು ಸಾಕ್ತಿರ್ಲಿಕ್ಕೆ ಯಾರು ಪ್ಯಾಕ್ ಮಾಡಿಬಿಟ್ಟಿರ್ತಾರೆ ಆಗಲೇ. ಅವರು ಇದುವರೆ ನೋಡ್ರಿ ಎಲ್ಲ ಹೊರಗೆ ಆಗಿತ್ತಿರ್ತಾರೆ ಅಂತ ಕೇಳಿದರೆ, ಬಾಂಬಿದ್ದರ ಆಫೀಸ್ಗೆ ಹೊರಕಾಯಕ್ಕೆ ಹೋಗ್ತಿರ್ತಾರೆ ಆಗಲೇ. ಎಲ್ಲ ನಾಪತ್ತೆ ಆಗ್ತಾರೆ. ದೇವರಾಗ ಅರೆಕ್ಷಣ ಬಿಟ್ಟಾಗಲ ತನ್ನವರ. ನಾವು ಕೇಳಿದಷ್ಟು ಕೊಟ್ಟು ಅರೆಕ್ಷಣ ಇರೋದಿಲ್ಲ ಅವರು. ನಾವು ಕೇಳಿದ್ದು ಕೊಟ್ಟಿದ್ದನ್ನು ತಗೊಂಡು ಎಲ್ಲ ಕ್ಷಣ ಇರ್ತಾರಂತೆ ದೇವ್ರು. ಎಷ್ಟು ಕಂಟ್ರಾಸ್ಟ್ ಮಾಡಬೇಕು. ಅದಕ್ಕೆ ಮನುಷ್ಯರೇ ಬೇರೆ, ದೇವರೇ ಬೇರೆ. ಮನುಷ್ಯರನ್ನು ನಂಬಿದರೆ ಉಪಯೋಗ ಇಲ್ಲ, ಭಗವಂತನ ನಂಬಬೇಕು ಅಂತ ಹೇಳ್ತಾರೆ. ದೇವ್ರು ಜನಗಳನ್ನು ನಂಬಿದರೆ ಉಪಯೋಗ ಇಲ್ಲ, ಜನಾರ್ದನನ್ನು ನಂಬಬೇಕು ಅಂತ ಹೇಳೋದು ನಿದರ್ಶನ. ಕೊಟ್ಟದನ್ನು ಕೈಗೊಂಬ. ದೇವ್ರಿಗೆ ಕೂಲಿ ಇಲ್ಲಿ ಅಂತಿಲ್ಲ, ಫೀಸು ಅಂತಿಲ್ಲ. ಏನು ಕೊಟ್ಟರೋದು ಆಯ್ತಾ, ನಿಮಗೆ ತಿಳಿದುಕೊಡ್ರಿ ಅಂತ ಹೇಳ್ತಾರೆ. ನಮಗೆ ತಿಳಿಯೋದೇ ಇಲ್ಲ, ಅದು ಪದ್ಧತಿಯಾಗಿರೋದು. ತಿಳಿದುಕೊಡ್ರಿ ಅಂತ ಕೇಳಿ ತಿಳಿಯೋದೇ ಎಲ್ಲ ಬಿಟ್ಬಿಡ್ತಾನೆ. ಅರೆಕ್ಷಣ ಬಿಟ್ಟಗಲ ತನ್ನವರ ದುರಿತಗಳತ್ತುವನು ದೂರದಲ್ಲಿ. ತನ್ನವರು ಅಂತ ಯಾರಿದ್ದಾರೆ? ಭಕ್ತರು. ನಮ್ಮವರು ಅಂದರೆ ಬೇಕಾದವರು. ಅವರ ದುರಿತಗಳ ಅಟ್ಟುವನು ದೂರದಲ್ಲಿ. ದುರಿತ ಓಡಿಸಿಬಿಡ್ತಾನೆ. ದುರಿತಾರಣ್ಯ ಭಾವಕನು. ದುರಿತ ಎಂಬ ಅರಣ್ಯಕ್ಕೆ ಬೆಂಕಿ ಪರಮಾತ್ಮ. ಬೆಂಕಿ ಬರೀ ದೂರ ಸಸ್ಯದಲ್ಲಿ ಸುಟ್ಟು ಬೂದಿ ಮಾಡಿಬಿಡುತ್ತೆ, ಎಲ್ಲದನ್ನು ಬ್ಲಾಸ್ಟ್ ಮಾಡ್ತಾನೆ ಪರಮಾತ್ಮ. ಅನಿಷ್ಟಗಳನ್ನು ಯೋಚನೆ ಮಾಡಬೇಕು. ಇದಕ್ಕೆಲ್ಲ ನಿದರ್ಶನ ಬೇಕು ಅಂತ ಕೇಳಿದರೆ, ಬೆಟ್ಟ ಬೆನ್ನೋಡು ಹೊರಿಸಿದವರಳು ಸಿಟ್ಟು ಮಾಡಿದ್ದಾನೇನು ಹರಿ. ನೋಡಿ ಈಗ ಕೂರ್ವ ರೂಪ, ಬೆಟ್ಟ ಬೆನ್ನಲ್ಲಿ ಹೊರಿಸಿದ್ದು ಕೂರ್ವ ರೂಪ, ಕೈಲಿ ಹಿಡಿದಿದ್ದು ಕೃಷ್ಣ ರೂಪ, ಗೋವರ್ಧನ ಗಿರಿಯನ್ನು ಬೆನ್ನಲ್ಲಿ ಹೊತ್ತಿದ್ದು ಕೂರ್ವ ರೂಪ. ಬೆಟ್ಟ ಬೆನ್ನೋಡು ಹೊರಿಸಿದವರಳು ಸಿಟ್ಟು ಮಾಡಿದ್ದಾನೇನು ಹರಿ. ಜಾಸ್ತಿ ಲಗೇಜ್ ಕೊಟ್ಟರೆ ಏನ್ರಿ, ಮೈ ಮುರಿದೋಯ್ತು, ಈ ಪಾಟಿ ಕೊಡೋದು ಅಂತ ಕೇಳ್ತಾರೆ. ಬೆಟ್ಟ ಸಣ್ಣ ಪುಟ್ಟಲ್ಲ, ನಮಗೆ ಸಣ್ಣ ಪುಟ್ಟದೇ ಬೆಟ್ಟ ಕಂಡ ಕಾಣಿಸ್ತದೆ. ಆ್ಯಕ್ಚುಯಲ್ ಬೆಟ್ಟ ಅದಂತಿದ್ದ ಬೆಟ್ಟ ಅಲ್ಲ, ಮಂದಾರ ಪರ್ವತ. ಮಂದಾರ ಪರ್ವಕ್ಕೊಂದು ವರ, ರುದ್ರದೇವರ ವರ, ಬೇರೆ ಯಾರಿಗೂ ಎತ್ತಲಕ್ಕಾಗದೆ ಹೋಗಲಿ ಅಂತ ವರ ಇಟ್ಟಂಥದ್ದು. ಅದನ್ನು ಹೊರಿಸಿದ್ರೆ ಪರ್ವತ ಅನಾಮತ್ತೆ ಎತ್ಕೊಂಡು ಓಡಾಡ್ತಾನಲ್ಲ, ಎಷ್ಟು ಕರುನಾಳ ಲೆಕ್ಕ ಹಾಕಿ. ಅಂದರೆ ಮಂದಾರ ಪರ್ವತ ಎತ್ತಿದ್ದು ಒಂದು ಕ್ವಾಂಟಿಟೇಟಿವ್ಲಿ ಸಿಕ್ಕಾಬಟ್ಟೆ ಭಾರ, ರುದ್ರದೇವರು ವರದಿಂದ ಈ ಹೊಡೆದ ಮತ್ತೆ ಭಾರ, ಎರಡನ್ನ ಬೆನ್ನೆಲ್ಲ ಆರಾಮ ಹೊತ್ಕೊಂಡು ಹೋಗ್ತಾರಲ್ಲ. ಏನು ಕರುಣ ನಿಧಿಯೋ ಹರಿ ಮತ್ತೆ ಅದನ್ನು ಹೇಳಿದ್ದೇನೆ, ಆ ಪದ್ಯ ಎಲ್ಲದಕ್ಕೂ ಪಲ್ಲವೇ ಅದು. ಮತ್ತೆ ಏನು ಕರುಣ ನಿಧಿಯೋ ಹರಿ ಮತ್ತೇನು ಭಕ್ತ ದೀನನೋ ಇನ್ನೇನು ಈತನ ಲೀಲೆ. ಬೆಟ್ಟ ಬೆನ್ನೋಳು ಹೊರಿಸಿದವರಳು ಸಿಟ್ಟು ಮಾಡಿದ್ದಾನೆ. ಹೊರಿಸಿದವರು ಯಾರು? ಸಾಕ್ಷಾತ್ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಪೂರ್ವ ಸ್ವರೂಪಕ ಮಂದಾರ ಧಾರಿನ್ ಭೂಮಿ ವಿಧಾರಕ ದೇವ ವರೇಣ್ಯ ಅಂತ ಹೇಳ್ತಾರಲ್ಲ, ಹಾಗೆ ಪರಮಾತ್ಮ ಸಿಟ್ಟು ಮಾಡಲಿಲ್ಲ. ಅಷ್ಟೇ ಅಲ್ಲ, ಮಾಡಿದ್ದೇನು ಸಿಟ್ಟು ಮಾಡಿದನೇನೋ ಹರಿ, ಕಂಗೆಟ್ಟ ಸುರರಿಗೆ ಸುಧೆಯ ನುಡಿಸಿದ, ಮುರಿದ ರಹಿತರನು. ಅವರು ಕೇಳಿದ್ದು ಬೆಟ್ಟ ಹೊರಲಿಕ್ಕೆ ಈತ್ಕೊಂಡು ಅಮೃತವನ್ನು ಕುಡಿಸಿದಲ್ಲ ಪರಮಾತ್ಮ. ಅಮೃತವನ್ನು ಕುಡಿಸಿದೆ ಅಂದಮೇಲೆ ದೇವರು ನಮ್ಮಿಂದ ತಗೊಳ್ಳೋದು ಸ್ವಲ್ಪ, ಕೊಡೋದು ಹೆಚ್ಚು. ಆ ದೃಷ್ಟಾಂತ ಬೇಕು ಅಂತ ಪರಮಾತ್ಮ ಗೋವುಗಳನ್ನು ಇಟ್ಟಿದ್ದ. ನಾವು ಕೊಡೋದಕ್ಕೂ ಗೋವು ಕೊಡೋದಕ್ಕೂ ಅರ್ಥ ಸಂಬಂಧ ಇಲ್ಲ. ನಾವು ಕೊಡೋದು ಹುಲ್ಲು, ಅದು ಹಸು ಕೊಡೋದು ಹಾಲು, ಅದು ಹುಲ್ಲು ಕೊಟ್ಟರೆ ಗತಿ ಏನಾಗ್ತಿತ್ತು ಲೆಕ್ಕ? ನಾವು ಹುಲ್ಲು ಕೊಟ್ಟು ಅದು ಹಾಲು ಕೊಡುತ್ತೆ. ಅದು ದೇವರು ಎಷ್ಟು ನಮ್ಮ ಸುಲಭವಾದ ತೀರ ಸಾಮಾನ್ಯ ವಸ್ತುವಿಗೆ ಎಷ್ಟು ಪುರುಷಾರ್ಥ ಕೊಡ್ತಾನಲ್ಲ, ಅದಕ್ಕೆ ಗೋಪಾಲಕೃಷ್ಣ ಅಂತ ಹೇಳಬೇಕು. ಗೋ ಹೀಗೆ ಮಾಡುತ್ತೆ. ಗೋಪಾಲಕೃಷ್ಣ ಹೇಗಿರ್ಬೋದು ಅಂದರೆ, ಸುಧೆಯ ನುಡಿಸಿದ ಮುರಿದ ರಹಿತರನು. ಸುಧೆಯನ್ನು ಟೀಕರಾರ ಹಾಗೇನೆ ಅವರು ಕಥೆ ಹೇಳ್ತಾರೆ. ಅವರು 12 ವರ್ಷ ತಪಸ್ಸು ಮಾಡಿದ್ರಂತೆ ಸಂಧ್ಯಾವಳಿಯಲ್ಲಿ. ದಿವಸ ಏನು ಗೊತ್ತೇನು ಆಹಾರ ಅವರಿಗೆ? ದಿವಸ ಬರೀ ಪಂಚಗವ್ಯ, ಕೆಳಗೆ ಬಿದ್ದ ಎಲೆಗಳು, ಒಣಗಿದ ಎಲೆಗಳು ಮತ್ತು ಒಣಗಿದ ಹುಲ್ಲು ಒಣಗಿದ ಎಲೆ ಪಂಚಗವ್ಯ ತಿದ್ದು ನ್ಯಾಯಸುಧ ಬರೀತಾರೆ. ನೆಟ್ಟಿರ್ಬೇಕು ನ್ಯಾಯಸುಧ ಅಂದರೆ ಅಮೃತ. ಅವ ಕರೆಕ್ಟ್ ಅರ್ಥ ಆಗ ಅವ್ರು ಗೋರೂಪದಲ್ಲಿ ಇದ್ರಲ್ಲ, ಪ್ರಾಕ್ಟೀಸ್ ಆಗಿತ್ತು ಅವರಿಗೆ. ಗೋರೂಪದಲ್ಲಿದ್ದಾಗ ಈ ಹುಲ್ಲು ತಿಂದು ಹಾಲು ಕೊಟ್ಟ ಅಭ್ಯಾಸ ಆಗಿತ್ತಲ್ಲ, ಅದಕ್ಕೇ ಇಲ್ಲಿ ಹುಲ್ಲು ಬಣ್ಣ ಇದು ತಿಂದುಬಿಟ್ಟು ಸುಧ ಕೊಟ್ಟು ನ್ಯಾಯಸುಧಾನೇ ಕೊಟ್ಟುಬಿಟ್ಟು. ಭಗವದ್ಭಕ್ತರೇ ನ್ಯಾಯಸುಧ ಕೊಡಬೇಕಾದ್ರೆ ಭಗವಂತ ಸುಧೆಯನ್ನು ಉಣಿಸಿದ. ನಮಗೆ ನ್ಯಾಯಸುಧಿಯನ್ನು ಉಣಿಸ್ತಾನೆ ಪರಮಾತ್ಮ, ಅದನ್ನು ಅನುಗ್ರಹ ಬೇಡಿಕೊಂಡ್ರೆ. ಮುರಿದ ರಹಿತರನು, ಅರಿತರನು, ಅವರಿಗೆ ಅಹಿತರಿದ್ದಲ್ಲ ರಾಕ್ಷಸರು, ಅವ್ರನ್ನೆಲ್ಲ ಕೊಂದು ಹಾಕ್ತಾನೆ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅರ್ಥ ಇದೆ ನಮಗೆಲ್ಲ. ಬುದ್ಧಿವಂತರು ಪ್ರಶ್ನೆ ಕೇಳಿಬಿಡ್ತಾರಾಗಲೇ. ಅಲ್ರಿ, ಬೆಟ್ಟ ಬೆನ್ನಡಿ ಹೊರಿಸಿದ್ದು ಸರಿನೇ ಪೂರ್ವ ರೂಪ, ಆದರೆ ಅಮೃತ ಕೊಟ್ಟಿದ್ದು ಪೂರ್ವ ರೂಪ ಅಲ್ಲ, ಅದು ಮೋಹಿನಿ ರೂಪ. ಹರಿಕಥಾಂಶ ಒಂದು ಕರೆಕ್ಷನ್ ಮಾಡಬೇಕಾಗ್ತದೆ ಅಂತ ತಿಳ್ಕೊಂಡ್ಬಿಡ್ಬೋದು. ಆ ರೂಪನೇ ಈ ರೂಪನೇ ಬೇರೆ. ರಾಮದೇವರು ಕಂಸನ ರಾಮದೇವರು ಕೊಂದ್ರದ್ದು ಸರಿ ಹೋಗುತ್ತಾ? ಕಂಸನನ್ನ ಕೃಷ್ಣದೇವರು ಕೊಂದ್ರು ಅಂತಾನೆ ಹೇಳಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ತಸ್ಯ ರೂಪೇ ಶ್ವಭೇದ, ಪರಮಾತ್ಮ ರೂಪ ರೂಪಗಳಿಗೆ ಭೇದ ಇಲ್ಲ. ಅದಕ್ಕಾಗಿಯೇ ಪೂರ್ವರೂಪವನ್ನು ಧರಿಸಿದ, ಅಮೃತವನ್ನೂ ಕೊಟ್ಟ. ಅದನ್ನು ದಾಸರು ಹೆಂಡಿರ ನಾಡು ಅಡಿ ಕನ್ನಿಕೆ ಅಂತ ಹೇಳಬೇಕಾದ್ರೆ ಗಂಡನಿಲ್ಲದ ಹೆಂಗಸು ಈ ಕನ್ನಿಕೆ ಗುರುದಾಸ ದೇವ್ರ ನಾಮ. ಎಂಥ ಹೆಂಗಸು ಅಂತ ಹೆಂಡನನ್ನು ಆಡ್ತಾರೆ. ಈ ಹೆಂಗಸಿಗೆ ಹೆಂಡನರಿದ್ದಾರೆ, ಗಂಡ ಇಲ್ಲದ ಹೆಂಗಸು ಅಂದ್ರೆ ನಾರಾಯಣ. ಆತ ಎಲ್ಲ ಜಗತ್ತಿಗೆ ಅವನು. ಆದ್ದರಿಂದ ಹೆಂಡಿರ ನಾಡು ಅಡಿ ಕನ್ನಿಕೆ ಸುರ ಹೇಳ್ತಾರೆ. ಸುರರು ಹಸುರು ಚಿರಾಂಗುಜಿಯ ಮಜಿಸಲು ಪೂರ್ವ ರೂಪದಿ ಮಂದರವ ಧರಿಸಿದ ಕನ್ನಿಕೆ ಅಂತ. ಮೋಹಿತ ರೂಪದಿಂದ ಅಮೃತವನ್ನು ಉಣಿಸಿದ ಕನ್ಯಕೆ. ರೂಪರೂಪಗಳು ಭೇದ ಇಲ್ಲ, ಆದ್ದರಿಂದ ಹೇಳಿದರೆ ಏನು ಸರಿ ಹೋಗುತ್ತೆ ತಪ್ಪಲ್ಲ ಅಂತ ಹೇಳೋದಕ್ಕೆ ಮುರಿದ ರಹಿತರ ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಜಿ ಕಮಲವ ನಂಬಿ ಸ್ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡಿದ ಅಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದನು. ಮುಂದಿನ ಪದ್ಯ ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನ ಅಂಧ್ರಿ ಕಮಲವ ನಂಬಿ ಸ್ತುತಿಸುವರ ಕಾಯ್ದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡಿದ ಅಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದನು. ಇದು ಅದರ ಬಿಡಿಸಿದ ರೂಪ. ಇಲ್ಲಿ ಪ್ರಾಬ್ಲಮ್ ಇದೆ, ಸುಮ್ಮನೆ ಓದಿದ್ರೆ ಗೊತ್ತಾಗೋದಿಲ್ಲ. ಎಷ್ಟೋ ಶಾಸ್ತ್ರ ಸುಮ್ಮನೆ ಓದ್ತಾರೆ ಪ್ರಾಬ್ಲಮ್ ಬರೋದಿಲ್ಲ. ಅರ್ಥ ಮಾಡಿಕೊಂಡು ಹರಿದಾಸ ಸಾಹಿತ್ಯ ದೊಡ್ಡ ಕಬ್ಬಿಣದ ಕಡಲೆ ಇದ್ದಾಗ ಖೇದ ಮೋದ ಜಯಾಪ ಜಯಗಳಿಲ್ಲ. ಇಲ್ಲೇ ಪ್ರಾಬ್ಲಮ್ ಇರೋದು. ಖೇದ ಇಲ್ಲ ಓಕೆ, ಮೋದ ಇಲ್ಲ ಅಂತ ದೇವರಿಗೆ ಅರ್ಥ ಆಯ್ತಾ? ಖೇದ ದುಃಖ ಇಲ್ಲ ಸುಖನೂ ಇಲ್ಲ ದೇವರಿಗೆ. ಇದಿಟ್ಕೊಂಡೆ ನಿರ್ಗುಣ ಬ್ರಹ್ಮನ ಕಾನ್ಸೆಪ್ಟ್ ಮಾಡಿಕೊಂಡಿದ್ದು. ಖೇದ ಇಲ್ಲ ಮೋದ ಇಲ್ಲ ಜಯಾಪಜಯ ಜಯ ಇಲ್ಲ ಅಪಜಯ ಇಲ್ಲ ಒಪ್ಪಡ ಜಯ ಇಲ್ಲ ಅಂದ್ರೆ ಕತೆ ಮುಗಿತಲ್ಲ. ಖೇದ ಮೋದ ಜಯಾಪಜಯ ಹೇಳ್ತ ಬದಲಾದ ದೋಷಗಳಿಲ್ಲ. ಜಯ ದೋಷದ ಮೋದ ದೋಷನ ದೇವರಿ ದೋಷಗಳಿಲ್ಲ. ಆಗ ಶಾಸ್ತ್ರ ಬೇಕಿಲ್ಲದ್ರೆ ಹರಿದಾಸ ಸಾಹಿತ್ಯ ಅರ್ಥ ಆಗೋದಿಲ್ಲ. ವ್ಯಾಸ ಸಾಹಿತ್ಯದ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ ಹೋದರೆ ಹರಿದಾಸ ಸಾಹಿತ್ಯ ಅಪಾರ್ಥಕ್ಕೆ ಕಾರಣ ಆಗುತ್ತೆ. ಇವ್ರ ಅದ್ವೈತ ಹೇಳಿದ್ರೆ ಕಾಣುತ್ತೆ ದಾಸರು. ಅಲ್ಲ, ದೇವರಿಗೆ ಖೇದ ಇಲ್ಲ ನಮಗೆ ಗೊತ್ತು, ಖೇದ ಅನ್ವಾಂಟೆಡ್. ದೇವರಿಗೆ ಮೋದ ಇಲ್ಲ. ಆಚಾರ ಅರ್ಥ ಬರೀತಾರೆ ಮೋದ ಶಬ್ದಕ್ಕೆ, ಲೌಕಿಕ ಸುಖವನ್ನು ಮೋದ ಅಂತ ಕರೀತಾರೆ. ದೇವರಿಗೆ ಲೌಕಿಕ ಸುಖ ಇಲ್ಲ, ಅದಕ್ಕೆ ಅಲೌಕಿಕ ಸುಖ ಇದೆ. ಆದ್ದರಿಂದ ದೇವರಿಗೆ ಅದಕ್ಕೆ ದೋಷಗಳಿಲ್ಲ. ದೋಷರೂಪದ ಮೋದ ದೇವರಿಗಿಲ್ಲ. ದೋಷರೂಪದ ಮೋದ, ದೋಷರೂಪದ ಮೋದ ಯಾವುದು? ಏಹಿ ಸಂಸ್ಪರ್ಶಯ ಭೋಗಾ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೇ ಬುಧ. ಭೌತಿಕ ಸುಖವನ್ನು ಮೋದ ಅಂತ ಕರೀತಾರೆ. ದೇವರಿಗೆ ಭೌತಿಕ ಸುಖ ಇಲ್ಲ, ಅಪ್ರಾಕೃತ ಸುಖ. ಅದಕ್ಕೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಆದ್ದರಿಂದ ದೇವರಿಗೆ ಖೇದ ಇಲ್ಲ, ಮೋದ ಇಲ್ಲ, ಜಯ ಇಲ್ಲ, ಅಪಜಯ ಇಲ್ಲ. ಅಪಜಯ ಇಲ್ಲ ಸರಿ, ಜಯ ಇಲ್ಲ ಯಾಕೆ ಕೇಳ್ತಾರೆ ಅಂದರೆ ಲೌಕಿಕ ಜಯ ದೇವರಿಗಿಲ್ಲ, ಅಲೌಕಿಕ ಜಯ ದೇವರಿಗೆ. ಲೌಕಿಕ ಜಯ ಏನು ಮಾಡುತ್ತೆ ಗೊತ್ತಾ? ರಿಸ್ಕ್ ಇದೆ ಅಲೌಕಿಕ ಜಯದವರು. ಕೊನೆಯ ಓವರ್ವರೆಗೂ, ಲಾಸ್ಟ್ ಬಾಲ್ವರೆಗೂ ಡಿಸೈಡ್ ಆಗಿರ್ತಾರೆ. ಲಾಸ್ಟ್ ಬಾಲ್ವರೆಗೂ ಯಾರು ಗೆಲ್ತಾರೆ ಗೊತ್ತಿಲ್ಲ. ಬೈ ಚಾನ್ಸ್ ಗೆದ್ರೆ ಹಬ್ಬ ಗೆದ್ದ ಅಂತ ಅವನಿಗೆ. ಎರಡು ಪಕ್ಷದವ್ರಿಗೆ ಸ್ಟಿಲ್ ಒಂದು ಓಪನ್ ಇದೆ. ದೇವ್ರದ್ದು ಆಗಲ್ಲ, ಡಿಸೈಡೆಡ್ ವಿಕ್ಟರಿ, ಶೂರ್ ವಿಕ್ಟರಿ, 100% ಗ್ಯಾರಂಟಿ. ಅದಕ್ಕೆ ಅಂಥ ಜಯ ದೇವರಿಗಿಲ್ಲ, ಶೂರ್ ಜಯ ದೇವರಿಗೆ. ಜಿತಂತೆ ಪುಂಡರಿ ಕಾಕ್ಷ, ಜಿತಂತೆ ವಿಶ್ವಭಾವನ, ಜಿತಂತೆ ಸ್ತೋತ್ರ ಇರೋದೇ ಅದಕ್ಕೋಸ್ಕರ. ವಸಿ ವಸಿ ರಕಸ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಮ್ನಮಾಪಿ ರಮಾಪತಿ. ಈ ಮಾತು ಕೇಳಿದವರಿಗೆ ದೇವರ ಮಹಿಮೆ ಎಷ್ಟು ದೊಡ್ಡದು ಅಂದರೆ ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ. ಅರ್ಥ ಮಾಡಿಕೊಂಡ್ರೆ ಜಯದ ಬೇರೆ, ಹಿರಣ್ಯಕಶಿಪು ಜಯ ಬಂತು, ಒಂದೇ ಸೋತ. ಎಂದೂ ಸೋಲದ ಜಯ ಪರಮಾತ್ಮನ. ಹಿರಣ್ಯಕಶಿಪು ಸೋತ, ಮನೆಯಲ್ಲಿ ಸೋತ, ಮಗನಿಗೆ ಸೋತ, ಇದ್ದಲ್ಲೇ ಪ್ರಾಣ ಕಳ್ಕೊಂಡು. ರಾವಣ ಏನೇನೋ ಮಾಡ್ದ ಕವಿಗುರುಪದ ಭಗವಂತ. ಹೀಗಂದ್ರೆ 10,000 ಯೋಜನೆ ದೂರ ಹೋಗಿ ಬಿದ್ದ ಅವನು. ಇದೆಂಥ ಜಯ? ರುದ್ರದೇವರು ಬೆಟ್ಟ ಒತ್ತಿದ್ರೆ 20 ಕೈ ಸಿಕ್ಕಾಕೊಂಡ್ಬಿಟ್ಟು ಜಯನ ಇದೆಲ್ಲ ಅವೆಲ್ಲ ಅಲ್ಲ. ಪರಮಾತ್ಮನ ಹೆಸರು ಯಾವಾಗಲೂ ಜಯ. ವಿಷ್ಣು ಸಹಸ್ರ ಅಂದರೆ ಜಯ ಅಂತ ಭಗವಂತನ ಹೆಸರು. ಆದ್ದರಿಂದ ಇಂಥ ಜಯ ದೇವರಿಗಿಲ್ಲ. ಖಚಿತವಾದ ಅಪ್ರಾಕೃತ ಜಯ ಉಂಟು, ದೋಷರೂಪದ ಜಯ ದೇವರಿಗಿಲ್ಲ. ಕೆಲವರು ಇರ್ತಾರೆ ಪಾಸಲ್ಲಿ ಎರಡು ವಿಧ, ಕಾಪಿ ಹೊಡೆದು ಪಾಸ್ ಹೋಗ್ತಾರಲ್ಲ ಆ ಟೈಪ್, ಅದು ದೇವರಿಗಿಲ್ಲ ಅಂತ. ಬರೀ ಮೆರಿಟ್ ಸ್ಟೂಡೆಂಟು ಓದಿ ಪಾಸ್ ಆಗ್ತಾರೆ, ಇನ್ನೊಬ್ಬನು ಕಾಪಿ ಹೊಡೆದು ಪಾಸ್ ಆಗ್ತಾನೆ. ಕಾಪಿ ಹೊಡೆದಕ್ಕೂ ಇವ್ರ ಕೆಲವರು ಬರೋದಿಲ್ಲ, ಡೈರೆಕ್ಟ್ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದು ಡೈರೆಕ್ಟ್ ಸರ್ಟಿಫಿಕೇಟ್ ಅದ್ರ ಮಾಡ್ಬಿಡ್ತಾರೆ, ಅವ್ನು ಪಾಸ್ ಇದ್ದಿಲ್ಲ ಇಲ್ಲ. ಇವೆಲ್ಲ ಓದು ಅಂತ ಕರೀತಾರ? ದೇವರಿಗೆ ಅಂಥದ್ದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ. ಈ ಮಾತನ್ನ ಉಪನಿಷತ್ತಿನ ಮಾತನ್ನ ದಾಸರಿಟ್ಟಿರೋದು. ಮುಕ್ತನಾಗ್ತಾ ಅಪರೋಕ್ಷ ಜ್ಞಾನಿ ಆಗ್ತಾನಲ್ಲ, ಮುಕ್ತನಾಗ್ತಾನಲ್ಲ, ಅವನಿಗೆ ಪ್ರಿಯ ಅಪ್ರಿಯಗಳಿಲ್ಲ ಅಂತ ಹೇಳ್ಬಿಡ್ತಾರೆ. ಭಗವದ್ಗೀತೆ ಹೋಗಿ, ಯಾವಾಗಲೂ ಕೂಡ ಬುದ್ಧಿ ಜ್ಞಾನ ಬಂದ ಮೇಲೆ ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತಿ. ಜ್ಞಾನ ಬಂದವನು ಸುಕೃತ ದುಷ್ಕೃತಿ ಎರಡು ಬಿಟ್ಟುಬಿಡ್ತಾನೆ, ದುಷ್ಕೃತ ಬಿಡ್ತಾನೆ ಒಪ್ಪಣ ಸುಕೃತ ಬಿಡ್ತಾನೆ ಅಂತ ಏನರ್ಥ? ಇದೆಲ್ಲ ಒಂದೇ ಕೆಟಗರಿ. ಅಂದರೆ ನಮ್ಮ ಸುಕೃತ ಅಂದರೆ ಲೋಕದ ಸುಕೃತವನ್ನು ಜ್ಞಾನಿ ಒಪ್ಪೋದಿಲ್ಲ, ಅದೇ ರೀತಿಯೇ ಲೋಕದ ಜಯ ಜ್ಞಾನಿ ಬೇಕಿಲ್ಲ. ಲೋಕದ ಪ್ರಿಯ ಪ್ರಿಯನೂ ಬೇಡ, ಅಪ್ರಿಯನೂ ಬೇಡ, ಅಪ್ರಿಯ ಯಾರಿಗೂ ಬೇಡ, ಲೋಕದ ಪ್ರಿಯ ಜ್ಞಾನಿಗೆ ಬೇಡ, ಲೋಕದ ಪ್ರಿಯ ಜ್ಞಾನಿ ಬೇಡ. ಪ್ರಹ್ಲಾದನಿಗೆ ಅಷ್ಟೆಲ್ಲ ಆಟಪಾಠಗಳು ಕರೆದು ಬರ್ತಿದ್ದಿಲ್ಲ. ನೆಸ್ತ ಕ್ರೀಡನಕೋ ಬಾಲ ಜಡಭತ್ ತನ್ಮನಸ್ತಯ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀಶ. ಆದ್ದರಿಂದ ಭೌತಿಕವಾದ ಸುಖ ಜ್ಞಾನಿಗಳಿಗೆ ಬೇಡ, ಆದ್ದರಿಂದ ಅಂಥ ಪ್ರಿಯ ಬೇಡ, ದೇವರಿಗೂ ಅದು ಬೇಡ. ಅಷ್ಟೆ ಪ್ರಿಯ ಪ್ರಿಯ ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ. ಅದಕ್ಕೆ ಕಾರಣ ಯಾತಕ್ಕೆ ಅಂದರೆ ಜ್ಞಾನಮಯ. ಅಜ್ಞಾನ ಇದ್ರೆ ಅವೆಲ್ಲ ಬರುತ್ತೆ, ಜ್ಞಾನಮಯ. ಯಾವ ಕಾಲಕ್ಕೂ ಪರಮಾತ್ಮನಿಗೂ ಜ್ಞಾನಕ್ಕೂ ದೂರ ಇಲ್ಲ, ಅದಕ್ಕೆ ಚಿನ್ಮಯ. ಸಾದರದಿ ತನ್ನಂಗ್ರಿ ಕಮಲವ ನಂಬಿ ಸ್ತುತಿಸುವರ ಕಾದುಕೊಂಡಿಹ. ಯಾರು ಆದರದಿ ಭಕ್ತಿಯಿಂದ ತನ್ನ ಪಾದ ಕಮಲವನ್ನ ನಂಬಿ ಸ್ತೋತ್ರ ಮಾಡ್ತಾರೆ ಅವ್ರನ್ನ ಕಾದುಕೊಂಡಿಹ. ಪರಮಾತ್ಮ ಯಾವಾಗಲೂ ಕಾದುಕೊಂಡಿಹ ಅಂತ ಕಾಯ್ತಾ ಇರ್ತಾರೆ, ಯಾವಾಗಲೂ ಕಾಯ್ತಾ ಇರ್ತಾರೆ. ಪರಮ ಕರುಣ ಮಹೋದಧಿಯು ರಾಯರು ತಡೆಗಟ್ಟಕ್ಕಾಗಲಿಲ್ಲ ದಾಸರಿಗೆ. ಮೊದಲು ಕರುಣಾಳು ಅಂದರು, ಕರುಣಾ ಸಮುದ್ರ ಅಂದರು, ಕರುಣಾನಿಧಿ ಅಂದರು. ಈಗ ಹೇಳ್ತಾರೆ ಪರಮ ಕರುಣ ಮಹೋದಧಿ, ಪರಮ ಕರುಣದ ದೊಡ್ಡ ಸಮುದ್ರ ಅಂತ ಹೇಳ್ತಾರೆ. ಕರುಣಾ ಸಮುದ್ರ ಅಲ್ಲ, ಕರುಣಾ ಸಮುದ್ರ ಹರಿ. ಈಗ ಕರುಣ ಮಹಾ ಉದಧಿ, ಕರುಣೆಯ ದೊಡ್ಡ ಸಾಗರ ಪರಮಾತ್ಮ. ಅದನ್ನು ಯಾರೂ ಇರಲಿಕ್ಕಾಗೋದಿಲ್ಲ, ಅಷ್ಟು ದೊಡ್ಡವರು ದೇವರು. ಇನ್ಯಾರಿಗೂ ಕರುಣೆಯೇ ಇರುವ ಜನಗಳಿದ್ದಾರೆ, ಸ್ವಲ್ಪ ಕರುಣೆ ಇರಬಹುದು, ಒಂದು ಕರುಣೆಗೆ ಮಿತಿ ಇರಬಹುದು, ದೇವರ ಕರುಣೆಗೆ ಮಿತಿ ಇಲ್ಲ. ಈ ಕರುಣೆ ಕರುಣೆಯನ್ನು ಇಷ್ಟು ವರ್ಣನೆ ಮಾಡಿದ ನಮಗೆ ಜ್ಞಾಪಕ ಆಗತ್ತೆ. ದಾಸರಿಗೆ ಮುಖ್ಯ ಸ್ಫೂರ್ತಿ ಬಂದಿದ್ದು ಎಲ್ಲಿಂದ ಈ ಕರುಣಾಸಂಧಿಗೆ ಅಂದರೆ ದ್ವಾದಶ ಸ್ತೋತ್ರದಿಂದ. ಕರುಣಾ ಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯಮೇತೆ ಅವನ ಶ್ರೀಪತಿ ರಪ್ರತಿರತಿ ಕೇಶಾದಿ ಭವಾದೇ ಕರುಣಾ ಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯಮೇತೆ. ಕರುಣಾಸಂಧಿ ಅಂದರು ಒಂದೇ, ಆಚಾರ್ಯ ದ್ವಾದಶ ಸ್ತೋತ್ರದ ಒಂದು ಪದದ ವಿವರಣೆ ಅಂದರು ಒಂದೇ. ಆದ್ದರಿಂದ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯಕ್ಕೆ ವ್ಯಾಖ್ಯಾನ ರೂಪವಾದ ಸಾಹಿತ್ಯ. ಕರುಣಾಪೂರ್ಣ ಕರುಣೆಯಿಂದ ತುಂಬಿದವನು ಮಹೋ ಕರುಣ ಮಹೋದಧಿಯು ತನ್ನವರು ಮಾಡಿದ ಅಪರಾಧಗಳ ನೋಡದರೆ ಸಲಹುವ ಸರ್ವಕಾಮದ. ತನ್ನವರು ಮಾಡ್ತಕ್ಕಂಥ ಅಪರಾಧಗಳನ್ನು ಗಮನಿಸೋದಿಲ್ಲ, ಪರಮಾತ್ಮ ಕಾಪಾಡ್ತಾನೆ. ಸರ್ವಕಾಮದ ಕೇಳಿದ್ದನ್ನೆಲ್ಲ ಕೊಟ್ಟು ಕಾಪಾಡ್ತಾನೆ, ಯೋಚನೆ ಮಾಡಬೇಕು. ಈ ರೀತಿ ಭಾವನೆ ಬಂದರೆ ದೇವರ ಹತ್ರ ಭಾರಿ ಸುಲಭ ಆಗುತ್ತೆ, ಭಾರಿ ಸಿಟ್ರಿ, ಭಾರಿ ಹುಷಾರು. ಹೋದರೆ ಎಷ್ಟಂದರೆ ಎಷ್ಟು ಇದ್ರೆ ತಲೆ ತೆಗಿತಾರೆ ಅಂದರೆ ಯಾರೂ ಹೋಗೋದಿಲ್ಲ. ಆ ರಿಸ್ಕ್ ಫ್ಯಾಕ್ಟ್ರಿ ಇದೆಯಲ್ಲ, ಎಲ್ಲ ಕಡೆ ರಿಸ್ಕ್ ಇದೆ, ಪ್ರತಿಯೊಂದು ರಿಸ್ಕ್ ಇದೆ. ಟೋಟಲಿ ರಿಸ್ಕ್ ಫ್ರೀ ಅಂದರೆ ದೇವರೊಂದೇ, ಟೋಟಲಿ ರಿಸ್ಕ್ ಫ್ರೀ. ಯಾವ ಕಾಲಕ್ಕೂ ದೇವರ ಅಪಾಯವಿಲ್ಲದಿರತಕ್ಕಂಥ ಏಕಮಾತ್ರ ವ್ಯಕ್ತಿ ಭಗವಂತ. ಅಂಥವನ್ನು ಬಿಟ್ಟು ಫುಲ್ಲ ರಿಸ್ಕ್ ಇರದ ಮನುಷ್ಯ ಹಿಡಿತಾನಲ್ಲ, ಎಷ್ಟು ತಪ್ಪೋದು. ವಿಷಯಗಳು ಅಂತ ಏನು ಗೊತ್ತಾ, ವಿಷಗಳು ಅಂತ ಕರೀತು. ವಿಷಯ ಅಂದರೆ ವಿಷ ಇದ್ದಾಗ ಅದರಲ್ಲೇ ವಿಷಯ, ವಿಷಯದಲ್ಲೇ ವಿಷ ಸೇರಿಸ್ಬಿಟ್ಟಿದ್ದಾರೆ ಭಗವಂತ. ಅದನ್ನು ಅಮೃತ ಅಂತ ತಿಳ್ಕೊಂಡಿದ್ದಾನೆ ಮನುಷ್ಯ. ಆ ನಿಜವಾದ ಅಮೃತ ಅಂದರೆ ಕೃಷ್ಣಾಮೃತ ಮಹಾರ್ಣವ, ಕೃಷ್ಣ ಅಮೃತ ಮಹಾರ್ಣವ ಅಂತ. ಆತನನ್ನು ಹಿಡಿದು ಬದುಕಬೇಕೇ ಹೊರತು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದಾಸರು. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ. ಸಾದರತಿ ತನ್ನಂಗ್ರಿ ಕಮಲವ ನಂಬಿ ಸ್ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ಅಂತ ಹೇಳಿ ತನ್ನವರು ಮಾಡಿದ ಅಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದ. ಅಪರಾಧ ಕ್ಷಮಿಸ್ತಾನೆ, ಆದ್ದರಿಂದ ನಿಶ್ಚಿಂತಿಯಾಗಿರುವ ನಾ ಕೇಳೋದೇ ಹಾಗೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನೆ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಈ ಮಾತಿಗೆ ಅರ್ಥ ಬರೋದಾಗ ನಾವು ಕೇಳಿದ್ರೆ ಕ್ಷಮಿಸ್ತಾರೆ ಅಂದರೆ ಖಂಡಿತ ಕ್ಷಮಿಸ್ತಾರೆ. ಒಂದಕ್ಕೆ ನಾವು ಕೇಳಬೇಕಷ್ಟೇ, ಅದು ಮುಖ್ಯ. ಇಲ್ಲ ಹೋದರೆ ಕ್ಷಮಿಸೋದಿಲ್ಲ, ಎಲ್ಲರ ಅಪರಾಧ ಕ್ಷಮಿಸೋದು ಅರ್ಥನೇ ಇಲ್ಲ. ಎಲ್ಲರ ಅಪರಾಧವನ್ನು ಕ್ಷಮಿಸೋದಾದರೆ ಅರ್ಥ ಇಲ್ಲ. ಪ್ರಾರ್ಥನೆ ಮಾಡಿದವರ ಅಪರಾಧವನ್ನು ಕ್ಷಮಿಸ್ತಾನೆ, ಆದ್ದರಿಂದ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜವಾಬ್ದಾರಿ ಇರೋದರಿಂದ ಮಾಡಲೇಬೇಕು ಅಂತ. ಇಷ್ಟೆಲ್ಲ ಹೇಳ್ತೀರಿ, ಇವೆಲ್ಲ ಥಿಯರಿಗಳಾಯಿತು. ದೇವರು ಎಲ್ಲೆಲ್ಲಿ ಕಾಪಾಡಿದ್ದಾರೆ ತೋರಿಸಿರಿ ಅಂತ ತಕ್ಷಣ ಒಟ್ಟಿಗೆ ಲಿಸ್ಟ್ ಕೊಟ್ಬಿಡ್ತಾರೆ. ಮೀನ ಕೂರ್ಮ ವರಾಹ ನರ ಪಂಚಾನನ ಅತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಧೇನುಕಾಸುರ ಪಥನ ತ್ರಿಪುರರ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಸಲಹಿತ ಸಕಲ ಸುಜನರ ದಶಾವತಾರ ವರ್ಣನೆ ಮಾಡ್ತಾರೆ. ಹತ್ತು ಅವತಾರಗಳಲ್ಲಿ ದೇವರು ಏನು ಮಾಡಿದ್ದಾನೆ ನೋಡಿ. ಮೀನ ನಾನು ಕನ್ನಡದಲ್ಲಿ ಮೀನು, ಸಂಸ್ಕೃತದಲ್ಲಿ ಮೀನ ಅಷ್ಟೇ ಬರ್ತದೆ. ಸಂಸ್ಕೃತ ಎಷ್ಟೋ ಬದಲು ಕನ್ನಡಕ್ಕೆ ಸಿಂಪಲ್ ಆಗಿ ಬಂದ್ಬಿಡ್ತಾರೆ. ಮೀನ ಮೀನು, ನೀರ ನೀರು, ನೀರು ಒಂದು ಸಂಸ್ಕೃತ ಪದ, ಹೂ ಸೇರಿಸಿರ್ತಾರೆ ನೀರ ನೀರು ಅಷ್ಟೇ. ಫೋನ್ ಫೋನು, ರೈಲು ರೈಲು, ಸಿಂಪ ಹೂ ಸೇರಿಸಿದ ತಕ್ಷಣ ಕನ್ನಡ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮೀನ ಸಂಸ್ಕೃತ ಪದ, ಮೀನು ಕನ್ನಡ ಆಗಿಬಿಡುತ್ತೆ. ಮೀನ ಕೂರ್ಮ ಇಷ್ಟೊತ್ತು ಹೇಳಿದ್ರಲ್ಲ ಬೆಟ್ಟ ಬೆನ್ನೋಳು ಹರಿಸಿದ ಬರೋಳು, ಅದು ಆಮೇಲೆ ವರಾಹ, ವರಾಹ ರೂಪ. ನರ ಪಂಚಾನನ, ನರ ಅಂದರೆ ನರ, ಪಂಚಾನನ ಅಂದರೆ ಸಿಂಹ, ನರಸಿಂಹ ಅಂತ ಅರ್ಥ. ನರ ಪಂಚಾನನ ನರಸಿಂಹ, ನರ ಪಂಚಾನನ ಅತುಳ ಶೌರ್ಯ ವಾಮನ, ಅತುಳ ಶೌರ್ಯವನ್ನು ತೋರಿಸಿದ ವಾಮನರೂಪಿ ಪರಮಾತ್ಮ. ರೇಣುಕಾತ್ಮಜ, ಸಾಕ್ಷಾತ್ ಪರಶುರಾಮ ರೂಪ ರೇಣುಕಾತ್ಮ. ತಾಯಿ ಹೆಸರು ರೇಣುಕ ಅಂತೇಳಿ, ಅದಕ್ಕೆ ರೇಣುಕಾತ್ಮಜ. ರಾವಣಾದಿ ನಿಶಾಚರ ಧ್ವಂಸಿ ರಾಮದೇವರು, ರಾವಣ ಮೊದಲಾದ ನಿಶಾಚರ ಧ್ವಂಸ ಮಾಡಿದ ರೂಪ ರಾಮರೂಪ. ಧೇನುಕಾಸುರ ಪಥನ, ಇಲ್ಲಿ ಪ್ರಾಬ್ಲಮ್ ಆಯಿತು. ಧೇನುಕಾಸುರ ಪಥನ, ಧೇನುಕಾಸುರ ಕೊಂದಿದ್ದು ಭಾಗವತದ ಪ್ರಕಾರ ಬಲರಾಮದೇವರು. ಇಲ್ಲಿ ಹೇಳ್ತಾರೆ ಧೇನುಕಾಸುರ ಕೃಷ್ಣನೇ ಹೇಳ್ತಾರೆ, ಅಂದರೆ ಬಲರಾಮನ ದಶಾವತಾರ ಸೇರಿಬಿಡ್ತಾರ ಅಂತ ಪ್ರಶ್ನೆ ಬರಬಹುದಾಗಿದೆ. ರಾಮಾನುಜ ಪಂಥದಲ್ಲಿ ದಶಾವತಾರದಲ್ಲಿ ಬಲರಾಮದೇವರು ಸೇರಿಸಿಬಿಡ್ತಾರೆ, ಬುದ್ಧ ರೂಪನ ತೆಗೆದುಹಾಕಿಬಿಡ್ತಾರೆ. ಇದು ವಿಚಿತ್ರ ಕಲ್ಪನೆ. ಮತ್ತೆ ಹಾಗೆ ಕಾಡುತ್ತಲ್ಲ ಅಂದರೆ ಅಲ್ಲ, ಇದು ಹೇಳಿರೋದು ಕೃಷ್ಣ ಕೃಷ್ಣಾಟ್ಟ ಸೀತಾರಾಮ ಸ್ತೋತ್ರದ ಪದ ಧೇನುಕಾಸುರ ಭಂಜನ, ಧೇನುಕಾಸುರ ಮಥನ, ಪಂಚರಾತ್ರದ ಮಾತು. ಕೊಂದಿದ್ದು ಬಲರಾಮದೇವರು ಹೌದು, ಆದರೆ ಕೊಲ್ಲಕ್ಕೆ ಸಾಧ್ಯವಾಗಿದೆ ಅದಕ್ಕೆ ಗೊತ್ತ. ಒಡಗೆ ಶುಕ್ಲಕೇಶ ರೂಪದ ಭಗವಂತ ಇದ್ದಾರೆ, ಅದಕ್ಕೆ ಹೇಳೋದಕ್ಕೋಸ್ಕರ ಧೇನುಕಾಸುರ ಮಥನ ಅಂತ ಹೇಳಿದರೆ ಹೊರತು ಕೃಷ್ಣ ಇದರಿಂದ ನಮ್ಗೆ ಬರೀ ಕಂಸ ಬರ್ತಾನೆ ಅಂತ ಹೇಳಬಾರ್ದೆ. ಯಾಕೆ ಹೇಳಿದರು ಅಂದರೆ ನಮಗೆ ಗೊತ್ತಿದೆ ಅದೆಲ್ಲ ಕೂಡ, ಆದರೆ ಇನ್ನೊಂದು ಗೊತ್ತಿಲ್ಲ. ಬಲರಾಮದೇವ್ ಕೊಂದರು ಅಂತ ತಿಳ್ಕೊಂಡ್ಬಿಡಬೇಡಿ. ಕೃಷ್ಣ ಯಾರನ್ನು ತಾನು ಕೊಂದಿದ್ದಾನೋ ತಾನೇ ಕೊಂದಿದ್ದಾನೆ, ಬೇರೆ ಯಾರಾದ್ರೂ ಯಾರಾದ್ರು ಕೊಂದಿದ್ರೆ ಒಳಗಿನ ತಾನೇ ಕೊಲಿಸಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಧೇನುಕಾಸುರ ಮಥನ. ಮತ್ತೆ ಹೇಳ್ತಾರೆ ತ್ರಿಪುರದ ಹಾನಿಗೈಸಿದ ನಿಪುಣ, ತ್ರಿಪುರಾಸುರರನ್ನು ನಾಶ ಮಾಡಿದ ರೂಪ ಬುದ್ಧ ರೂಪ. ತ್ರಿಪುರದ ಹಾನಿಗೈಸಿದ ನಿಪುಣ, ಆ ತ್ರಿಪುರಾಸುರರಲ್ಲೇ ಒಬ್ಬನು ಶುದ್ಧೋದರನಾಗಿ ಹುಟ್ಟಿ ಬಂದಿದ್ದ. ಮುಂದೆ ಬುದ್ಧಾವತಾರ ನಡೆದೋಯ್ತು. ಆ ಎರಡಕ್ಕೂ ಕನೆಕ್ಷನ್, ತ್ರಿಪುರಾಸುರ ಸಂಹಾರ ಮಾಡಬೇಕಾದ್ರೆ ಬುದ್ಧ ರೂಪ, ತ್ರಿಪುರಾಸುರರ ಮುಂದೆ ಕನೆಕ್ಷನ್ ಒಂದು ಬುದ್ಧ ರೂಪ ಬುದ್ಧವತ ಬಂತಲ್ಲ, ಅದು ಉಪಯೋಗಿಸಿದ್ದು ಪರಮಾತ್ಮನೇ. ಈಗ ತ್ರಿಪುರದ ಹಾನಿಗೈಸಿದ್ದಾನೆ, ಬುದ್ಧಾವತಾರ ಎರಡು ಸತ್ಯ ಆಗಿರೋದು. ತ್ರಿಪುರಾಸುರರ ಪತ್ನಿಯರನ್ನ ರಥವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದು ಒಂದು ಬುದ್ಧ ರೂಪ. ಆಮೇಲೆ ಶುದ್ಧೋಧನ ಪುತ್ರತ್ವೇನ ಅವತಾರ ಮಾಡಿದ ಬುದ್ಧನ ದೂರ ಓಡಿಸಿಬಿಟ್ಟು ತಾನಲ್ಲಿ ಮಲಗಿ ಬೌದ್ಧಮತ ಹೇಳಿದ ರೂಪ, ಅದಕ್ಕೆ ತ್ರಿಪುರದ ಹಾನಿಗೈಸಿದ ನಿಪುಣ. ಕಲಿಮುಖ ದಾನವರ ಸಂಹರಿಸಿ ಕಲ್ಕಿ ಅಂತ ಅರ್ಥ. ಕಲ್ಕಿ ಶಬ್ದಕ್ಕೆ ಅರ್ಥನೇ ಅದು, ಕಲೆಯಷ್ಟು ಕಾಕಾರತ ಏವ ಕಲ್ಕಿ ನಿರ್ಣಯದಲ್ಲಿ ಆಚಾರ್ಯರ ಮಾತು. ಕಲ್ಲು ಬಂಧನೆ ಪರಮಾತ್ಮ, ಕಲ್ಕಿ ಕಲಿಯನ್ನು ಬಂಧನ ಮಾಡ್ತಾನೆ, ನಿಗ್ರಹ ಮಾಡ್ತಾನೆ, ಅದಕ್ಕೆ ದೇವರಿಗೆ ಕಲ್ಕಿ ಅಂತ ಕರೀತಾರೆ. ಈ ಬಂದಿದ್ದಾನಲ್ಲ ಕಲ್ಕಿ, ಅವನು ಕಲಿ ಕಲ್ಕಿ ಅಲ್ಲ, ಕಲಿ ಆತ ಪಾಪ. ಜನ ಕಲ್ಕಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಕಳ್ಳರ ಪೊಲೀಸ್ ಆಫೀಸರ್ ತಿಳ್ಕೊಂಡಾಗುತ್ತೆ, ಎಟ್ಟದ್ರೆ ಬರ್ತಾರಲ್ಲ ಪೊಲೀಸ್ ಆಫೀಸರ್ ಮಿಸ್ಟರ್ ಕಳ್ಳರು ಬಂದು ಶೂಟ್ ಮಾಡಲಿಕ್ಕೆ ಬಂದ ಬಂದಿದ್ದಾರೆ ಅಷ್ಟೇ. ಕಲ್ಕಿ ಫೋಟೋ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ, 5,000 ರೂಪಾಯಿ ಮೋಕ್ಷ ಕೊಡ್ತಾನಂತ ನೆನ್ಪಿಟ್ಕೊಂಬಿಡಿ. 5,000 ರೂಪಾಯಿ ಮೋಕ್ಷ, ಇಲ್ಲಿದ್ದರೆ ಡೆಲ್ಲಿ ಪ್ಲೇನ್ ಅಲ್ಲಿ ಒಳಕ್ಕಾಗಲಿಲ್ಲ, ಮೋಕ್ಷ ಕರ್ಕೊಂಡು ಹೋಗ್ತಾರೆ. ಮೋಕ್ಷ ಕಪಾಳ ಮೋಕ್ಷ ಅಂತಾರಲ್ಲ ಅದೇ, ಅದಾಗ್ತದೆ ಬೇರೆ ಮೋಕ್ಷ ಆಗದೆ. ಎಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ಗಳು ಅದ್ರ ಮೇಲೆ ಬರ್ತಾರೆ. ಇನ್ನೊಂದು ರಿಕ್ವೆಸ್ಟ್ ಲೆಟರು, ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ನಮ್ಮ ಬಗ್ಗೆ ಭಾರಿ ಹುಷಾರಾಗಿದೆ ಅಂತ. ಅಪಪ್ರಚಾರ ನೀನೇ ಮಾಡ್ಕೊತಾ ಇದ್ದೀವಿ, ನಾವು ಹುಷಾರಾಗಿರ್ಬೇಕು ಅಂತ ತಿಳ್ಕೊಬೇಕಂತೆ ಹೊರತು ಯಾರು ಅಪಪ್ರಚಾರ ಮಾಡ್ತಾ ಇಲ್ಲ ನಾನು. ಅದು ಎಷ್ಟು ಜನ ನಂಬುತ್ತಾರೆ ಅಂತ ಕೇಳಿದರೆ ಇದೆಲ್ಲ ಯಾತಕ್ಕೆ ಗೊತ್ತಾ? ಹರಿಕಥಾಮೃತಾರದಂಥ ಗ್ರಂಥ ಕೇಳದೇ ಇದ್ದಿದ್ದ ಅನಾಹುತಗಳವೆಲ್ಲ ಕೂಡ. ಮೂಲ ಗ್ರಂಥವನ್ನು ಕೇಳ್ತಾ ಇದ್ದರೆ ಇಂಥ ಅಪಾಯ ಬರೋದಿಲ್ಲ. ಮೂಲ ಗ್ರಂಥ ಬಿಟ್ಟಾಗಲೇ ಶುರುವಾಗುತ್ತೆ. ಯಾವಾಗ ಒರಿಜಿನಲ್ ಸಿಗೋದಿಲ್ಲೋ ಡೂಪ್ಲಿಕೇಟ್ ಶುರುವಾಗುತ್ತೆ. ಒರಿಜಿನಲ್ ಫುಲ್ ಯಾವ್ಯಾರು ಯಾರು ಡೂಪ್ಲಿಕೇಟ್ ಮಾಡೋದಿಲ್ಲ, ಒರಿಜಿನಲ್ ಕಡೆ ಬಾರ್ದಷ್ಟು ಡೂಪ್ಲಿಕೇಟ್ ಬಂದಮೇಲೆ ಬರಲಿಕ್ಕೆ ಶುರುವಾಗಿಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಹಗಲಲ್ಲಿ ದೀಪ ಖರ್ಚಾಗೋದಿಲ್ಲ. ಈ ಕರೆಂಟ್ ಲೋಡ್ ಶೆಡ್ಡಿಂಗ್ ಬಂತಲ್ಲ, ಚಿಕ್ಕವಾಗಿ ಯು ಪಿ ಎಸ್ ಶುರುವಾಯಿತು ಬರಲಿಕ್ಕೋಸ್ಕರ. ಯಾವಾಗ ಶಾರ್ಟೇಜ್ ಬರುತ್ತೋ ಇನ್ನೊಬ್ಬರು ಬರ್ತಾರೆ. ಆದ ಕಾಲಕಾಲಕ್ಕೆ ಶ್ರವಣ ಮನಕ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ಗಣಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಒಟ್ಟಾಲಿಕುದು ಭೂಸರರು ದಿನ ದಿನದಿ. ಕಿವಿಗೆ ಬಿದ್ದರೆ ಹೆಟ್ಟಾಗುತ್ತೆ ಅಂತ ಹೇಳ್ತಾರೆ. ಕಿವಿಗೆ ಬೀಳಬೇಕು, ಖಂಡಿತ ಪರಿಣಾಮ ಬೀಳುತ್ತೆ, ಇಲ್ಲದವರು ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಕಥೆ ಕಿವಿಗೆ ಬಿದ್ದರೆ ಚೇಂಜ್ ಆಗುತ್ತೆ. ಮೈಸೂರಲ್ಲಿ ಯಾರೋ ಮೊನ್ನೆ ಒಬ್ಬರು ಹೇಳಿದರು, ಒಬ್ಬರು ಅವರು ಹೆಂಡತಿ ಭಾರಿ ಭಗವತ್ ಭಕ್ತರಂತೆ, ಗಂಡನಿಗೆ ಕಂಡ್ರಾಗ್ತಿದ್ದಿಲ್ಲ, ಕಂಡ್ರಾಗ್ತಿದ್ದಿಲ್ಲ, ಒಳ್ಳೆ ಮನೆತನ, ಆದರೆ ಭಯಂಕರ ದೇವರ ಹೆಸರು ಕಂಡ್ರಾಗ್ತಿದ್ದಿಲ್ಲ. ಆ ಏನು ಮಾಡಿ ಸುಮಧು ವಿಜಯ ಸೀಡಿ ಹೋಗಿ ಮನೇಲಿ ಹಾಕಿದ್ಲು, ಮೊದಲೆಡ್ಸು ಬೈದಂತವೆಲ್ಲ ಹಾಕಬೇಡ ಸುಮ್ಮನೆ ಅಂತ ಬೈದರಂತೆ. ಬೈದರು ಬೈಲಂತ ಸೀಡಿ ಹಾಕ್ತಾ ಶುರು ಮಾಡಿದ್ರು. ನಾಲ್ಕು ಮೇಲೆ ಕೇಳ್ಕೊತ ಕೂತನಂತೆ, ಕೇಳಿ 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 ಇನ್ನೊಂದು ಸೀಡಿ ಹಾಕೊಂಡಂತೆ, ಮತ್ತೆ ಮತ್ತೊಂದು ಸೀಡಿ ಹಾಕಿಸಿಕೊಂಡಂತೆ. ಎಲ್ಲಿ ಬಂದಿದ್ದಾನೆ ಅಂದರೆ ಈ ಕೆಲಸ ಬಿಟ್ಟು ಶಾಸ್ತ್ರ ಓದ್ತೇವೆ ಸ್ಥಿತಿ ಬಂದರು. ಗೊತ್ತಾಯ್ ಮೊದಲು ಶಾಸ್ತ್ರ ಹೇಳಿ ಕೆಲಸ ಬಿಟ್ಟು ಶಾಸ್ತ್ರ ಓದ್ತೇವೆ, ಫುಲ್ ಟೈಮ್ ಶಾಸ್ತ್ರ ಓದ್ತೇವೆ. ಯಾತಕ್ಕೆ ಶ್ರವಣ ಮನಕ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಗ ಪರಂಗಳಲಿತ್ತು ಸಲಬಹುದು. ಮನೇಲಿ ಅಷ್ಟು ಕೆಲಸ ಮಾಡಿಸಿ ಸುಮ್ಮನೆ ಸುಮ್ಮನೆ ಹಾಕ್ತಾ ಇದೆ, ಪಟ್ಟ ಎಡ್ಸತ್ತೆ ಏನೋ ಅನಿಸುತ್ತೆ, ಆಮೇಲೆ ಏನೋ ಅನಿಸುತ್ತೆ, ಆಮೇಲೆ ಅಪ್ಪ ನಾನು ಏನೋ ಆಗಿಬಿಟ್ಟಿದ್ದೆ ಎಷ್ಟು ದಿವಸ ಅಂತ ಅನಿಸುತ್ತಾನೆ. ಅದು ಅರ್ಥ ಮಾಡಿಕೊಂಡು ನಾವು ಕೇಳಿಸ್ತಾ ತಪ್ಪು ನಾವು ಸಿಮ್ ಮಾಡ್ಕೊಂಬಿಟ್ಟಿದ್ದೆ, ಅವ್ರು ಕೇಳೋದಿಲ್ಲ ತಿಳ್ಕೊಂಬಿಟ್ಟಾಗಿದ್ದಾರೆ ಅದು ಈಗಾಗಲೇ ದೊಡ್ಡ ತಪ್ಪು. ಅವ್ರು ಕೇಳೋದಕ್ಕೆ ಬೇಕಿರುತ್ತೆ, ನಾನು ಸಪ್ಲೈ ಮಾಡಿಲ್ಲ ಅಷ್ಟೇ. ಅನ್ನಪ್ರಾಶನ ಮಾಡಕ್ಕೆ ಹೋಗಿ ಹೋಗಿ ಬಾಯೇ ತೆಗೆಯಲಿಲ್ಲ. ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ಕಷ್ಟಪಟ್ಟು ಮಾಡಿಸ್ತಾರೆ, ಅವ್ರು ಬಾಯೇ ಮುಚ್ಚೋದಿಲ್ಲ, ಗೊತ್ತಾಯ್ತಾ? ಮತ್ತು ಬಾಯಿ ತಿಳಿಸೋದು ಕಷ್ಟ, ಬಾಯಿ ಮುಚ್ಚೋದು ಭಾರಿ ಕಷ್ಟ. ಆಮೇಲೆ ಜೀವನ ಪೂರ್ತಿ ತಿಂತಿರ್ತಾರೆ, ಅರ್ಥ ಆಯ್ತಾ? ಒಂದ್ಸತಿ ಕೇಳೋ ಅಭ್ಯಾಸ ಮಾಡಿಸಿಬಿಟ್ರೆ ಮತ್ತೆಂದೆಂದೂ ಬಿಡೋದಿಲ್ಲ. ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು, ಗೋಪಾಲದಾಸ್ ಹೇಳ್ತಾರೆ. ಇವತ್ತು ದೇವರ ಕಥೆ ಕೇಳಿಲ್ಲ ಅಂತ ಲೌಕಿಕ ನಮಗೆ ಭಾರಿ ದೊಡ್ಡದು ಕಾಣಿಸ್ತಾ ಇದೆ. ಒಂದ್ಸತಿ ಮೌಂಟ್ ಎವರೆಸ್ಟ್ ನೋಡಿದ ಮೇಲೆ ಯಾವ ಬೆಟ್ಟನೂ ದೊಡ್ಡದು ಅಂತ ಅನಿಸೋದಿಲ್ಲ. ಏ ಬಿಡಿ, ಎವರೆಸ್ಟ್ ಅದು, ಅದ್ರ ಮುಂದೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ಭಗವಂತನ ಕಥೆ ಬರೀ ಬೆಟ್ಟ ಅಲ್ಲ, ಎಷ್ಟು ಬೆಟ್ಟ ಎತ್ತಿದವನ ಕಥೆ ಗೊತ್ತಾಗೋದು. ಗೋವರ್ಧನ ಎತ್ತಿದವನ ಕಥೆ, ಮಂದಾರ ಪರ್ವತ ಎತ್ತಿದವನ ಕಥೆ. ಆದ್ದರಿಂದ ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು ಅಭ್ಯಾಸ ಮಾಡಿಸ್ಬೇಕು. ಇವತ್ತು ಮಕ್ಕಳನ್ನ ಕರ್ಕೊಂಡ್ಬನ್ನಿ ಪ್ರವಚನಗಳಿಗೆ, ಅಥವಾ ಅಲ್ಲೇ ಇದ್ದ ಅವ್ರ ಕಿವಿ ಬೀಳಿಸಿ ನಾನು ಸತ್ತೆ, ಖಂಡಿತ ಕೇಳ್ತಾರೆ. ನಿಮಗೆ ಆಶ್ಚರ್ಯ ಆಗಷ್ಟು ಕೇಳ್ತಾರೆ ಅಂದಮೇಲೆ. ಎಷ್ಟೋ ಜನ ಹೇಳ್ತಾರೆ, ಮೊದಲು ತಂದೆ ತಾಯಿ ಹೊರಗಾಕಿ ನಮ್ಮನ್ನು ಹೊರಗಾಕಿ ಬಿಟ್ಟಿದ್ರು, ಮಕ್ಕಳು ಆಮೇಲೆ ಒಳಗೆ ಕರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಪ್ರವಚನ ಮೊದಲು ಮಾಡಿದ ಕೆಲಸ ಅಪ್ಪ ಅವನ ಒಳಗೆ ಕರ್ಕೊಂಡ್ಬಂದಿದ್ದು ಬಂದೋಗ್ಬಿಟ್ಟು. ನಮಗೆ ಗೊತ್ತೇ ಇದ್ದಿಲ್ಲ ಏನೋ ಅಂತ ಹೇಳಿಬಿಟ್ಟು, ಮಾತೃದೇವೋ ಹೋಗ ಗೊತ್ತಿಲ್ಲ, ಪಿತೃದೇವೋ ಹೋಗ ಗೊತ್ತಿಲ್ಲ, ಆದ್ದರಿಂದ ದೇವಗಳಿದ್ದಾಗಿರ್ತಾರೆ. ಯಾವಾಗ ಅದು ಗೊತ್ತಾಯ್ತು ಅವ್ರು ಟೋಟಲಿ ಚೇಂಜ್ ಆಗಿಬಿಡ್ತಾರೆ. ನಮ್ಮ ಜನಕ್ಕೆ ಅದೊಂದು ಯೋಚನೆ ಮಾಡಿದರೆ ಅರ್ಥ ಆಗ್ತದೆ. ನಾವು ತುಂಬ ತಪ್ಪು ಮಾಡ್ತಿದ್ದೇವೆ, ಮಕ್ಕಳಿಗೆ ತಿಳಿದಿಲ್ಲ, ತಿಳಿಸಬಾರದು, ಅವರು ಕೇಳೋದಿಲ್ಲ, ಎಲ್ಲ ಅಂದ್ಕೊಂಡು ಅಂದ್ಕೊಂಡು ಹಾಳಾಗ್ತಾ ಇದೆ. ಒಂದ್ಸತಿ ಕೇಳಿಸಿ ನೋಡಿ, ದೊಡ್ಡವರಿಗೆ ಜಾಗ ಸಿಗೋದಿಲ್ಲ, ಹಾಗೆ ಮಕ್ಕಳು ಬರ್ತಾರೆ ನೆನಪಿರೋದು. ಒಂದ್ಸತಿ ಅದು ಸರಿಯಾಗಿ ಮಕ್ಕಳಿಗೆ ಶಾಸ್ತ್ರ ಗೊತ್ತಾಯಿತು ಅಂದರೆ ದೊಡ್ಡವರು ಯಾರು ಮುಂದೆ ಕೊಡಲಿಕ್ಕೆ ಬಿಡೋದಿಲ್ಲ, ಅವರೇ ಕೊಡಬೇಕು ಮುಂದೆ. ಆ ರೀತಿ ಬಂದುಬಿಡ್ತಾರೆ. ಅಷ್ಟು ಶಕ್ತಿ ಅದಕ್ಕಿದೆ. ಯಾಕೆಂದರೆ ಮಕ್ಕಳಿಗೆ ಉತ್ಸಾಹ ಭಾರಿ ಜಾಸ್ತಿ, ಗ್ರಹಣ ಶಕ್ತಿ ಜಾಸ್ತಿ, ಪ್ರಾಕ್ಟೀಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು. ಧ್ಯಾನದ ಬಗ್ಗೆ ಕೇಳ್ತಾರಲ್ಲ, ನಾನು ನೋಡೇ ಬೇಡ ಅಂತ ಕೊಡ್ತಾರೆ. ಇವರು ನಿಜ ಬಂದಿರುತ್ತೆ, ಭಾಳ ಚಾನ್ಸೇ ಇರೋದಿಲ್ಲ ಪಾಪ, ವಯಸ್ಸಾದ್ಮೇಲೆ ಮೇಲೆ ಮಾಡೋಕ್ಕಾಗೋದಿಲ್ಲ. ಚಿಕ್ಕ ವಯಸ್ಸಿನ ಸಕೋಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನ್ನು ಧರ್ಮ ಪ್ರತಿಷ್ಠಾಪನೆ ಮಾಡಿ ಪರಮಾರ್ಥ ಕಾದ. ನಮಗೊಂದು ಪ್ರಶ್ನೆ, ಎಲ್ಲಿ ನೋಡಿದ್ರೆ ದಶಾವತಾರ ವರ್ಣನೆ ಭಾರಿ ಕಾಮನ್. ನಮ್ಮ ದಶಾವತಾರ ಸ್ತೋತ್ರ ಎಷ್ಟಿದೆಯೋ ಲೆಕ್ಕ ಇಲ್ಲ. ಜಯಮಂಗಳಂ ನಿತ್ಯ ಶುಭಮಂಗಳಂ ಅನ್ನು ಜಯ ದಶಾವತಾರ ಸ್ತೋತ್ರನೇ ಯಾಕೆ ಅಷ್ಟು ಪ್ರಾಶಸ್ತ್ಯ ಅಂತ ಒಂದು ಪ್ರಶ್ನೆ. ದಶಾವತಾರ ಸ್ತೋತ್ರ ಯಾತು ಪ್ರಾಶಸ್ತ್ಯ, ದಾಸ್ತಾಯಿತನು ತುಂಬಿ ತುಳುಕ್ತಾ ಇದೆ ಯಾತಕ್ಕೆ ಅಂದರೆ, ಇದಕ್ಕೆಲ್ಲ ಮತ್ತೆ ಆಚಾರ್ಯ ಮೂಲ, ಸರ್ವ ಮೂಲ ಅಂದರೆ ಅವರೇನೇ ಆಚಾರ್ಯ ಸರ್ವ ಮೂಲ. ಐತರೆಯ ಭಾಷೆಯಲ್ಲಿ ಹೇಳ್ತಾರೆ, ಪರಮಾತ್ಮ ರೂಪಗಳು 1, 4, 5, 10, 12, 24, 51, 100, 1000, ಬಹು, ಅನಂತ, ಇಷ್ಟು ವೆರೈಟಿ. ಪರಮಾತ್ಮನೇ ಸತತ ಮೇಕ ರೂಪಿಣಿ, ದಶರೂಪಿಣೇ ಶತಸಹಸ್ರ ರೂಪಿಣಿ, ಅವಿಕಾರಿಣೇ ಸ್ಫುಟಮನಂತ ರೂಪಿಣಿ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಇಷ್ಟು ರೂಪ ಇದೆ, ಎಲ್ಲ ಮಾಡೋ ಸಾಧ್ಯತೆ ನಮಗಿದೆಯಾ? ಇಲ್ಲ. ಬಟ್ ಯಾವನು ಏನು ಮಾಡಿದರೆ ಎಲ್ಲ ಮಾಡಿದಾಗತ್ತೆ ಅಂತ ಪ್ರಶ್ನೆ. ಐತರೆಯಲ್ಲಿ ಹೇಳ್ತಾರೆ, ದಶಾವತಾರ ಹೇಳಿ ಎಲ್ಲ ಬಂದಾಗತ್ತೆ. ದಶೆ ಆದರೆ ಪೂರ್ಣ, ದಶೈತಿ ಸರ್ವಮುದ್ದಿಷ್ಟಂ. ದಶಾವತಾರ ಸ್ಮರಣೆ ಮಾಡಿದರೆ ಎಲ್ಲ ರೂಪದ ಸ್ಮರಣೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳೋದ್ರಿಂದ ದಶಾವತಾರ ಸ್ವಲ್ಪ ಅಷ್ಟು ಮಹತ್ವ ಬರುತ್ತೆ. ಆಚಾರ್ಯ ಹಾಗೆ ತೋರಿಸಿದರು, ಮತ್ಸ್ಯಕ ರೂಪ ಲಯೋಧ ವಿಹಾರಿನ್ ವೇದ ವಿನೇತ್ರು ಚತುರ್ಮುಖವನ್ಯ ಶುರು ಮಾಡಿ ದ್ವಾದಶ ಸ್ತೋತ್ರದಿಂದ ಶುರುವಾಯಿತು ದಶಾವತಾರ ಸ್ತೋತ್ರ. ಎಷ್ಟು ಬಂದಿದೆಯೋ ಲೆಕ್ಕನೇ ಇಲ್ಲ. ಎಲ್ಲ ಆರತಿಯಿಂದ ಎಲ್ಲ ಕಡೆ ದಶಾವತಾರ ಸ್ತೋತ್ರ ನೆನಪಿದ್ದು ಬಿಟ್ಟರೆ ಭಾರಿ ಸುಲಭವಾಗಿ ಎಲ್ಲ ರೂಪದ ಪೂಜೆ ಮಾಡಬೇಕಾಗತ್ತೆ. ಅರ್ಜೆಂಟ್ ವಿಷ್ಣು ಸಹಸ್ರಾಮಾಯಣ ಸ್ತೋತ್ರ ಮಾಡೋಕ್ಕಾಗಲಿಲ್ಲ. ಮತ್ಸ್ಯಾಯಮ್ಮ, ಕೂರ್ಮಾಯಮ್ಮ, ವರಾಹಾಯಮ್ಮ, ನರಸಿಂಹಾಯಮ್ಮ, ವಾಮನಾಯಮ್ಮ, ಪರಶುರಾಮಾಯಣಮ್ಮ, 10 ತುಳಸಿದಳ, ಎಷ್ಟು ಪುಣ್ಯ ಬಂತು ಗೊತ್ತಾ? ದಿವಸ ಆದರೆ ಮಾಡಬಾರ್ದು, ನಾನು ನೆನಪಿರಬೇಕು. ಆಪತ್ಕಾಲ ಬಂತಷ್ಟ 10 ಎಲ್ಲ ಶಾಸ್ತ್ರ ಮಾಡಿದಾಗಾಯ್ತಿಲ್ಲ. ಶಾಸ್ತ್ರ ಹೇಳಿದೆ, ಬಿಡೋದ್ರ ಬದಲು ಮಾಡಿ, ಎಷ್ಟು ಪುಣ್ಯ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳಿ, ಎಲ್ಲ ಮಾಸದಲ್ಲಿ ಮಾಡೋಕ್ಕಾಗಲಿಲ್ಲ, ಅಧಿಕ ಮಾಸದಲ್ಲಿ ಮಾಡಿದರೆ ಎಷ್ಟು ಪುಣ್ಯ ಬಂತಲ್ಲ. 3 ವರ್ಷಕ್ಕೊಮ್ಮೆ, ಅದು 1 ತಿಂಗಳು, ಇದು ಬೇಸಿಗೆ ಬೇರೆ. ನಾನು ಕಟ್ಟನೇ ಇಲ್ಲ, ಸುಮ್ಮನೆ ಸ್ನಾನ ಮಾಡಿಸ್ಬೇಕಂತ ಅಂತ ಕಾಲ ಇದೆ. ಅಂಥದ್ದು ಸಂಕಲ್ಪ ಅಂದರೆ ಮುದುವೆದು ಅಷ್ಟೇ. ಅದಕ್ಕೊಂದು ಅಧಿಕ ಮಾಸ ಒಂದು ಕತೆ ಹೇಳ್ತಾರೆ. ಒಬ್ಬ ವೀರಬಾಹು ಅಂತ ರಾಜ, ಅವನಿಗೊಬ್ಬ ಹೆಂಡತಿ, ಅವರಿಗೊಬ್ಬ ಮಂತ್ರಿ ಭಂಡಾರ ಅಂತೇಳಿ, ಅವರಿಗೊಬ್ಬ ಹೆಂಡತಿ, ಭಾರಿ ಕ್ಲೋಸ್, 4 ಜನ ಭಾರಿ ಕ್ಲೋಸ್, ಗಂಡ ಹೆಂಡತಿಯವರು ಅವರು. ಎಲ್ಲ ಕಾರ್ಯದಲ್ಲೂ ಕೂಡ ರಾಣಿ ಅಂದರೆ ಏನು ಅಲಂಕಾರ ಕೇಳಬೇಕು, ಭಾರಿ ವೈಭವ. ಆದರೆ ಮಂತ್ರಿ ಹೆಂಡತಿ, ಮಂತ್ರಿ ಅವರು ಹಾಗೆ ಇದ್ದಂತೆ, ಭಾರಿ ಅಲಂಕಾರ ಇದ್ದಂತೆ ಅವರಿಗೂ ಕೂಡ. ಒಂದು ತೂಕ ಜಾಸ್ತಿ ಎಂಬಾಗಿದ್ದರಂತೆ ಮಂತ್ರಿ ಮತ್ತು ಮಂತ್ರಿ ಹೆಂಡತಿ. ಸ್ವಲ್ಪ ಕಸಿಬಿಸಿ ಆಗ್ತಿತ್ತು ರಾಣಿಗೆ ಮತ್ತು ರಾಜನಿಗೆ. ನಮಗಿಂತ ಜೋರಿದ್ದ ಇಲ್ಲ ಅವರ ಅಲಂಕಾರಗಳು ಅಂತೇಳಿ ತುಂಬ ಒಳ್ಳೆಯವರು ಹೊತ್ಕೊಂಡು ಹೋಗ್ಬಿಟ್ಟಿದ್ರು. ಒಂದು ಸರ್ತಿ ಏನಾಯ್ತಂತೆ, ಅಧಿಕ ಮಾಸ ಬಂತು. ಆಗ ಈಗ ಹೇಳಿದ್ದು ಹೋಗಿಬಿಟ್ಟು ಮಂತ್ರಿ ಹೆಂಡತಿ ಹೇಳಿದ್ದು, ಮಹಾರಾಣಿ ಹೇಳಿದ್ದು, ಅಮ್ಮ ಒಳ್ಳೆ ಅಧಿಕ ಮಾಸ ಬಂದಿದೆ, ದೊಡ್ಡ ಪುಣ್ಯ, ನಾಳಿಂದನೇ ಶುರುವಾಗ್ತಾ ಇದೆ. ಈಗ ನಾಳಿಂದ ಅಲ್ಲ, ಮತ್ತೆ ಶುರುವಾಗಿಬಿಟ್ಟಿದೆ, ಈಗಾಗಲೇ ಶುರುವಾಗ್ತಾ ಇದೆ. ವ್ರತ ಮಾಡು ಅಂತ ಹೇಳಿಲ್ಲಂತೆ. ಆಕೆಲ್ಲಂತೆ, ನಾವೇ ವ್ರತ ಮಾಡಬೇಕು, ನಾವು ರಾಜ ರಾಣಿ ಗೊತ್ತಾ, ನಮ್ಗೆ ಜನ ಮಾಡ್ತಾರಲ್ಲ, ಮಾಡ್ಕೊಂಡು ಹೋಗ್ಲಿ, ಪುಣ್ಯ ನಿಮಗೆ ಬಂದೇ ಬರುತ್ತೆ, ಎಷ್ಟು ಜೋರು ಗೊತ್ತಾ, ಪುಣ್ಯ ನಿಮಗೆ ಬಂದೇ ಬರುತ್ತೆ ಬಿಡು, ಮಾಡೋದಿಲ್ಲ ಅಂದ್ಬಿಟ್ಟು ಪಾಪ ಬೇಜಾರಾಯ್ತು, ಹೋಗ್ಬಿಟ್ರು. ಸ್ವಲ್ಪ ದಿವಸ ಆಯಿತು, ಅದ್ರ ಎಫೆಕ್ಟ್ ನೋಡಿ, ಅಧಿಕ ಮಾಸ ಅನ್ನ ಬೈದರೆ ಮಾಡಿದವರು ಏನಾಗುತ್ತೆ ಅಂದರೆ, ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಸತ್ತು ಹೋಗ್ಬಿಟ್ಟು, ಅವ್ರಿಬ್ಬರು ಮಕ್ಕಳು ಸತ್ತು ಹೋದ್ರು. ಭಾರಿ ದುಃಖ ಆಯ್ತು ಅವಳಿಗೆ, ರಾಣಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ಬಂದ್ಲು. ಮಂತ್ರಿ ಬಂತ ಮಂತ್ರಿ ಹೆಂಡತಿ ಬಂದ್ಲು. ಆಶ್ಚರ್ಯ, ಅವ್ರು ಹೇಗಿದ್ದಾರೆ ಗೊತ್ತಾ? ಯಥಾ ಪ್ರಕಾರ ಒಳ್ಳೆ ಅಲಂಕಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಲ್ಲಿ ಅಂತ ಹುಚ್ಚಾಬಿಟ್ಟಿದ್ರು. ಯಾರು ಬದಿ ಸತ್ತೋರು ಮಾತಾಡ್ಲಿಕ್ಕೆ ಹೋಗ್ತಾರೆ ಹಾಗೆಲ್ಲ ಕೂಡ ಭಾರಿ ಅಲಂಕಾರ. ರಾಣಿ ಭಾರಿ ಸಿಟ್ಟು ಬಂತಂತೆ. ಏ ಬುದ್ಧಿ ಇದೆ ನಿಮಗೆಲ್ಲ ಕೂಡ, ಈಗ ಬರೋದು ಇದಕ್ಕೆಲ್ಲ ಅಂತ ಬೈದು ಕಳಿಸಿಬಿಟ್ಲು. ಆಯಿತು ಹೌದ್ರು ಪಾಪ, ಮರುದಿವಸ ಬೆಳಿಗ್ಗೆ ಮತ್ತೆ ಬಂದು ಸಮಾಧಾನ ಮಾಡಲಿಕ್ಕೆ. ಅದು ಮತ್ತೆ ಯಥಾಪ್ರ ಅಲಂಕಾರ ಹಾಗೆ ಇದೆ. ಇವಾಗ ಸಿಟ್ಟು ಬಂದು ಬರ್ತಾ ರಾಜನಿಗೆ ರಾಣಿಗೆ ಜೈಲಿಗೆ ಹಾಕ್ಬಿಟ್ರದು. ಅದೇ ಎಂಜಾಯ್ ಮಾಡ್ತಾ ರೀತಿ ಕಾಣುತ್ತಾರೆ, ಮಕ್ಕಳು ಸತ್ತು ತೊಂದ್ರಿಕೊಂಡ್ಬಿಡ್ತಾರೆ. ಇಷ್ಟು ಅಲಂಕಾರ ಮಾಡ್ಕೊಂಡು ಬರೋದು ಅಂದರೆ ಈ ರೀತಿ ಬರೋದು ಒಳಗೆ ಹಾಕಿಬಿಟ್ರು. ಆಗ ಅವ್ರು ಗೊತ್ತು, ಏನೇ ನಾವೇನು ಮಾಡಿದ್ದೇವೆ ಪಾಪ ಇವರಿಗೆ, ಯಾಕೆ ಅಲಂಕಾರ ಹಾಕಿದ್ರು, ದೇವರೇ ನೀನೇ ಕಾಪಾಡಬೇಕು ಅಂತ ಹೇಳಿ ದೇವರು ಸ್ತೋತ್ರ ಮಾಡಿದ್ರಂತೆ. ಆಗ ರಾಜನಿಗೆ ದೇವರು ಸ್ವಪ್ನದಲ್ಲಿ ಹೇಳಿದ್ರಂತೆ, ಏ ರಾಜ ಮತ್ತೆ ಬಿಡುಗಡೆ ಮಾಡೋರು ಇಬ್ಬರು ಅಂತ ಹೇಳ್ತಾರೆ. ಇವನು ಕೇಳಿದ್ನಂತೆ, ಸ್ವಾಮಿ ಯಾಕೆ ಬಿಡುಗಡೆ ಮಾಡೋದು ನಾನೀಗ ನೋಡಿ, ಅವ್ರ ಅಲಂಕಾರ ಸತ್ತು ಮನೆಗೆ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ, ನನ್ನ ಇಬ್ಬರು ಮಕ್ಕಳು ಸತ್ತೋದ ಕಾಲಕ್ಕೆ ಇಷ್ಟು ಸಂತೋಷ ಪಡೋದಾ ಅಂತ ಕೇಳಿದ ತಕ್ಷಣ ಆಗ ಪರಮಾತ್ಮ ಹೇಳಿದನಂತೆ, ನೀನು ದಡ್ಡ ಅವ್ರು ಅಲಂಕಾರ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ಅಲಂಕಾರ ಮಾಡ್ಕೊಂಡು ಬಂದಿಲ್ಲ, ಅವ್ರು ಇರೋದೇ ಹಾಗೆ ಅಂತ ಹೇಳ್ತಾರೆ. ಅವ್ರು ಇರೋದೇ ಹಾಗೆ ಯಾತಕ್ಕೆ ಅಂದರೆ, ಹಿಂದಿನ ಜನ್ಮದಲ್ಲಿ ಅಧಿಕ ಮಾಸ ವ್ರತ ಮಾಡಿದ್ರು ಅವರು. ಈ ಜನ್ಮದಲ್ಲಿ ಎಷ್ಟು ಸೌಂದರ್ಯ ದೇವರು ಕೊಟ್ಟಿದ್ದಾನೆ ಅಂದರೆ, ಅಲಂಕಾರ ಮಾಡ್ಕೊಳ್ಳದೆ ಹೋದ್ರು ಅಲಂಕಾರ ಇದ್ದ ಕಾಣುತ್ತಂತ. ಅರ್ಥ ಆಯ್ತಾ? ಇವರೇನು ತಪ್ಪು, ಅಲಂಕಾರ ಮಾಡ್ಕೊಂಡು ಬಂದರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲಂಕಾರ ಮಾಡ್ಕೊಂಡು ಬಂದಿಲ್ಲ ಪಾಪ, ಅವರು ಸಹಜವಾಗಿಯೇ ಬರ್ತಾರೆ. ಅವರಿಗೆ ಆ ವರ್ಚಸ್ಸು ಕೊಟ್ಬಿಟ್ಟಿದೆ ಅಂತ ಹೇಳ್ತಾರೆ. ಆ ಒಂದು ವೇದಿಕ ಮಾತ್ರದ ವರ್ಚಸ್ಸಿನಿಂದಾಗಿ ಯಾವಾಗಲೂ ಅಲಂಕಾರ ಮಾಡ್ಕೊಂಡಾಗ ಕಾಣ್ತಾರೆ ಅವರು. ಕೆಲವರು ಎಷ್ಟು ಅಲಂಕಾರ ಮಾಡಿಕೊಂಡು ಅಲಂಕಾರ ಮಾಡ್ಕೊಳ್ಳೋದ ಕಾಣ್ತಾರೆ. ಕಣ್ಣು ಎಷ್ಟು ಅಲಂಕಾರ ಮಾಡಿಕೊಂಡ್ರು ಕಾಣೋದಿಲ್ಲ, ಕೆಲವು ಏನು ಮಾಡಿಕೊಳ್ಳೋರು ಕಾಣ್ತಾರೆ. ಆಚಾರ್ಯ ಸುಮ್ಮನೆ ಕೂತಿದ್ದಾರೆ, ಎತ್ತಿಗಳಿಗೆ ಒಂದು ಅಲಂಕಾರವೇ ಇಲ್ಲ, ಅವರೇ ಅಲಂಕಾರ. ಇಡೀ ಸಭೆಗಲ್ಲ, ಲೋಕಕ್ಕೆ ಅಲಂಕಾರ ಆಚಾರ್ಯ. ವಿಭೂಷಣಂ ವಿಷ್ಟಪ ಭೂಷಣಾಯಿತಮ್ ಅಂತ ಹೇಳಿ ಮಧ್ವಯುಜದ ಮಾತು ಬರುತ್ತೆ. ಇವರು ಹಾಗಿದ್ದಾರೆ. ಆದ್ದರಿಂದ ನೀನೇನು ತಿಳ್ಕೊಳ್ಬೇಡ, ಸ್ವಲ್ಪ ಪಾಪ ಸಾಮಾನ್ಯ ರೀತಿಯಲ್ಲೇ ಬಂದಿತ್ತು, ಮತ್ತು ಬಿಡುಗಡೆ ಮಾಡುವಂತ ತಕ್ಷಣ ಬಿಡುಗಡೆ ಮಾಡ್ತಾನೆ. ಆಮೇಲೆ ರಾಜ ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಭಾರಿ ಆಸೆ. ಬಿಡುಗಡೆ ಮಾಡಿಬಿಟ್ಟು ಬರ್ತಾನೆ. ತಾನೇ ಚೆನ್ನಾಗಿ ನೀರು ತಂದು ಅವ್ರು ಚೆನ್ನಾಗಿ ವಾಶ್ ಮಾಡಿದ್ದಂತ ಮಂತ್ರಿನ ಚೆನ್ನಾಗಿ. ಇನ್ನೂ ಹೊಡಿತಾ ಇದ್ದಾರೆ ಅವ್ರು, ಗೊತ್ತಾಯ್ತಾ? ಅವ್ರು ಅಲಂಕಾರ ಹೋಗ್ತಾನೇ ಇಲ್ಲ, ಇನ್ನೂ ಬ್ರೈಟ್ ಆಗ್ತಾ ಇತ್ತು. ಕೆಲವು ಅಕ್ಷತೆ ಹೆಚ್ಕೊಂಡ್ರೆ ಹೋಗೋದಿಲ್ಲ, ಆ ಟೈಪ್ ಅಲ್ಲ ಮತ್ತೆ ಇದೆಲ್ಲ ಕೂಡ. ಬೇಟ್ ನೋಡ್ಕೊಂಡ್ರೆ ಅಲ್ಲ, ನಿಜವಾದ ಅರ್ಥದಲ್ಲಿ ನಾವು ಅಲಂಕಾರ ಮಾಡಿಕೊಂಡ್ರೆ ಅಲಂಕಾರ ಬರೋದಿಲ್ಲ, ವ್ರತ ಉಪವಾಸ ಮಾಡಿ ಅಲಂಕಾರ ಬರುತ್ತೆ ಅಂತೇಳಿ. ಅದು ಸಾತ್ವಿಕ ಅಲಂಕಾರ, ತೊಳೆದ್ರೂ ಹೋಗದೇ ಇರ್ತಕ್ಕಂಥ ಅಲಂಕಾರ ಬರುತ್ತೆ ಅಂತ ಹೇಳ್ತಾರೆ. ಈ ಕಲಿಯುಗ ಎಂಥದ್ದು ಮತ್ತು ಮಾತೆತ್ತಿದ್ರೆ ಮೇಕಪ್ಪು ಅಲಂಕಾರ ಆಗುತ್ತೆ. ಹಿಂದಿನ ಕಾಲಕ್ಕೆ ಅದು ಯಾಕಿರಲಿಲ್ಲ ಅಂದರೆ ಒಳಗಿನಿಂದ ಬರ್ತಿತ್ತವರು. ವರ್ಚಸ್ಸು ಅಂದ್ರೆ ಒಳಗಿನಿಂದ ಬರುತ್ತೆ, ಕಳೆ ಎಂಬುದು ಒಳಗಿನಿಂದ ಬರುತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೆ ವ್ರತ ಮಾಡಿದ್ದು ಕಲಾ ಅಂತ ಹೇಳಿದ ತಕ್ಷಣ ಆಶ್ಚರ್ಯವಾಯ್ತಂತೆ. ಈ ತಿಳ್ಕೊಬೇಕಿದ್ದಿನ ನಿತ್ಯ ಸುಂದರರಾಗಿ ಕಾಣಬೇಕು ಅಂತಿದ್ರೆ, ಅತ್ಯ ಅಲಂಕೃತರಾಗಿ ಕಾಣಬೇಕು ಅಂತಿದ್ರೆ ಅಲಂಕಾರ ಮಾಡಿಕೊಳ್ಳೋಕೆ ಹೋಗಬೇಡಿ. ಅಧಿಕ ಮಾಸ ವ್ರತವನ್ನು ಮಾಡಿ ಜನ್ಮ ಜನ್ಮಕ್ಕೆ ಬರುತ್ತಂತೆ. ಬೆಳಿಗ್ಗೆ ಹಚ್ಕೊಂಡು ಸಾಯಂಕಾಲ ಇರೋ ಗ್ಯಾರಂಟಿಯಲ್ಲಿ ಇವರು ಅಲಂಕಾರ ಮಾಡಿದ್ದು ಸ್ವಲ್ಪ ಜೊತೆ ವಾಶ್ ಔಟ್ ಆಗಿರೋದು. ಜನ್ಮ ಜನ್ಮಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅಧಿಕ ಮಾಸ ಎಷ್ಟು ದೊಡ್ಡದು ಅಂತ ಅರ್ಥ ಆಯ್ತಲ್ಲ. ಅದನ್ನು ಮಾಡಿ, ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹೋದಲ್ಲೋ ಉಪವಾಸ ಮಾಡಿ ಫಸ್ಟ್, ಅದು ಬರೋದಿಲ್ಲ ಹೋದಲ್ಲೋ ಮೌನವ್ರತ ಮಾಡಿ, ಅದು ಬರೋದಿಲ್ಲ ಹೋದಲ್ಲೋ ಊಟ ಕೂತಾಗಷ್ಟೇ ಮೌನ ಮಾಡಿ ಕೊನೆ ಪಕ್ಷ. ಅವನೇ ಜಾಸ್ತಿ ಮಾತು ಶುರುವಾಗೋದು. ಊರ ಹರಟೆ ಎಲ್ಲ ಬರೋದೇ ಊಟ ಕೂತ ಕಾಲಕ್ಕೆ. ಅವು ಊಟ ಕೂತ ಮೇಲೆ ಇನ್ನೂ ಹೇಳ್ತಾರೆ, ಪ್ರಾಣಾವತಿ ತಗೊಳ್ಳೋಷ್ಟಾರು ಸುಮ್ಮನೆ ಕೂಡಿ, ಇನ್ನೇನು ಹೇಳಬೇಕು ಅಂತೆ. ಪ್ರಾಣಾವತಿ ತಗೊಳ್ಳೋಷ್ಟಾರು ಸುಮ್ಮನೆ ಕೂತೀರಿ, ಭಾರಿ ಪುಣ್ಯ ಬರುತ್ತೆ ನಿಮಗೆ. ಆಗಲೇ ಅರ್ಥ, ಪ್ರಾಣಾವತಿ ತಗೊಳ್ತಾರೆ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ. ಪ್ರಾಣ ಎಷ್ಟು ಸ್ಕೋರ್ ಎಷ್ಟು, ಅಪಾರ ಸ್ವ ಯಾರ ಔಟು, ಈ ರೀತಿ ಮಾಡಿದರೆ ಏನು ಪುಣ್ಯ ಬರುತ್ತೆ ಅವನಿಗೆ. ನಿಜವಾಗಲೂ ಕೂಡ ಮಾಡಿ ಅಮೃತೋಪಸ್ತರಣ ಭಾಷೆ ತಗೊಂಡ ಮೇಲೆ ಎಲ್ಲಿವರೆಗೂ ಗೊತ್ತ, ಚಿತ್ರಾವತಿ ತಗೊಳ್ಳೋದ್ರಿಂದ ಹಿಡಿದು ಕೈ ಊಟ ಆದರೆ ಹೋದಾಗಲ್ಲ, ಕೈ ತೊಳ್ಕೊಂಡು ತೀರ್ಥ ತಗೊಂಡ ಮೇಲೆ ಆ ರಥ ಮುಗಿದ್ರು. ಅಲ್ಲಿವರೆಗೂ ಇನ್ನೂ ಕೂಡ ರಥ ಕಂಟಿನ್ಯೂ ಆದಾಗಲೇ ದಾಸಿಪಾಳ್ಯ ಮುಗಿದವರೆಗೂ ಏಕಾಶ ರಥ ಮುಗಿದಿಲ್ಲ ಅಂತಾರಲ್ಲ, ಆ ರೀತಿ ಮಾಡಿ ಅದು ಬರೋದಿಲ್ಲ. ದಾನ ಮಾಡಿ, ದೀಪದಾನಾದಿಗಳನ್ನು ಮಾಡಿ, ಅದು ಬರೋದಿಲ್ಲ ಮಾಡಿ ಅಂತ ಹೇಳಿ ಇನ್ನೊಬ್ಬರಿಗೆ ಕೊನೆ ಪಕ್ಷ ಅಷ್ಟಾದರೂ ಮಾಡಿ, ಅದರಿಂದ ಭಾರಿ ಪುಣ್ಯ ಬರುತ್ತೆ. ತುಂಬ ಕಥೆಗಳು ಹೇಳ್ತಾರೆ ಅದಂತ ಹೇಳಿದಂಥ ಪುಸ್ತಕ ಬಹುಶಃ ನಾಳೆ ಸಿಗೋದಿಲ್ಲ, 2-3 ಪುಸ್ತಕ ಸಿಗುತ್ತೆ. ಎಲ್ಲ ಕಥೆಗಳು ಬರೆದಿದೆ ಅದರೊಳಗೆ, ಕರೆಕ್ಟ್ ಸುಮಾರು 13-14 ಕಥೆಗಳು ಬರೆದಿದ್ದವು. ಎಲ್ಲ ಕಥೆಗಳಲ್ಲೂ ಕೂಡ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾ ಅಧಿಕ ಮಾಸಾದಿ ಆಚರಣೆಯಿಂದ ಎಷ್ಟು ಲಾಭ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಅಂತ ತಿಳಿದಿದೆ. ಅದಕ್ಕೆ ಅದೇತಾನೆ ಶ್ರಮಣಾದಿಗಳಿಂದ ಬರ್ತಕ್ಕಂಥ ಒಂದು ವರ್ಚಸ್ಸು ಬೇರೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನ, ಪರಮಾತ್ಮ ಧರ್ಮದಿಂದ ಕಲಿ ಯಾವಾಗ ಹೋದ ಅಲ್ಲಿಗೆ ಧರ್ಮ ಬಂತು. ಕಲಿ ಹೋಗಿದ್ದು ಯಾವಾಗ, ಕಲಿಕಿ ಬಂದಾಗ. ಅದನ್ನೇ ಪರಮಾತ್ಮ ಹೇಳ್ತಾನೆ, ಕಲಿಮುಖ ದ್ಯುತಿಸೂತ ವಿಜಯ ಬಲಿಮುಖ ದ್ಯುತಿಸೂತ ವಿಜಯ ವಿನಾಶನ ಅಂತ ವರ್ಣನೆ ಮಾಡ್ತಾ ಪರಮಾತ್ಮನ ರೂಪ ಕೊಂಡಾಡ್ತಾರೆ. ಇಲ್ಲಿ ಕೂಡ ವರ್ಣನೆ ಮಾಡಬೇಕಾದ್ರೆ ಕಲಿಯನ್ನ ಕಲಿಮಲ ಹುತವಹ ಶುಭದ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಧರ್ಮವನ್ನು ಸ್ಥಾಪಿತ ಮಾಡಿದ. ಇದೆಲ್ಲ ಸುಮ್ಮನೆ ರೈತ ದೊಡ್ಡ ಅರ್ಥ ಆಗುತ್ತೆ. ತಾತ್ಪರ್ಯ ನಿರ್ಣಯಕ್ಕೆ ಹೋಗ್ಬೇಕು. ಕಲಿಯುಗದ ಕಾಲ ಎಷ್ಟು ಕೆಟ್ಟೋಗಿತ್ತು ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಕಾಲದಲ್ಲಿ ಪರಮಾತ್ಮ ಧರ್ಮವನ್ನು ಹ್ಯಾಂಗೆ ಸೆಟ್ರೇಟ್ ಮಾಡಿದ, ಎಷ್ಟೇ ಟೈಮ್ ತಗೊಂಡ, ಎಲ್ಲ ಮನೆ ಬಿಟ್ಟು ಹೋಗಿರ್ತಾರೆ ಇವ್ರು ವಾಪಸ್ ಬರ್ತಾರೆ, ಮನೆ ಸೆಟ್ ಆಗೋದ್ರೆ ವಾರಗಟ್ಟಲೆ ಬೇಕಾಗುತ್ತೆ, ತಮ್ಮ ಒಂದು ಮನೆ ಸೆಟ್ ಆಗಲಿಕ್ಕೆ ವಾರಗಟ್ಟೆ ಬೇಕು, ಬಿಟ್ಟು ಮನೆ ಅಂತ ಹೇಳಿದ್ರು. ಕಲಿಯುಗದಲ್ಲಿ 432,000 ವರ್ಷ ಧರ್ಮಕ್ಕೆ ಹಾಳಾಗಿ ಹೋಗಿದೆ. ಕಲಿಕೆ ರೂಪದ ಭಗವಂತ ಬಂದ, ಎಷ್ಟು ಟೈಮ್ ತಗೊಂಡ್ರೆ ಸೆಟ್ರೇಟ್ ಮಾಡಲಿಕ್ಕೆ? ಆಚಾರ್ಯ ಹೇಳ್ತಾರೆ ದಿನಾರ್ಧ ಮಾತ್ರಾತ್ ಅಂತ ಹೇಳ್ತಾರೆ, ಅರ್ಧ ದಿವಸ ಅರ್ಧ ಹಗಲು 6 ಅವರ್ಸಲ್ಲಿ ಪರಮಾತ್ಮ ಸೆಟ್ರೇಟ್ ಮಾಡಿದ್ದ. ಪರಮಾತ್ಮ 6 ಅವರ್ಸು ಬೇಡ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಲೋಕದೃಷ್ಟಿಯಲ್ಲಿ ಮಾಡಿ ತೋರಿಸ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಕಲಿಕೆ ಸ್ಮರಣೆ ಯಾತಕ್ಕೆ ಮಾಡಬೇಕು? ಇದು ಸುಮ್ಮನೆ ದಾಸರಿಗೆ ಹೇಳಿದ್ದಾರೆ, ಅದು ಹಿನ್ನೆಲೆ ನೋಡಬೇಕಾದ್ರೆ ನಾರಾಯಣ ಕವಚ ನೋಡಬೇಕಾಗ. ಒಬ್ಬೊಬ್ಬರು ಹೆಸರು ಹೇಳಿದ್ರೆ ಏನೇನಾಗುತ್ತೆ ಅಂತ ಹೇಳ್ತಾರೆ. ಮತ್ಸ್ಯರೂಪದ ಹೆಸರು ಹೇಳಿದ್ರೆ ತಾನೇ ನಿಮಗೆ ಮೃತ್ಯುವಿನ ಜಲದಲ್ಲಿ ಮೃತ್ಯು ಬರೋದಿಲ್ಲ ಅಂತ ಹೇಳ್ತಾರೆ. ಜಲೆ ಯಾವತ್ತು ಮಾ ಮತ್ಸ್ಯಮೂರ್ತಿ ದಶಾವತಾರ ಸ್ತೋತ್ರದ ಫಲ. ಯಾಕೆ ಮತ್ಸ್ಯರೂಪ ಎಂಥ ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಮಮ ಶರಣ ಯೋಚನೆಯೇ ಇಲ್ಲ. ನರಸಿಂಹರೂಪ ಸ್ಮರಣೆ ಮಾಡಿದರೋ ಯಾವ ಕಾಡಲ್ಲಿ ಶತ್ರುಗಳು ಏನು ಮಾಡಿದ್ರೂ ಭಯ ಇಲ್ಲ. ಅಗ್ರತೋ ನರಸಿಂಹಶ್ಚ ಭಯ ಇಲ್ಲ. ಕೃಷ್ಣರೂಪ ಸ್ಮರಣೆ ಮಾಡಿದರೆ ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಅಯ್ಯನ ಬಾರದೆ. ರಾಮದೇವ ನೆನೆಸಿದರೆ ನುಡಿವೆಣ್ಣಿ ನಾನು ಮಾಂಡದಳು ಲಕ್ಷ್ಮಣ ನನ್ನದ ಗುಮನು ಭಕ್ತರ ವಸರ ಕಮರಗಳ ಸಹಿತ. ಒಂದೊಂದಕ್ಕೂ ಫಲಶ್ರುತಿ ಇದೆ. ಈ ಕಲಿಕೆ ಸ್ಮರಣೆ ಯಾತಕ್ಕೆ ಮಾಡಬೇಕು ಅಂದರೆ ಕಲಿಕೆಯಿತು ಕಲೆಯೇ ಕಾಲಬಲಾತ್ ಪ್ರಪಾತು ಆಚಾರ್ಯ ನಾರಾಯಣ ಕವಚದ ಮಾತು. ಕಲಿಕೆ ರೂಪದ ಹರಿ ಈ ಕಲಿಯ ದೋಷದಿಂದ ನಮ್ಮನ್ನು ಪಾರು ಮಾಡಲಿ ಅಂತ ಹೇಳ್ತಾರೆ. ಭಾರಿ ಇಂಪಾರ್ಟೆಂಟ್. ಯಾರು ಇವತ್ತು ಕಲಿಕೆ ಅವತಾರ ಆಗಿಲ್ಲ ಯೋಚನೆ ಮಾಡಬೇಡಿ, ಆದರೆ ಕಲಿಕೆ ಸ್ಮರಣೆ ಮಾಡಿದರೆ ನಮ್ಮ ಮನೆಯಲ್ಲಿ ಕಲಿ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಮಟ್ಟಿಗೆ ಕಲಿಯುಗ ಅಲ್ಲ ಕೃತ ಇದೆ ಅಂತ ಹೇಳ್ತಾರೆ. ಇವತ್ತು UPS ಹಾಕ್ಕೊಂಡಿರ್ತಾರೆ, ನಮ್ಮ ಮನೇಲಿ ಕರೆಂಟ್ ಇದೆ ಅಂತಾರಲ್ಲ ಆ ಟೈಮ್. ಇವೆಲ್ಲ ಕಡೆ ಕರೆಂಟ್ ಹೋಗಿಬಿಟ್ಟಿದೆ. ಇವ್ರ ಮೇಲೆ ಬೆಳಕಿದೆ, ಅದಕ್ಕೆ UPS ಹಾಕ್ಕೊಂಡಿದ್ದಾನೆ, ಇನ್ವರ್ಟರ್ ಹಾಕ್ಕೊಂಡಿದ್ದಾನೆ. ಅವ್ರು ತಾನೇ ಇನ್ವರ್ಟರ್ ಗೊತ್ತು, UPS ಗೊತ್ತು, ಕಲಿಕೆ ನಾವಾಗ ಭಗವಂತ ಗೊತ್ತಿಲ್ಲ. ಎಷ್ಟು ಆಶ್ಚರ್ಯ ಇದೆ. ಮನೆಯಲ್ಲಿ ಕಲಿಕೆ ಕಲಿಕೆ ಅಂತ ಹೇಳಿ ವಾದಿರಾಜ ಚೌಳಿನ ಕಂಟಿನ್ಯೂ ಮಾಡ್ತಾರೆ. ಕಲೇಹೇ ಭೀರು ಜನಾಯಾತ ಶಂಬಲಂ ಜಗತಾಂ ಬಲಂ ಕಲಿಶೌರ್ಯ ಹರ ಕಲ್ಕಿ ಎತ್ತರ ಪ್ರಾದುರ್ಭವಿಷ್ಯತಿ. ತೀರ್ಥ ಪ್ರಬಂಧದ ಮಾತು. ಕಲಿಯ ದೋಷಕ್ಕೆ ಹೆದರಬೇಡಿ, ಶಂಬಲಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಶಂಬಲ ಗ್ರಾಮದಲ್ಲಿ ಕಲಿಕೆ ಅವತಾರ ಆಗೋದು, ಮುಂದೆ ಪ್ಲೇಸ್ ಕೂಡ ಹೇಳಿಬಿಟ್ಟಿದ್ದಾರೆ ಆಗಲಿ, ಎಲ್ಲಿ ಅವತಾರ ಆಗುತ್ತೆ ಅಂತೇಳಿ. ಶಂಬಲ್ ಇವತ್ತಿಗೆ ಶಂಬಲ್ ಅಂತಲೇ ಕರೆಯೋದು ಅದನ್ನು ಅವತಾರ. ಅಲ್ಲಿ ಹೋಗಿಬಿಡಿ, ನಿಮಗೆ ಜಗತಾಂ ಬಲಂ ಜಗತ್ತಿಗೆ ಬಲ ಕೊಡ್ತಾರೆ. ಯಾತಕ್ಕೆ ಗೊತ್ತಾ? ಕಲಿ ಶೌರ್ಯ ಹರ ಪೂರ್ವ ದಿಕ್ಕು ನೋಡ್ತೇವೆ, ಸೂರ್ಯ ಹುಟ್ಟ ದಿಕ್ಕು ಅಂತ ಹೇಳಿಬಿಟ್ಟು. ಪೂರ್ವ ದಿಕ್ಕು ರಾತ್ರಿಯಲ್ಲೂ ಪೂರ್ವ ದಿಕ್ಕೇ ಶ್ರೇಷ್ಠ, ಸೂರ್ಯ ಕಾಣದಿಲ್ಲ ಆದರೂ ಸೂರ್ಯ ಹುಟ್ಟ ದಿಕ್ಕದು. ಇನ್ನು ಪರಮಾತ್ಮ ಕಲಿಕೆ ಅವತಾರ ಆಗಿಲ್ಲ, ಹುಟ್ಟ ಊರು ಶಂಬಲ, ಅವತಾರ ಮಾಡೋ ಊರು ನಮ್ಮಂಥ ಹುಟ್ಟ ದೇವರಿಗಿಲ್ಲ. ಆ ಊರಿಗೆ ಹೋಗಿಬಿಡಿ, ಕಲಿ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ಊರಿಗೂ ಹೋಗಬೇಡಿ, ಕಲಿ ಸ್ಮರಣೆ ಮಾಡಿ. ಕಲಿ ಮನ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣ. ಭಗವಂತನ ಕಲ್ಕಿ 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 ಅಂದರೆ ನನ್ನ ಮನೆಯಲ್ಲಿ ಎಂದೂ ಕೂಡ ಕಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಿದ್ಧಿ ಜನಕ್ಕೆ ಬರಬಾರದು ಅಂತಲೇ ಇನ್ನೊಬ್ಬ ಕಲಿಕೆ ಹುಡ್ಕೊಂಡಿತ್ತು. ಕಲಿಕೆ ಬಿಸ್ಕೆಟ್ ಮಾಡಬೇಕು ಅವರು. ಹೀಗಾಗಿ ನಮ್ಮನ್ನು ಕರಿ ಅಂತ ಹಾಳು ಮಾಡಿಬಿಡ್ತಾರೆ. ಇದು ಮೋಸಯ್ಯ. ಈ ದೃಷ್ಟಿಯಿಂದ ಧರ್ಮದಿ ಕಾಯ್ದ ಸಕಲ ಸುಜನರು ಧರ್ಮ ಪ್ರತಿಷ್ಠಾಪನೆ 6 ಗಂಟೆಯಲ್ಲಿ ಮಾಡಿದ ಭಗವಂತ ಅಂದರೆ ಎಷ್ಟು ಅದ್ಭುತವಾದ ಕಾರ್ಯ. ಇವತ್ತೇ ಕಲಿಯುಗ ಸೆಟ್ರೇಟ್ ಮಾಡೋಕ್ಕಾಗಲ್ಲ ಸ್ಥಿತಿ ಬಂದೋಗಿದೆ ಹೆಚ್ಚು ಕಡಿಮೆ. ಅಂಥದಾಗ ಎಕ್ಸ್ಟ್ರೀಮ್ ಎಂಡ್ ಅದು ಬಂದು ಆ ಕಾಲದಲ್ಲಿ ಪರಮಾತ್ಮ ಲೀಲಾಜಾಲವಾಗಿ ಮಾಡ್ತಾನೆ ಅಂದರೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಅಲ್ಲಿ ಹೇಳಿ ಕೊನೆಯ ಶ್ಲೋಕ ಹೇಳ್ತಾರೆ. ಶ್ರೀ ಮನೋರಮ ಒಂದು ಪಾಠ, ಶ್ರೀ ಮನೋಹರ ಇನ್ನೊಂದು ಪಾಠ. ಶ್ರೀ ಮನೋಹರ ಶಮನವರ್ಜಿತ ಅಂತ ಹೇಳ್ತಾರೆ. ಪಾಪನ ಕಾಮಿತಪ್ರದ ಕೈರವದವಳ ಶ್ಯಾಮ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶಷ್ಕ ರಾಕ್ಷಸಖ ಸಾಮ ಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ ಈ ಮಹಿಯೊಳಗವತರಿಸಿ ಸಲಹಿತ ಸಕಲ ಸುಜನರ. ಕೊನೆಯ ಮಾತು ಹೇಳ್ತಾರೆ. ಶ್ರೀ ಮನೋಹರ ಶ್ರೀ ಮನೋರಮ ಶಮನವರ್ಜಿತ ಕಾವಿತಪ್ರದ ಕೈರವದವಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಖ ಸಾಮ ಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ ಈ ಮಹಿಯೊಳವತರಿಸಿ ಸಲಹಿತ ಸಕಲ ಸುಜನರ. ಎಷ್ಟರ್ಥ ಅದಕ್ಕೆ ಮತ್ತೆ ಶ್ರೀ ಮನೋಹರ ಮಹಾಲಕ್ಷ್ಮಿಯ ಮನಸ್ಸನ್ನೇ ಹರಣ ಮಾಡ್ತಾನೆ. ಶ್ರೀದತ್ ಕಟಾಕ್ಷ ಬಲವತಿ ಅಜಿತಂ ನಮ ಎಲ್ಲರೂ ಲಕ್ಷ್ಮೀ ಕಟಾಕ್ಷಕ್ಕೆ ಲಕ್ಷ್ಮೀ ಧನ ಎಂಥವರ ಮನಸ್ಸನ್ನು ಎಳೆಯುತ್ತೆ. ಅಂಥ ಲಕ್ಷ್ಮಿಯ ಮನಸ್ಸನ್ನೇ ಪರಮಾತ್ಮ ಎಳಿತಾನೆ ಅಂದರೆ ಎಷ್ಟು ದೊಡ್ಡವನು ಶ್ರೀ ಮನೋಹರ. ಶಮನವರ್ಜಿತ ಒಂದು ದೋಷ ಇಲ್ಲ, ಶಮನ ಅಂದರೆ ದೋಷ, ಒಂದು ದೋಷ ಇಲ್ಲ ಪರಮಾತ್ಮನಲ್ಲಿ. ಕಾಮಿತಪ್ರದ ಬೇಕಾದರೂ ಕೊಡ್ತಾನೆ, ಇಷ್ಟಪಟ್ಟಿದ್ದೆಲ್ಲ ಪರಮಾತ್ಮ ಕೊಡ್ತಾನೆ ಕಾಮಿತಪ್ರದ ಯೋಗ್ಯರಿಗೆ. ಕಾವಿತವನ್ನ ಪ್ರಕರ್ಷೇಣ ದದಾತೀತಿ ಕಾವಿತ ಪ್ರಧಾನ. ಇವರಿಗೆ ಅಯೋಗ್ಯರಿಗೆ ಕಾವಿತವನ್ನ ಪ್ರಕರ್ಷೇಣ ದ್ಯತಿ ಅವರಿಗೆ ಸಿಗದಂತೆ ಮಾಡ್ತಾನೆ ದುರ್ಯೋಧನಾದಿಗಳಿಗೆ ಕಾವಿತ ಪ್ರದ. ಮತ್ತೆ ಸೇರ್ತಾರೆ ಶಬಲ ಶರಣ್ಯ ಶಾಶ್ವತ ಶರ್ಕ ರಾಕ್ಷಸಕ. ದೇವರಿಗೆ ಶಬಲ ಅಂತ ಹೆಸರಂತೆ, ಶ್ಯಾಮ ಅಂತ ಹೆಸರಂತೆ, ಶರ್ಕ ರಾಕ್ಷಸಕ ಅಂತ ಹೆಸರಂತೆ. ಆ ಹೆಸರಿಗೆಲ್ಲ ಅರ್ಥ ಹೋಗುತ್ತೆ. ಮತ್ತೆ ಆಚಾರ್ಯ ಹೇಳಿದ ಪದಗಳವೆಲ್ಲ ಕೂಡ ಶಬಲ ಶ್ಯಾಮಂ ಪ್ರಬದ್ಧೆ. ಶಬಲ ಶ್ಯಾಮ ಅಂದ್ರೆ ಏನು? ಶ್ಯಾಮ ಹೃದಯ ಸ್ಥಿತೋ ವಿಷ್ಣು, ಶಬಲ ವಿಶ್ವರೂಪವಾನ್. ಆಚಾರ್ಯರ ಭಾಷ್ಯದ ಮಾತು, ಹೃದಯದೊಳಗಿದ್ದ ಪರಮಾತ್ಮನಿಗೆ ಶ್ಯಾಮ ಅಂತ ಕರೀತಾರೆ. ಸರ್ವತ್ರ ವ್ಯಾಪ್ತವಾದ ವಿಶ್ವರೂಪದ ರೂಪಕ್ಕೆ ಶಬಲ ಶಬಲ ಅಂತ ಕರೀತಾರೆ. ಶ್ಯಾಮ ಶಬಲ, ಸುಮ್ಮನೆ ಓದ್ಕೊಂಡ್ರೆ ಶ್ಯಾಮ ಅಂದ್ರೆ ಕಪ್ಪು, ಶಬಲ ಅಂದ್ರೆ ತುಂಬ ಬಣ್ಣದವನು ಅಂತ ಅರ್ಥ. ಸುಮ್ಮನೆ ಡಿಕ್ಷನರಿ ಓದ್ಕೊಂಡ್ರೆ ಶ್ಯಾಮ ಅಂದ್ರೆ ಕಪ್ಪು ಬಣ್ಣ, ಶಬಲ ಅಂದ್ರೆ ಮೆನಿ ಕಾಂಗ್ರಿಗೇಷನ್ ಆಫ್ ಮೆನಿ ಕಲರ್ಸ್ ಅಂತ ಅರ್ಥ. ಅದಲ್ಲ, ಶ್ಯಾಮ ಅಂದ್ರೆ ಹೃದಯದಲ್ಲಿರ್ತಕ್ಕಂಥ ರೂಪಕ್ಕೆ ಶ್ಯಾಮ ಅಂತಾರೆ. ಮತ್ತೆ ಎಲ್ಲ ಕಡೆ ವ್ಯಾಪ್ತವಾದ ವಿಶ್ವರೂಪಕ್ಕೆ ಶಬಲ ಅಂತ ಕರೀತಾರೆ. ಶಬಲ ಶರಣ್ಯ ಶಾರ್ಕ ರಾಕ್ಷಸಕ. ಶಾರ್ಕ ರಾಕ್ಷಸರು ಅಂದ್ರೆ ಯಾರು? ಮತ್ತೆ ಆಚಾರ ಹೇಳ್ತಾರೆ, ಸೂಕ್ಷ್ಮ ದೃಷ್ಟಿ ಇರ್ತಕ್ಕಂಥ ವಿಷಯಗಳನ್ನು ಶಾರ್ಕ ರಾಕ್ಷಸರು ಅಂತ ಕರೀತಾರೆ. ಅವರಿಗೆ ಸಖ, ಸೂಕ್ಷ್ಮ ದೃಷ್ಟಿ ಇರ್ತಕ್ಕಂಥ ಶ್ರೇಷ್ಠ ಜ್ಞಾನಿಗಳಿಗೆ ಅತ್ಯಂತ ಸಖನಾದವು ಅಂತ ಸೂಕ್ಷ್ಮ ದೃಷ್ಟಿ ಶ್ರೀಮದ್ ಆಚಾರ್ಯರು. ಅವರಿಗೆ ಸಖ, ನನು ಸಖ ಮಮ ಕಾನನಗೋ ವಿಭು. ಸಾಮ ಸನ್ನುತ, ಪರಮಾತ್ಮ ಸಾಮ ಸನ್ನುತ, ಸಾಮವೇದದಿಂದ ಸನ್ನುತ ಒಂದರ್ಥ. ಸಾಮ ಚಾಸೋ ಸನ್ನುತ ಅಷ್ಟೇ, ದೇವರಿಗೆ ಸಮ ಅಂತ ಹೆಸರು, ಸಾಮ ಅಂತಾನೆ ಹೆಸರು. ಸಮತ್ವಾತ್ ಸಾಮ ಅಂತ ಆಚಾರ ಅರ್ಥ ಬರೀತಾರೆ. ಪರಮಾತ್ಮ ಸಮ, ಇಂಪಾರ್ಷಿಯಲ್, ಅದಕ್ಕೆ ಸಾಮ ಅಂತ ದೇವರಿಗೆ ಹೆಸರು. ಸಾಮವೇದ ಅಂತ ಒಂದರ್ಥ, ದೇವರಿಗೆ ಸಾಮ ಅಂತ ಇನ್ನೊಂದರ್ಥ. ಮತ್ತು ಇನ್ನೊಂದರ್ಥ, ಸಾಮವೇದಕ ಅಭಿಮಾನಿ ದೇವತೆಗಳು ವಾಯುದೇವರು. ಸಾಮ ಸನ್, ಸಾಮವೇದದ ಅಭಿಮಾನಿ ದೇವತೆಗಳಾದ ವಾಯುದೇವರಿಂದ ನೃತ ತುಂಬ ಸ್ತುತನಾದವರು. ಶ್ರೀರಮಣಿ ಕನಕವನ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ ಸಾಮ ಸನ್ನುತ. ಸಾಮ ಅಂದ್ರೆ ವಾಯುದೇವರು, ಅವರಿಂದ ನೃತನಾದವನು. ವಾಯುದೇವರಿಂದ ನೃತ ಮದೇನು ಗ್ರೇಟ್ನೆಸ್ ಅಂತ ಕೇಳಿದರೆ, ವಾಯುದೇವರು ಇರುವುದು ಎಲ್ಲರಿಂದ ನೃತನಾದವರು. ಪ್ರಾಣಸ್ಯ ಪ್ರಾಣ ಅಂತ, ಉಳಿದವರಿಗೆ ಪ್ರಾಣ ವಾಯುದೇವರು, ಪ್ರಾಣದೇವರಿಗೆ ಪ್ರಾಣ ನಾರಾಯಣ. ಸಾಮ ಸನ್ನುತ, ಸಾಮನಿಂದ ಅದು ಸಾಮಶ್ಚಾಸೋ ಸಂತ್ಯ. ಸಾಮಾಭಿಮಾನಿಯಾದ ಆದವರು ಮುಖ್ಯ ಪ್ರಾಣನೂ ಆದಂತ ವಾಯುದೇವರಿಂದ ನೃತ, ಸಮ್ಯಕ್ ನೃತನಾದವನು. ದ್ವಾದಶ ಸ್ತೋತ್ರಾದಿಗಳಿಂದ ನೃತ. ಎಲ್ಲಿ ಸ್ತೋತ್ರ ಮಾಡಿದ್ದಾರೆ ವಾಯುದೇವರು ಅಂದರೆ, ದ್ವಾದಶ ಸ್ತೋತ್ರ ಓದಿ, ಪವಮಾನ ಮಂಡಲ ಓದಿ, ಅದೆಲ್ಲ ವಾಯುದೇವರು ಮಾಡಿದ ದೇವರ ಸ್ತೋತ್ರಗಳು. ಇದು ವಾಯುದೇವರ ಸ್ತೋತ್ರನೂ ಹೌದು, ದೇವರ ಸ್ತೋತ್ರನೂ ಹೌದು. ಪಾಂತಸ್ಮಾನ್ ಸಾಮ ಸನ್ನುತ, ವಾಯುದೇವ ಆಚಾರ್ಯ ಮಾಡಿದ ಸ್ತೋತ್ರ. ಸಕಲ ಗುಣಗಣಧಾಮ, ಸಕಲ ಗುಣಗಣಧಾಮ, ಕಾಂತಾಯ ಕಲ್ಯಾಣ ಗುಣೈಕ ಧಾಮನೆ. ಸಕಲ ಗುಣಗಳಿಗೆ ನೆಲೆ, ಧಾಮ ಅಂದ್ರೆ ಅಬೋಡ್ ಅಂತ ಅರ್ಥ. ಮುಖ್ಯ ನೆಲೆ ಪರಮಾತ್ಮ, ಕಲ್ಯಾಣ ಗುಣೈಕ ಧಾಮ, ಸಕಲ ಸದ್ಗುಣ ಧಾಮ, ಶ್ರೀ ಜಗನ್ನಾಥ ವಿಠಲ. ಈ ಮಹಿಯೊಳವತರಿಸಿ ಸದಹಿತ ಸಕಲ ಸುಜನರು ಅಂತ ಜಗನ್ನಾಥ ವಿಠಲ. ಜಗನ್ನಾಥಶ್ಚಾಸೋ ವಿಠಲಶ್ಚ ಜಗನ್ನಾಥ ವಿಠಲ. ಜಗತ್ತಿಗೂ ನಾಥನಾದವನು, ವಿಠಲನೂ ಆದವನು. ಹಿಂದೆಳಿದೆ ವಿದಾಂಥಾನ್ ಲಾತೀತಿ ವಿಠಲ. ಜ್ಞಾನಶೂನ್ಯರನ್ನು ಕೂಡ ಕರೆದು ಉದ್ಧಾರ ಮಾಡತಕ್ಕಂಥ ಪರಮ ದಯಾಳು ಶ್ರೀಹರಿ, ಅದಕ್ಕೆ ಜಗನ್ನಾಥ ವಿಠಲ. ಈ ಮಹಿಯೊಳವತರಿಸಿ ಈ ಭೂಮಿಯೊಳಗೆ ಬಂದು ಸಲಹಿದ ಸಕಲ ಸುಜನರನ್ನು, ಎಲ್ಲ ಸಜ್ಜನರನ್ನು ಸಲಹಿದ್ದಾರೆ. ನೀವು ಹೇಳ್ತಿರೋದು ಕರುಣಾಸಂಧಿ. ಇದನ್ನ ಯಾಕೆ ಹೇಳ್ತೀರಿ, ಅವತಾರದ ಯಾಕೆ ಹೇಳ್ತೀರಿ ಅಂದರೆ, ಇದೇ ಕರುಣ. ಅಲ್ಲಿರೋ ಪರಮಾತ್ಮ ಇಲ್ಲಿ ಇಳಿದು ಬರ್ತಾರಲ್ಲ, ಕರುಣೆ ಅಲ್ವಾ ಇದು? ಒಂದು ಅಲ್ಲಿಗಿರೋ ಪರಮಾತ್ಮ ಇಳಿದು ಬಂದ ಅಂತ ಕೇಳಿದರೆ, ಡಾಕ್ಟರ್ ಅಷ್ಟೂರಿಂದ ಬಂದಿದ್ದಾರೆ ಅಂತ ಹೇಳೋದಿಲ್ಲ. ಅಲ್ಲಿಂದಿಲ್ಲಿ ಬಂದಿದ್ದಾರೆ, ದೇವರು ಎಲ್ಲಿಂದ ಬಂದಿದ್ದಾರೆ ಗೊತ್ತಾ? ವೈಕುಂಠ ಎಲ್ಲಿ? ಭೂಲೋಕ ಎಲ್ಲಿ? ಅವತರಿಸಿ ಅವತಾರಗಳನ್ನು ಇಳಿದು ಬರೋದು ಅಂತ. ಇಳಿದು ಬರೋದು ಇಷ್ಟೊತ್ತಿನ ಬರಲಿಕ್ಕಾಗಿಲ್ಲ, ಹೇಳಿದ್ರೆ ಇಷ್ಟೊತ್ತಿನ ಬರಲಿಕ್ಕಾಗೋದಿಲ್ಲರಿ, ಅಷ್ಟೂರ ಬರೋದಕ್ಕಾಗೋದಿಲ್ಲರಿ. ಇಲ್ಲ, ದೇವರಿಗೆ ಎಂಥ ಸಮಯದಲ್ಲೂ ಕೂಡ ಅವತರಿಸಿ ಸಲಹಿತ ಸಕಲ ಸುಜನರನ್ನು. ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ದುಷ್ಕೃತ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಅವತರಿಸಿ ಸಲಹಿತ ಸಕಲ ಸುಜನರನ್ನು, ಸಲಹಿದ ಅಂತ ಹೇಳಿದ್ರಿಂದ ಸುಜನರನ್ನು ಸಲಹಿದ, ದುರ್ಜನರು ಸಂಹಾರ ಮಾಡಿದ, ಧರ್ಮ ಸಂಸ್ಥಾಪನೆ ಮಾಡಿದ, ಎಲ್ಲ ಅಂಡರ್ಸ್ಟುಡ್ ಅದರೊಳಗೆ. ಒಂದು ಪದ ಹೇಳಿದ ಮೇಲೆ ಉಳಿದು ಸಂಬಂಧಪಟ್ಟಿದ್ದೆಲ್ಲ ತಗೊಂಡ್ಬಿಡು. ಬಡಿಸಿ ಅಂತ ಕೇಳಿದ ತಕ್ಷಣ ಮಾಡಿದ ಅಡಿಗೆ ಎಲ್ಲ ಅಂತ ಅರ್ಥ. ಅದಕ್ಕೆ ಬಡಿಸಿ ಅಂದರೆ ಒಂದು ಬಿಟ್ಟರು ಬಡಿಸಿದಾಗಲಿಲ್ಲ, ಮಾಡಿದ ಎಲ್ಲ ಬಡಿಸಿ ಅಂತ ಹೇಗನೋ, ಒಂದು ಹೇಳಿದ ತಕ್ಷಣ ಅವತಾರದಲ್ಲಿ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡಿದ. ಇದೇನಿದು? ಕರುಣೆಯಿಂದ ಮಾತ್ರ ಸಾಧ್ಯ. ಉಳಿದವರೇ ಡಾಕ್ಟರ್ ಇಟ್ಟು ಬರಬಹುದು, ದುಡ್ಡು ಇದೆ, ದುಡ್ಡು ಕೊಡ್ತೀವಿ ಬರ್ತಾರೆ, ಆದರೆ ದೇವರು ಯಾರು ಏನೂ ಕೊಡಲಿಕ್ಕೆ ಬರೋದಿಲ್ಲ. ಆದರೂ ಬಂದು ಎಲ್ಲರನ್ನು ಕಾಪಾಡ್ತಾನೆ ಅಂದರೆ ಒಂದೇ ಒಂದು ಕಾರಣ, ಕರುಣಾಳು. ಇದು ದಾಸರ ಕರುಣಾಸಂಧಿಯ ವಿವರಣೆ. ಒಟ್ಟು 31 ಪದ್ಯದಲ್ಲಿ ಕರುಣಾವನ್ನು ವರ್ಣನೆ ಮಾಡಿ. ಮೊದಲು ನೋಡಿದರೆ 13 ಪದ್ಯ ನಂದಿ ಸಂಧಿ, ಇಲ್ಲಿ ನೋಡಿದರೆ 31 ಪದ್ಯ ಕರುಣಾಸಂಧಿ. 13 ಉಲ್ಟಾ ಪಟ್ಟ ಮಾಡಿದ್ದಾರೆ ಅಷ್ಟೇ. ನಾಂದಿ ಅಂದರೆ ಹದಿಮೂರು, ಹದಿಮೂರು ಅಂದರೆ ನಾಂದಿ ಅಂದರೆ ದೀಪ ಅಂತ ಅರ್ಥ. ಹದಿಮೂರು ಅಂದರೆ ದೀಪ, ಮೂವತ್ತೊಂದು ಅಂದರೆ ದೀಪನೇ. ಇನ್ನೊಂದು ದೀಪ ಹಚ್ಚಿದಾಗಾಯ್ತಷ್ಟೆ. ಮೊದಲೇ ಸಂಧಿನೂ ದೀಪ, ಎರಡನೇ ಸಂಧಿನೂ ದೀಪ. ದೀಪ ಏನು ಮಾಡುತ್ತೆ? ಬೆಳಕನ್ನು ಕೊಡುತ್ತೆ. ದಾಸರು ಏನು ಮಾಡಿದ್ದಾರೆ? ಭಗವಂತನ ಕರುಣೆಯ ಬಗ್ಗೆ ನಮಗೆ ಬೆಳಕನ್ನು ಕೊಟ್ಟಿರೋದ್ರಿಂದ ಮೂವತ್ತೊಂದು ಪದ್ಯಗಳು ಸಾರ್ಥಕ. ಮೂವತ್ತೊಂದು ಅಂದರೆ ಏನು? ಮೂರು ಪ್ಲಸ್ ಒಂದು ಮೂವತ್ತೊಂದು, ಅಂದರೆ ಮೂರು ಪ್ಲಸ್ ಒಂದು ಮೂವತ್ತೊಂದು ಬರಿತೀವಲ್ಲ, ನಾಲ್ಕು ಅಂತ ಇದೆ. ಮೂರು ನಾಲ್ಕು ಅಂದರೆ ಕರುಣೆಯಿಂದ ಪರಮಾತ್ಮ ನಾಲ್ಕು ಪುರುಷಾರ್ಥಗಳನ್ನು ಕೊಡ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನ ತೃತೆ. ಇದು ನಾಲ್ಕು ಪುರುಷಾರ್ಥ ಕೊಡ್ತಾನೆ. ಏನು ಮಾಡಬೇಕಾದಕ್ಕೆ? ಮೂರು ಇಂಟು ಒಂದು ಮೂರೇ, ಮೂರು ಇಂಟು ಒಂದು ಮೂರು, ಒಂದನ್ನು ಮೂರು ಮಾಡಬೇಕು. ಒಂದು ಅಂದರೆ ಶಾಸ್ತ್ರ, ಮೂರು ಅಂದರೆ ಶ್ರವಣ ಮನನ ಧ್ಯಾನ ಮಾಡಿದರೆ ಆಗ ಪರಮಾತ್ಮ ನಾಲ್ಕು ಪುರುಷಾರ್ಥ ಕೊಡ್ತಾರೆ. ನಾವು ಒಂದನ್ನು ಮೂರು ಮಾಡಿದರೆ ನಾಲ್ಕು ಸಿಗುತ್ತೆ ಅಂತ, ಒಂದನ್ನು ಮೂರು ಮಾಡಿದರೆ ನಾಲ್ಕು ಸಿಗುತ್ತೆ. ಒಂದು ಶಾಸ್ತ್ರವನ್ನು ಶ್ರವಣ ಮನನ ಧ್ಯಾನ ಮಾಡಿದರೆ ನಾಲ್ಕು ಪುರುಷಾರ್ಥನು ಕೂದಲೇ ಸಿಗುತ್ತೆ. ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಗೆ ಪರಂಗಳಲ್ಲಿತ್ತು ಸಲಹುವುದು. ಆ ಮಾತಿಗೆ ಅರ್ಥ ಇದೆ. ಈಗ ಸಂಖ್ಯೆಯಲ್ಲೂ ಕೂಡ ತತ್ವವನ್ನು ಹೊಮ್ಮಿಸ್ತಕ್ಕಂಥದ್ದು ನಮ್ಮ ಶಾಸ್ತ್ರಜ್ಞರ ವೈಶಿಷ್ಟ್ಯ. ಇದು ಹರಿಕಥಾಮಸ್ತಾನದ ವಿಶೇಷವಾದ ವೈಶಿಷ್ಟ್ಯ. ಈ ಅರ್ಥ ಮಾಡ್ಬೋದು ಅಂತ ಕೇಳಬೇಡಿ. ಮುಂದೆ ದಾಸರು ಮಾಡೋ ಅದೇ ಕೆಲಸನೇ. ಯಾವ್ದು ಹೇಳಿದ್ರು ಕೂಡ ಶಬ್ದ ಲೆಕ್ಕ ಹಾಕಿ ಶುರು ಮಾಡ್ತಾರೆ. ಸಾಲಿಗ್ರಾಮ ಎಷ್ಟು ರೂಪಾಯಿ ಇದೆ, ದೀಪ ಎಷ್ಟು ರೂಪಾಯಿ ಇದೆ, ತುಳಸಿ ಎಷ್ಟು ರೂಪಾಯಿ ಇದೆ, ಶ್ರೀ ತುಳಸಿ ಎಷ್ಟು ರೂಪಾಯಿ ಇದೆ, ವಾರೆ ಎಷ್ಟು ರೂಪಾಯಿ ಇದೆ, ಈ ನಂಬರ್ ಹೇಳ್ತಾ ಹೋಗ್ತಾರೆ ದಾಸರು. ಆದ್ದರಿಂದ ಇದರಲ್ಲಿ ಖಂಡಿತವಾಗಿ ದಾಸರಿಗೆ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳ ಪೂರ್ವವಾದಂಥ ಒಂದು ಒಲವು ಇದೆ ಎಂಬುದಕ್ಕೆ ತಿಳಿಯುತ್ತೆ. ಇಷ್ಟು ಹೇಳಿ ಹರಿಕಥಾಂಶ ಎರಡು ಸಂಧಿ ಮುಗಿತು. ಮೊದಲನೇ ಸಂಧಿ ಮುಗಿದಿತ್ತು ಹೋದ ಅಧಿಕ ಮಾಸದೊಳಗೆ, ಎರಡನೇ ಸಂಧಿ ಈ ಅಧಿಕ ಮಾಸದೊಳಗೆ. ಈ ಲೆಕ್ಕದಲ್ಲಿ ಹೋದರೆ ನೋಟು ನಮಗೆ ಮೂವತ್ತೆರಡು ಅಧಿಕ ಮಾಸ ಬೇಕು. ಮತ್ತು ಸರಿಯಾಗಿ 150 ವರ್ಷದ ಕಾಲ ಇರಬೇಕಾಗಿದ್ದರೆ ಹರಿಕಥಾಂಶಾರ ಉಳಿಬೇಕಾದ್ರೆ 150 ವರ್ಷಗಳ ಸುದೀರ್ಘವಾದ ಅವಧಿ ಬೇಕಾಗ್ತದೆ. ಆದರೆ ಹರಿಕಥಾಂಶಾರ ಎಲ್ಲ ಪದ್ಯಗಳು ಹರಿಯನ್ನೇ ಹೇಳೋದರಿಂದ ಎಲ್ಲಿ ಮುಗಿದ್ರೂ ಮಂಗಳನೇ, ಎಲ್ಲ ಮುಗಿದ್ರೂ ಮಂಗಳನೇ, ಯೋಚನೆ ಇಲ್ಲ. ಯಾವಾಗಾದರೂ ಅದನ್ನು ಅವಕಾಶವನ್ನು ಮುಂದುವರಿಸಬಹುದು ಅಂತ ಹೇಳುತ್ತಾ ಹರಿಕಥಾಮೃತಸಾರದಂಥ ಶ್ರೇಷ್ಠ ಗ್ರಂಥವನ್ನು ಚಿಕ್ಕ ಮಾಸದಂಥ ಪರ್ವಕಾಲದೊಳಗೆ ಶ್ರವಣ ಮಾಡಿದ್ದರಿಂದ ಹರಿ ವಾಯು ಇಬ್ಬರು ಪ್ರೀತರಾಗ್ತಾರೆ. ಹರಿ ಮೊದಲೇ ಹೇಳಿದಂತೆ ಸರ್ವಾಧಿಕ, ವಾಯುದೇವರು ಜೀವಾಧಿಕರು. ಹರಿಶ್ಚ ಹರಿಶ್ಚ ಹರಿ ಇಬ್ಬರ ಕಥೆಯನ್ನು ಹೇಳೋದ್ರಿಂದ ಹರಿಕಥಾಮೃತ ಸಾರ. ಇಬ್ಬರ ಕಥೆಯನ್ನು ಹೇಳಿದ್ರು, ಇಬ್ಬರು ಹರಿಗಳಿದ್ದಾರೆ, ಅವರಿಬ್ಬರ ಕಥೆಯನ್ನು ಹೇಳ್ತಕ್ಕಂಥ ಅಮೃತ ಸಾರ ಇದೆ. ಅಂಥ ಕಥೆ ನಮ್ಮ ಜೀವನಕ್ಕೆ ನಿಜವಾದ ಅರ್ಥದಲ್ಲಿ ಹೊಸ ಮೃತರಾಗಿರ್ತಕ್ಕಂಥವರ ಪಾಲಿಗೆ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರ್ಣವ ಹೇಗೋ, ಮೃತರಾಗ ಪ್ರಾಣಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಗ್ರಂಥವಾಗಿ ಹರಿಕಥಾಂಸಾರ ಬಂದಿದೆ. ಅವ್ರು ಹೇಳ್ತಾ ಇದ್ದ ಮಾತುಗಳಲ್ಲ ಇವು, ಎಲ್ಲ ಶ್ರುತಿ ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳು ಇವತ್ತು. ದಾಸರು ಹೇಳೋ ಮೂಲಕ ತಮ್ಮ ಗ್ರಂಥದ ಪಾವಿತ್ರ್ಯ ಅನ್ನೋದು ಮೂಲ ಗ್ರಂಥಗಳಿಂದನೇ ಬಂದಿತ್ತು ಅಂತ ಹೇಳಿದ್ದಾರೆ. ಅಂಥ ಗ್ರಂಥದ ಪ್ರವಚನ ನಡೆಯೋದು ಭಾರಿ ಕಷ್ಟ, ಅದಕ್ಕೆ ಜಾಗ ಸಿಗೋದು ಮೊದಲು ಕಷ್ಟ. ಪವಿತ್ರವಾದ ಸ್ಥಳದೊಳಗೆ ಇವತ್ತು ಶ್ರೀ ರಾಘವೇಂದ್ರ ಅವರ ಕುಟುಂಬದವರು ಅಷ್ಟು ದೂರದಿಂದ ಬಂದು ಈಗಾಗಲೇ ಹೇಳಿದ್ದೇನೆ ಇಲ್ಲಿ ಪ್ರವಚನ ಮಾಡಿ ಹರಿಕಥಾ ಪ್ರವಚನ ಮಾಡಿಸ್ತಾರೆ, ಲಾಸ್ಟ್ ಟೈಮ್ ಆಗಿ ಮುಂದುವರಿಸ್ತಾರೆ ಅಂತ ಕೇಳಿದರೆ ಅವ್ರು ಎಷ್ಟು ಕಮಿಟ್ಮೆಂಟ್ ಇದೆ, ಎಷ್ಟು ಆಸಕ್ತಿ ಇದೆ ಅನ್ನೋದನ್ನು ಹೇಳೋದು ಭಾರಿ ಕಷ್ಟ. ಅದು ಕೂಡ ಅವರ ಆಸಕ್ತಿ, ಅವರ ಕಮಿಟ್ಮೆಂಟ್ ಇದೆ. ಬಹಳ ಬಹಳ ಸಂತೋಷ, ಹೆಚ್ಚು ಹೇಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಬಹಳ ಅಪೂರ್ವವಾದಂಥ ಭಗವದ್ಭಕ್ತಿ ಮಾಡ್ತಕ್ಕಂಥ ದೀಕ್ಷೆ ಹೊತ್ತವರು, ಭಾರಿ ಸಂತೋಷವಾಗುತ್ತೆ. ಅವರಿಂದ ಇನ್ನೂ ಇಂಥ ಜ್ಞಾನ ಕಾರ್ಯ ತುಂಬ ನಡೀಲಿ. ಆ ಮೂಲಕವಾಗಿ ಒಬ್ಬರೇ ಕೇಳ್ಬೋದೇನು ದೊಡ್ಡದಲ್ಲ, ತುಂಬ ಜನಕ್ಕೆ ಕೇಳಿಸಿದಾಗ ಕೇಳಿದ ಪುಣ್ಯನೂ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದ್ದರೆ ನಾವು ಅಷ್ಟೇ ಕೇಳಬೇಕು ಅನ್ನೋದಕ್ಕಿಂತ ಎಲ್ಲರೂ ಕೇಳಬೇಕು ಅನ್ನೋ ಭಾವನೆ ಭಾರಿ ದೊಡ್ಡದು. ಅಂಥ ಶ್ರೀ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಅವರಿಗೂ ಅವರ ಕುಟುಂಬ ವರ್ಗಕ್ಕೂ ಶ್ರೀ ಹರಿವಾಯುವ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನನಗೆ ಪ್ರಾರ್ಥನೆ ಮಾಡ್ತೇನೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಒಳ್ಳೆ ವೇದಿಕೆ ಸಿಗಬೇಕು. ಮತ್ತು ಕೂಡಪ್ರಜ್ಞ ವಿದ್ಯಾಪೀಠದಂಥ ವೇದಿಕೆ ಬೆಂಗಳೂರಿನಲ್ಲಿ ಮತ್ತೊಂದಿಲ್ಲ, ಎಲ್ಲರಿಗೂ ಗೊತ್ತು. ಕೃಷ್ಣ ಇದ್ದಾನೆ, ಉಡುಪಿಯ ಕೃಷ್ಣ ಇದ್ದಾನೆ, ಮತ್ತೆ ಆಚಾರ್ಯರಿದ್ದಾರೆ, ವಾದಿರಾಜ ಸ್ವಾಮಿಗಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅವರ ಗ್ರಂಥಗಳಿವೆ ಎರಡೆರಡು, ಕೆಲವು ಕಡೆ ಅವರಿರ್ತಾರೆ, ರಾಯರಿರ್ತಾರೆ, ರಾಯರ ಗ್ರಂಥಗಳೇ ಇರೋದಿಲ್ಲ. ಎಷ್ಟು ರಾಯರ ಮಠ ಇರುತ್ತೋ ಅಷ್ಟು ಒಂದೇ ಏನಾದ್ರು ಪರಿಮಳ ಇದ್ದಿದ್ರು ಸಾವಿರ ಕಾಪಿ ಪ್ರಮಾಣ ಸಿಗಬೇಕಾಗಿತ್ತು, ಸಿಗೋದೇ ಇಲ್ಲ. ಎಲ್ಲ ಕೂಡ ಎಷ್ಟೋ ಮಠದಲ್ಲಿ ಒಂದು ಗ್ರಂಥ ಇರೋದಿಲ್ಲ. ಆದರೆ ಇವತ್ತು ವಿದ್ಯಾಪೀಠದಲ್ಲಿ ವಿದ್ವಾಂಸರಿದ್ದಾರೆ, ಗ್ರಂಥಗಳಿದೆ, ಗ್ರಂಥಗಳು ಮುಚ್ಚಿಟ್ಟಿಲ್ಲ, ಪಾಠ ಪ್ರವಚನ ನಡೀತಾ ಇದೆ. ಒಳ್ಳೆಯ ಸುಶಿಷ್ಟವಾದಂಥ ಒಂದು ಪುಣ್ಯಕರವಾದ ಕ್ಷೇತ್ರ. ಅದಕ್ಕೆ ಕಾರಣ ಪರಮ ಪೂಜ್ಯ ಪೇಜಾವರ ಶ್ರೀಪಾದಗಳವರು, ಅವರ ಒಂದು ವೇದಿಕೆಯಲ್ಲಿ ಕಾರ್ಯ ನಡೆಯುತ್ತೆ ಅನುಗ್ರಹದ ಫಲ ಇದೆ. ಅವರಿಗೂ ಧನ್ಯವಾದಗಳನ್ನು, ಭಕ್ತಿಪೂರ್ವಕ ನಮಸ್ಕಾರಗಳ ಸೇವೆಗಳಿಗೆ ಸಲ್ಲಿಸ್ತಾ, ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಇನ್ನೊಬ್ಬರು ಶ್ರೀಮತಿ ಗಾಯತ್ರಿ ಎನ್ನುವರು ಪಾಲ್ಗೊಂಡಿದ್ದಾರೆ, ನಾವು ಸೇರಬೇಕು ಅಂತ ಹೇಳಿ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಈ ಕಾರ್ಯಕ್ರಮಕ್ಕೆ ರೆಗ್ಯುಲರ್ ಮಳೆ ಬಂತು, ಮೊದಲಿನಿಂದ ಕೊನೆಯವರೆಗೂ ಮಳೆ ಬಿಟ್ಟು ಇವತ್ತು ಮಳೆ ಬಂದು ಹೋಗಿದ್ದು ಬಿಟ್ಟಿಲ್ಲ. ಮೊದಲನೇ ದಿವಸದಿಂದಲೂ ಮಳೆ ಆಗಾಗೆ ಬಂದಿದೆ, ಒಂದೆರಡು ದಿವಸ ಮಾತ್ರ ಬರಲಿಲ್ಲ ಅಷ್ಟೇ. ಅದಕ್ಕೆ ಹೇಳಿದೆ, ಯಾತಕ್ಕೆ ಮಳೆ ಬರುತ್ತೆ ಅಂದರೆ ಹರಿಕಥಾವಿಸ್ತಾರವನ್ನು ಮಳೆ ಅಂತಲೇ ಕರೆದಿದ್ದಾರೆ ಪರಸ್ಥಿತಿ ಸಂಜೆ. ಸಾಧು ಸಮಯವುಳ್ಳ ಗರೆ ತತ್ವ ಸುಬೋಧ ವೃಷ್ಟಿಯ ಗರೆ ಎಂದು ಕರೆದಿದೆ. ತತ್ವಜ್ಞಾನದ ಮಳೆ ಅಂದರೆ ಹರಿಕಥಾಮೃತ ಸಾರ ಅಂತ ಹೇಳಿದ್ರಿಂದ ಮಳೆ ಬಂದು 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 ನಿಮ್ಮ ಪ್ರಾಕ್ಟೀಸ್ ಮಾಡಿಸಿದೆ. ಅದು ದೊಡ್ಡದಲ್ಲ, ಅಂಥ ಮಳೆಯಲ್ಲೂ ನೀವು ಬಂದಿರಲ್ಲ ಅದು ಭಾರಿ ದೊಡ್ಡದು. ಇಂಥ ಮಳೆಯಲ್ಲಿ ನಿಜವಾಗಲೂ ಹೆಚ್ಚು ಬರ್ತಿದ್ದರೆ ಮಳೆಯನ್ನು ಕೇರ್ ಮಾಡದೆ ಬಂದಿದ್ದೀರಿ ಅಂತ ಕೇಳಿದರೆ, ಈ ಮಳೆ ಕೂಡ ಅವರು ಹಿತವಾದ ಮಳೆ ಬಂದಿದೆ, ಡಿಸ್ಟರ್ಬ್ ಮಾಡಿಲ್ಲ. ಬರದಂತೆ ಮಾಡಿಸ್ಬಿಟ್ಟರೆ ಏನು ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಸರಿಯಾಗಿ ಎಷ್ಟು ಬೇಕು ಅಷ್ಟು ಬಂದು ಅನುಗ್ರಹ ಮಾಡಿದೆ. ತಪ್ಪು ಮಾಡಿದೆ ಬಂದರು ಕೇಳೋದಕ್ಕೆ ಒಂದು ಒಂಥರ ಇದು ಕ್ರಿಯೇಟ್ ಮಾಡಿದೆ, ಇದು ವಾತಾವರಣ ಕ್ರಿಯೇಟ್ ಮಾಡಿದೆ ಅಂತ ಅದನ್ನು ಉಪಯೋಗ ಮಾಡಿಕೊಂಡು ಬಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ವೇದಾಂತ ಸ್ವಾಮಿಗಳ ಪ್ರತಿನಿಧಿಗಳಾಗಿ ಇಲ್ಲಿ ನಿಂತು ಕೇಶವಾಚಾರ್ಯ ಬಹಳ ಸಹಕಾರ ಕೊಟ್ಟಿದ್ದಾರೆ. ಮತ್ತು ರಾಘವೇಂದ್ರವರಿಗೆ ಸಹಕಾರ ಕೊಡಲಿಕ್ಕೆ ಮುರುಳಿಯವರು, ಸೂರ್ಯನಾರಾಯಣರವರ ಬಂಧುವರ್ಗ ಸಾಕಷ್ಟು ನೆರವಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಅರ್ಪಣ ವಸ್ತು ಅಂತ ಹೇಳ್ತೇನೆ. ಇದಕ್ಕೆಲ್ಲ ಕಲಶಪ್ರಾಯ ಪರಮಪೂಜ್ಯ ಶ್ರೀಪಾದಗಳನ್ನು ಅನುಗ್ರಹ ಮಾಡಿದ್ದಾರೆ. ಯಥೋ ದತ್ತವ ಅನಂತಕ್ಕೊಂದು ಮಾತಿದೆ, ಅಧಿಕಮಾಸ ಅನಂತ ಯತಿಗಳ ಅನಂತ, ಯತಿಗಳ ಮೂಲಕ ಅರ್ಪಣೆ ಮಾಡಿದ್ದಕ್ಕೆ ಅನಂತಾನಂತ ಫಲ ಬಂದಾಗಿದೆ. ಅಧಿಕಶ್ಚ ಅಧಿಕಂ ಫಲಂ ಅನ್ನೋ ಮಾತು ರುಜುವಾಗಿದೆ ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾ ಬ್ರಹ್ಮಾಂತಾಪುರವಸ್ಸಾಕ್ಷಾಧಿಷ್ಟಂ ದೈವಂ ಪ್ರಿಯ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಆನಂದ ಕೇವಲ